लक्षण संपन्नाम लक्ष्मणाग्रजकांक्षिणीम् लक्षयामि क्षणम् लक्षवित्तदात्रीम् कटाक्षतः अभ्रमम् भङ्गरहितम् अजडम् विमलम् सदा आनन्दतीर्थमतुलम् भजे तापत्रयापहम् तपो विद्याविरक्त्यादिसत्पुनोभाकरानहम् वादिराजगुरून् वन्दे हयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावम् विञ्जयन्ति भाति श्रीजयतीर्थवाक् अर्थिकल्पितकल्पोऽयम् प्रत्यर्थिगजकेशै व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवे वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेशगुरवे नतिः आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ सुमतिभिः श्रीवेदान्तमहाचलम् हि परितः संयोज्य सूत्राधिपम् सद्वातागमपोषितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाम् अमृतम् प्रयच्छति स माम् पयाद्गुणोद्यन्मणिः श्रीकृष्ण अनेक ಜರಾಸಂಧನ ಸೈನಿಕರು, ಶಿಶುಪಾಲನ ಸೈನಿಕರು, ಮೊದಲಾದ ರುಗ್ಮಿಯ ಸೈನಿಕರು ದೊಡ್ಡ ಸೇನೆಯಲ್ಲಿ ರಕ್ಷಣೆಗೆ ನಿಂತಿರುವಾಗ ಕೃಷ್ಣ ಯಾರನ್ನು ಲೆಕ್ಕಿಸದೇನೆ ರುಗ್ಮಿಣೀ ದೇವಿಯನ್ನ ಅವೆಲ್ಲರ ಮಧ್ಯದಿಂದ ಕರೆದುಕೊಂಡು ಬರ್ತಾ ಇದ್ದ. ಅದು ಅಪಹರಿಸಿಕೊಂಡು ಬಂದದ್ದಲ್ಲ, ಅದು ಕರೆದುಕೊಂಡು ಬಂದದ್ದು. ತನ್ನ ಅಲ್ಲ ಸತ್ತನ್ನ ಅಲ್ಲದ ಸತ್ತನ್ನ ತೆಗೆದುಕೊಂಡಿರೋದು ಕದ್ದದ್ದಾಗತ್ತೆ. ತನ್ನದೇ ಸತ್ತನ್ನ ಸ್ವೀಕರಿಸಿದರೆ ಅದನ್ನು ಕದ್ದದ್ದು ಅಂತ ಅನ್ನೋದಿಲ್ಲ. ನಮ್ಮ ಮನೆಯ ವಸ್ತು ಇವತ್ತು ಯಾರೋ ಕಳ್ಳ ಅಲ್ಲಿ ಇಟ್ಕೊಂಡಿದ್ದಾನೆ, ಅದನ್ನು ನಾವು ತೆಗೆದುಕೊಂಡು ಬಂದ್ರೆ ಅದನ್ನು ಕಳ್ಳತನ ಅಂತ ಅನ್ನೋದಿಲ್ಲ, ಅಂತ ತೆಗೆದುಕೊಂಡು ಬಂದ ಅಂತ. ಹಾಗೆ ಕೃಷ್ಣ ಕಳ್ಳತನ ಮಾಡಿದ್ದಲ್ಲ, ಕೃಷ್ಣ ತನ್ನದೇ ಆದಂತಹ ಮಡದಿಯಾದ ರುಗ್ಮಿ ದೇವಿಯನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ಅವನು ರಥದಲ್ಲಿ ಕೂಡಿಸಿಕೊಂಡು ಬರ್ತಾ ಇದ್ದಾನೆ. ಆಗ ಕೃಷ್ಣ ರುಗ್ಮಿಣಿ ಸಮೇತವಾಗಿ ರಥದಲ್ಲಿ ಹೊರಟ. ಹೊರಟ ನಂತರದಲ್ಲಿ ಇವ್ರಿಗೆ ಎಚ್ಚರ ಆಗ್ತಾ ಇದೆ, ಓಹೋ ನಮ್ಮ ರುಗ್ಮಿಣಿ ಕರೆದುಕೊಂಡು ಹೋಗಿಬಿಟ್ಟಿದ್ದಾನೆ ಕೃಷ್ಣ ಅಂತ. ತರಣಿಮಿವ ತಮಸ್ತಮನ್ಮಧಾವನ್ ಮದನವಶ ಕೆಲ ಮಾನಿನೋ ಮಹಿಷಾಹ ವಿಷಮ ಮೃಗ ಋಷಿ ವಿಯೋಗ ರೋಗ ಸ್ವತನಿಯೋಜಿತ ಮುದ್ಯತ ಪುರಸ್ತಾ. ಕೃಷ್ಣ ಯಾವಾಗ ಹೊರಟ ಅವಾಗ ಇವರು ಅಲ್ಲಿದ್ದ ಕೃಷ್ಣನನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ, ಕೃಷ್ಣನ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಸೂರ್ಯನ ಹತ್ತಿರ ಕತ್ತಲು ಅಟ್ಟಿಸಿಕೊಂಡು ಹೋದ್ರೆ ಹೇಗಿರುತ್ತೋ, ಹಾಗೆ ಕೃಷ್ಣನ ಹತ್ತಿರ ಅಟ್ಟಿಸಿಕೊಂಡು ಇವರು ಹೋಗ್ತಾ ಇದ್ದಾರೆ. ಅವ್ರಿಗೊಂದು ರೋಗ ಅಂಟುಕೊಂಡಿದೆ. ಯಾವ ರೋಗ? ಕಾಮದ ರೋಗ ಅವ್ರಿಗೆ ಅಂಟಿದೆ. ರೋಗ ಜಾಸ್ತಿ ಆದ್ರೆ ಏನಾಗತ್ತೆ? ರೋಗ ಉಲ್ಬಣ ಆಗ್ತಾ ಇತ್ತು ಅಂತಾದ್ರೆ, ಅದಕ್ಕೆ ಪರಿಹಾರ ಸಿಗ್ಲಿಲ್ಲ ಅಂತಾದ್ರೆ ಕೊನೆಗೆ ಚಿರವಾಗಿ ಮಲಗಬೇಕಾಗತ್ತೆ, ಮರಣವೇ ಗತಿ. ಇವರಿಗೆ ರೋಗ ಹೆಚ್ಚಾಗಿದೆ, ಅದರ ಫಲವಾಗಿ ಇವರು ಮರಣವನ್ನು ಹೊಂದುವ ಉದ್ದೇಶದಿಂದಲೇನೆ ಕೃಷ್ಣನನ್ನ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ರಾಜರು ಚಮತ್ಕಾರವಾಗಿ ಹೇಳ್ತಾ ಇದ್ದಾರೆ. ಏ ಭೈಷ್ಮ್ಯಾ ಪರಿರಂಭಣಂ ಚ ಕಭಿರೆ ತೇಷಾಂ ಭುಜಿದು. ಅವರೆಲ್ಲ ಯುದ್ಧಕ್ಕೆ ಅಂತ ಬಂದಿದ್ದಾರಂತೆ, ದೊಡ್ಡ ಸೇನೆ ಯುದ್ಧಕ್ಕೆ ಅಂತ ಬಂದಿದೆ. ಇತ್ತ ಕೃಷ್ಣ, ಕೃಷ್ಣನ ಜೊತೆಗೆ ಸ್ವಲ್ಪ ಸೇನೆ ಇದೆ. ಯಾಕೆಂತಂದ್ರೆ ಕೃಷ್ಣ ಆ ಪತ್ರವನ್ನು ನೋಡಿದ ತಕ್ಷಣ ಓಡಿ ಬಂದ, ರಥವನ್ನು ಏರಿ ಹೊರಟು ಬಂದ. ಬಲರಾಮ ಆಲೋಚನೆ ಮಾಡ್ತಾರೆ, ಕೃಷ್ಣ ಎಲ್ಲಿಗೆ ಹೋದ? ಕುಂಡಿನಪುರಕ್ಕೆ ಹೋಗಿದ್ದಾನೆ. ಯಾಕೆ ಹೋಗಿದ್ದಾನೆ? ರುಗ್ಮಿಣಿಯ ಸ್ವಯಂವರ ಅಂತೆ. ಓಹೋ, ಕೃಷ್ಣ ಅಲ್ಲಿಗೆ ಹೋಗಿದ್ದಾನೆ ಅಂತಂದ್ರೆ ತಾನು ಸ್ವಯಂ ವರಿಸಬೇಕು ಅಂತಾನೆ ಹೋಗಿದ್ದಾನೆ. ಹಾಗಿರಬೇಕಾದ್ರೆ ಕೃಷ್ಣ ಸ್ವಯಂವರಕ್ಕೆ ಅಂತ ಹೋದಾಗ ಜರಾಸಂಧ ಶಿಶುಪಾಲ ಮೊದಲಾದವರು ಬಿಡೋದಿಲ್ಲ, ಯುದ್ಧಕ್ಕೆ ಅಂತ ಬರ್ತಾರೆ ಅಂತ ಬಲರಾಮ ತಾನೇ ಸೇನೆ ತೆಗೆದುಕೊಂಡು ಬಂದಿದ್ದಂತೆ. ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಅವನನ್ನು ಸೇನೆ ತೆಗೆದುಕೊಂಡು ಬಂದಿದ್ದಾನೆ. ಈಗ ಕೃಷ್ಣ ರುಗ್ಮಿಣಿಯನ್ನು ಕರೆದುಕೊಂಡು ಹೋಗುವಾಗ ಈ ಬಲರಾಮ ಸೇನೆ ಆಕ್ರಮಿಸ್ತಾ ಇದೆ, ಅವ್ರನ್ನೆಲ್ಲ ನಿಗ್ರಹ ಮಾಡ್ತಾ ಇದೆ. ಶಿಶುಪಾಲ, ಜರಾಸಂಧ, ರುಗ್ಮಿ ಅವರ ದೊಡ್ಡ ಸೇನೆ ಅಲ್ಲಿಗೆ ಬಂದಿದೆ. ಅವರು ಏನು ಬಯಸಿದ್ದಾರೆ ಅದಕ್ಕೆ ಸರಿಯಾಗಿ ಫಲವನ್ನು ಕೊಟ್ಟಿದ್ದಾರೆ. ಅವರು ರುಗ್ಮಿಣೀ ದೇವಿಯನ್ನ, ಜಗತ್ತಾಯಿಯಾದಂತಹ ರುಗ್ಮಿಣೀ ದೇವಿಯನ್ನು ಆಲಿಂಗಿಸಬೇಕು ಅಂತ ಕೆಲವರು ಅಂತಹ ಕೆಟ್ಟ ಆಲೋಚನೆಗಳನ್ನೆಲ್ಲ ಮಾಡಿದ್ರು. ಅವರ ತೋಳುಗಳನ್ನೆಲ್ಲ ಕತ್ತರಿಸಿ ಹಾಕಿದ್ರಂತ, ಭುಜ ಚಿಚ್ಚಿದು ಅವರ ತೋಳನ್ನ ಕತ್ತರಿಸಿ ಹಾಕಿದರು, ಕೆಲವರ ಕಣ್ಣನ್ನ ಕಿತ್ತಿ ಹಾಕಿದರು. ಅವರು ಏನೇನೆಲ್ಲ ಬಯಸಿದ್ರು ಅದಕ್ಕೆ ಸರಿಯಾದ ಫಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ರೇತಗಳ ಸಹವಾಸ ಆಗುವಂತೆ ಈ ಸೇನೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅವರನ್ನ ನಿರ್ನಾಮವನ್ನಾಗಿ ಮಾಡ್ತಾ ಇದ್ದಾರೆ, ಸೇನೆಯನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾರೆ. ಕೃಷ್ಣನನ್ನ ಅನುಸರಿಸಿಕೊಂಡು ರುಗ್ಮಿಣಿ ಬಂದಿದ್ದಾಳೆ. ರುಗ್ಮಿಣಿಗೆ ಕೃಷ್ಣ ದೊರಕಿದ, ಯಾವುದರ ಫಲವಾಗಿ ದೊರಕಿದ? ರುಗ್ಮಿಣಿ ಸರಿಯಾಗಿ ಹೋಗಿ ಪ್ರಾರ್ಥನೆ ಮಾಡಿದ್ದಾಳೆ, ಶಿವಾಲಯಕ್ಕೆ ಹೋಗಿ ನನಗೆ ಕೃಷ್ಣನೇ ಪತಿಯಾಗಿ ಬರಬೇಕು, ನನ್ನನ್ನ ಕೃಷ್ಣನೇ ವರಿಸಬೇಕು ಅಂತ ರುಗ್ಮಿಣೀ ದೇವಿ ಪ್ರಾರ್ಥನೆ ಮಾಡಿದ್ದಾಳೆ, ಸೇವೆಯನ್ನು ಸಲ್ಲಿಸಿದ್ದಾಳೆ. ಅದಕ್ಕೆ ಫಲವಾಗಿ ಕೃಷ್ಣ ಅವಳಿಗೆ ದೊರಕಿದ ಅಂತ ಹೇಳಿದ್ರೆ ಅದಕ್ಕೆ ರಾಜರು ಹೇಳ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ಸಾಹಾಯ್ಯಂ ವಶಕಾರ ಶಂಭುದಯಿತ ತದ್ದೈರ್ಯ ಮಾಸತ್ಕಥಂ ದೇವ್ಯಾ ಶ್ರೀಪತಿ ವಿಪ್ರಯೋಗ ಮಹರ ತದ್ವಿ ಪ್ರಯೋಗೋಪಿ ವಾ ಕಿಂತು ಶ್ರೀಪತಿರೇವ ತಾಂ ಸ್ವವಿರಹ ಯೋಗ್ಯಾಂಶಮು ವ್ಯಾಪಿನೀಂ ನಿನ್ನೇ ಶ್ಲೇಷ ಕಥಾಂ ಖಲೈಸ್ಸಹ ಮನು ಶಿಕ್ಷಂತ ರಕ್ಷನ್ ಶ್ರುತಿಂ. ರಾಜರು ಹೇಳ್ತಾರೆ, ರುದ್ರದೇವರು ಅಥವಾ ಉಮಾದೇವಿ ಅವಳು ಸಹಾಯ ಮಾಡಿದ್ದಲ್ಲ, ಕೃಷ್ಣನಿಗೆ ರುಕ್ಮಿಣಿ ದೊರೆಯುವಂತೆ ಸಹಾಯ ಮಾಡಿದ್ದಲ್ಲ. ಯಾಕೆ ಅವ್ರು ಹೇಗೆ ಸಹಾಯ ಮಾಡ್ತಾರೆ? ತದ್ವೈರಿ ಮಾತು. ರುಕ್ಮಿಣಿ ಯಾರು? ರುಕ್ಮಿಣಿ ಯಾರು? ಮನ್ಮಥನ ತಾಯಿ, ಕಾಮ ಜನನಿ, ಕಾಮನಿಗೆ ಶತ್ರು. ಯಾರು? ರುದ್ರದೇವರು ಕಾಮನಿಗೆ ಶತ್ರು. ಆದ್ದರಿಂದ ಪರಮೇಶ್ವರ ಕಾಮನಿಗೆ ಶತ್ರು, ಆದ್ದರಿಂದ ತನ್ನ ಶತ್ರುವಿನ ತಾಯಿ ಅಂತ ರುಕ್ಮಿಣಿ ಸಹಾಯವನ್ನ ರುದ್ರದೇವರು ಮಾಡಿದ್ರು ಬೇಗ ಒಪ್ಪಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲ, ಇರಲಿಲ್ಲ, ಸಿಂಹಪಾಲು ಆ ಬ್ರಾಹ್ಮಣನಂತು. ಯಾಕೆ? ಬ್ರಾಹ್ಮಣ ರುಗ್ಮಿಣಿ ದೇವಿಯ ಪತ್ರವನ್ನು ತೆಗೆದುಕೊಂಡು ಹೋಗಿ ಪತ್ರವನ್ನು ಕೊಡಲಿಲ್ಲ ಅಂದ್ರೆ ಕೃಷ್ಣನಿಗೆ ಗೊತ್ತಾಗ್ತಿತ್ತ ಕೃಷ್ಣ ಬರ್ತಾ ಇದ್ದ? ಆದ್ದರಿಂದ ಆ ಬ್ರಾಹ್ಮಣ ತೆಗೆದುಕೊಂಡು ಹೋಗಿ ಪತ್ರವನ್ನು ಹೇಳಿ ಪತ್ರವನ್ನು ತಲುಪಿಸಿದ್ದು, ನಂತರದಲ್ಲಿ ಬಂದು ಆ ಸೂಚನೆಯನ್ನ ಆ ರುಗ್ಮಿಣಿ ದೇವಿಗೆ ಸಲ್ಲಿಸಿದ್ದು, ಇದೆಲ್ಲದರ ಮುಖಾಂತರ ಬ್ರಾಹ್ಮಣನ ಸಿಂಹಪಾಲಿದೆ, ಆ ಬ್ರಾಹ್ಮಣನ ಯೋಗ ಆಗಿಲ್ಲ ಅಂತ ಆಗಿತ್ತು ಅಂತಾದ್ರೆ ಕೃಷ್ಣನಿಗೆ ರುಗ್ಮಿಣಿ ದೊರಕತಿರಲಿಲ್ಲ, ಅಥವಾ ರುಗ್ಮಿಣಿಗೆ ಕೃಷ್ಣ ದೊರಕತಿರಲಿಲ್ಲ ಅಂತಂದ್ರೆ ಅದಕ್ಕೆ ರಾಜರು ಹೇಳ್ತಾರೆ, ವಿಪ್ರನ ಯೋಗ ಆದರೆ ವಿಯೋಗ ಹೋಗುವುದಿಲ್ಲ. ವಿಪ್ರಯೋಗ ಅದು ವಿಪ್ರಯೋಗ, ವಿಯೋಗ ಅದರಲ್ಲಿ ಪರಿವಿಸಿತ ಆಗತ್ತೆ, ಹೊರತು ವಿಯೋಗ ಪರಿಹಾರ ಮಾಡೋದ್ರಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಬ್ರಾಹ್ಮಣನಿಂದ ಕೃಷ್ಣನಿಗೆ ರುಗ್ಮಿಣಿ ದೊರಕಿದ್ದಲ್ಲ ಅಂತ ರಾಜರು ಹೇಳ್ತಾ ಇದ್ದಾರೆ. ವಿಪ್ರಯೋಗ ಅದು ವಿಪ್ರಯೋಗವನ್ನು ಹೇಗೆ ಕಳಿಲಿಕ್ಕೆ ಸಾಧ್ಯ? ವಿಯೋಗ ವಿಯೋಗನೇ ವಿಪ್ರಯೋಗ. ವಿಪ್ರಯೋಗವನ್ನ ವಿಪ್ರನ ಯೋಗ ಬ್ರಾಹ್ಮಣನ ಸಂಯೋಗ ಅದು ಕಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಜ ಹೇಳ್ತಾ ಇರ್ತಾರೆ. ಆದ್ದರಿಂದ ಹಾಗಾದರೆ ಬ್ರಾಹ್ಮಣನ ಸಹವಾಸದಿಂದಲೂ ಕೂಡ, ಬ್ರಾಹ್ಮಣನ ಯೋಗದಿಂದಲೂ ಕೂಡ ರುಗ್ಮಿಣಿಗೆ ಕೃಷ್ಣ ದೊರಕಿದ್ದಲ್ಲ, ರುದ್ರದೇವರ ಫಲ ವರದಿಂದಲೂ ಕೂಡ ರುಗ್ಮಿಣಿಗೆ ಕೃಷ್ಣ ದೊರಕಿದ್ದಲ್ಲ. ಹಾಗಾದ್ರೆ ರುಗ್ಮಿಣಿ ದೇವಿ ಕೃಷ್ಣ ದೊರಕಿದ್ದು ಹೇಗೆ ಅಂತಂದ್ರೆ ಅದೇನು ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ರುಗ್ಮಿಣಿಗೆ ಕೃಷ್ಣ ದೊರಕುದು ಅಂದ್ರೆ ಇನ್ನೇನು ಅರ್ಥ? ಯಾಕೆ ಅನಾದಿಕಾವಿ ಪತ್ನಿ ಅಂತಹ ರುಗ್ಮಿಣಿ ದೇವಿಯನ್ನ ಕೃಷ್ಣ ತಾನೇ ಕರೆದುಕೊಂಡು ಹೋದ? ಹೇಗೆ? ಆ ಅಪೌರುಷೀಯವಾದಂತಹ ವೇದವನ್ನು ರಕ್ಷಣೆ ಮಾಡುತ್ತಾ ಕೃಷ್ಣ, ವೇದ ಹೇಳ್ತಾ ಇದೆ ಅವರಿಗೆ ವಿಯೋಗ ಇಲ್ಲ ಅಂತ. ಅಂತಹ ವಿಯೋಗ ಇಲ್ಲದಿರುವಂತಹ ರುಗ್ಮಿಣಿ ದೇವಿಯನ್ನ ಕೃಷ್ಣ ತಾನೇ ಕರೆದುಕೊಂಡು ಹೋಗಿದ್ದಾನೆ ಅಂತ ಸ್ವಾರಸ್ಯವಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ರಕ್ತಾಂಭೋನಿ ಜಯೇ ಗಜಾದ್ರಿ ನಿಖರೈಹಿ ಆಬದ್ಧಸೆ ತುಂಭತೈಹಿ ಸುಗ್ರೀವೋದ್ಧತ ಸೈನ್ಯ ಮಾತ್ರ ಬಲವಾನ್ ಶ್ರೀಪೂರ್ವರಾಮೋ ಯುಧಿ ಪ್ರಾಚೀನಾವ ನಿಜಾಂ ವಿನಾಯಸ ನಿಜಾಂ ಅವ್ಯಗ್ರ ವಕ್ತ್ರಾಂಬುಜಾಂ ಜಿತ್ವಾ ಪ್ರಾಕ್ತನ ರಾವಣಂ ಹತಬಲಂ ತಲ್ಲಗ್ನ ಚಿತ್ತಂ ಖಲಂ. ಈ ಶಿಶುಪಾಲನೊಟ್ಟಿಗೆ ಯುದ್ಧ ಏನು ಕೃಷ್ಣದ ನಡೆಯಿತು, ಇದೆಲ್ಲವನ್ನು ಕೂಡ ರಾಜರು ರಾಮಾಯಣದಲ್ಲಿ ಪರಿವಸಾರ ಮಾಡ್ತಾ ಇದ್ದಾರೆ. ರಾಮಾಯಣದ ಕಾಲದಲ್ಲಿ ರಾಮಚಂದ್ರ ಏನ್ ಮಾಡಿದ? ರಾಮ ಸೇತುವೆಯನ್ನು ಬಂಧನ ಮಾಡಿ ಅಲ್ಲಿದ್ದ ರಾವಣನನ್ನ ಗೆದ್ದು ಸುಗ್ರೀವನ ಸೈನ್ಯ ಅದನ್ನ ತೆಗೆದುಕೊಂಡು ಹೋಗಿ ರಾವಣನನ್ನ ಗೆದ್ದು ಸೀತೆಯನ್ನು ಕರೆದುಕೊಂಡು ಬಂದ. ಈಗ ರಾಮಚಂದ್ರ, ಅದೇ ರಾಮಚಂದ್ರ ಈಗ ಕೃಷ್ಣ ಆಗಿದ್ದಾರೆ. ಆ ಕೃಷ್ಣ ರುಗ್ಮಿಣಿಯನ್ನು ಕರೆದುಕೊಂಡು ಬಂದ. ಕೃಷ್ಣ ರುಗ್ಮಿಣಿಯನ್ನು ಮರಿಸಬೇಕು ಅಂತ ಹೊರಟವ ಯಾರು? ಅಲ್ಲಿ ರಾವಣ, ಇಲ್ಲಿ ಶಿಶುಪಾಲ. ಶಿಶುಪಾಲ ಯಾರು? ಹಿಂದಿನ ಯುಗದಲ್ಲಿ ಅವಳೇ ರಾವಣ. ಆ ರಾವಣನನ್ನ ಗೆದ್ದು ಸೀತೆಯನ್ನು ಹೇಗೆ ಕೃಷ್ಣ ರಾಮಚಂದ್ರ ಕರೆದುಕೊಂಡು ಬಂದನು, ಹಾಗೆ ಅದೇ ಶಿಶುಪಾಲ ಅದೇ ರಾವಣನಿಗೆ ಶಿಶುಪಾಲನಾಗಿದ್ದಾನೆ. ಆ ಶಿಶುಪಾಲನನ್ನ ಗೆದ್ದು ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಅಲ್ಲಿ ಸೇತು ಬಂಧನ ಮಾಡಿಕೊಂಡು ರಾಮಚಂದ್ರ ಹೋದ. ಈಗ ಕೃಷ್ಣನು ಸೇತು ಬಂಧನ ಮಾಡ್ತಾ ಇದ್ದಾನೆ. ಯಾಕೆ? ಅವರನ್ನೆಲ್ಲ ನಿಗ್ರಹ ಮಾಡುವಾಗ ಅಲ್ಲೆಲ್ಲ ರಕ್ತದ ಹೊಳೆ ಹರಿತಾ ಇದೆ. ರಕ್ತದ ಹೊಳೆ ಹರಿದಾಗ ಅಲ್ಲಿ ಮಧ್ಯದಲ್ಲೆಲ್ಲ ಈ ಆನೆಗಳು ಕುದುರೆಗಳ ದೊಡ್ಡ ದೊಡ್ಡ ಶರೀರ ಗಾತ್ರಗಳೆಲ್ಲ ಬಿದ್ದಿವೆ. ಆ ಗಾತ್ರಗಳು ಒಳ್ಳೆ ಸೇತುವೆ ಅಂತ ಕಾಣ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸೇತುವೆ ಅಂತ ಬಿದ್ದಿರುವಂತಹ ಅದರ ಆ ಸೇತುವೆ ನಿರ್ಮಾಣ ಮಾಡಿ ರಾಮಚಂದ್ರ, ಅಲ್ಲಿ ಸುಗ್ರೀವನ ಸೈನ್ಯ ಇತ್ತು. ಇಲ್ಲಿಯೂ ಕೂಡ ಸುಗ್ರೀವನ ಸಹಾಯ ಅಲ್ಲಿ ಇತ್ತು ಅವನಿಗೆ, ರಾಮಚಂದ್ರನಿಗೆ ಯಾರ ಸಹಾಯ ಬೇಕಿಲ್ಲ, ಸುಮ್ಮನೆ ಸುಗ್ರೀವನ ಸಹಾಯ ಅಲ್ಲಿ ಇತ್ತು. ಇಲ್ಲಿಯೂ ಕೂಡ ಸುಗ್ರೀವನ ಸಹಾಯ ರಾಮನಿಗೆ ಕೃಷ್ಣನಿಗಿದೆ. ಯಾಕೆ ಅಂತಂದ್ರೆ ರಾಜ ಹೇಳ್ತಾರೆ, ಈ ಭಗವಂತನ ರಥ ಏನಿದೆ ಆ ರಥಕ್ಕೆ ನಾಲ್ಕು ಕುದುರೆಗಳಿವೆ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತೆಲ್ಲವೂ ಕೂಡ ಭಗವಂತನ ಕುದುರೆಗಳು. ಸುಗ್ರೀವಂತನ ಕುದುರೆ ತಾನೆ. ಆ ಸುಗ್ರೀವನ ಸಹಾಯವುಳ್ಳಂತಹ ಕೃಷ್ಣ, ಅವನು ಪೂರ್ವದಲ್ಲಿ ಶಿಶುಪಾಲನಾದವ ರಾವಣನಾದ ಈಗ ಶಿಶುಪಾಲನಾದವನನ್ನ ಗೆದ್ದು, ಪೂರ್ವದಲ್ಲಿ ರಾಮಚಂದ್ರನಾದ ಅದೇ ಭಗವಂತ ಈ ಕೃಷ್ಣನಾಗಿ ಅವನನ್ನ ಗೆದ್ದು ರುಕ್ಮಿಣಿಯನ್ನ ಕರೆದುಕೊಂಡು ಬರ್ತಾ ಇದ್ದಾನೆ ಅಂತ ಹೀಗೆ ರಾಜನ ಚಮತ್ಕಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಶಿಶುಪಾಲನನ್ನ ಗೆದ್ದು ಭಗವಂತ ಆ ರುಕ್ಮಿಣಿ ದೇವಿಯನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ಇದೊಂದು ಸ್ವಾರಸ್ಯವಾದ ವರ್ಣನೆ ರಾಜರದ್ದು. ಕೃತ್ವಾ ಶತ್ರು ಸಮೂಹ ಮುನ್ಮುಖ ಶುಕ ಸ್ವೀಯ ಪ್ರತಾಪಾನಲೆ ಕೃತ್ವಾ ರಕ್ತ ರಸಾರ್ದ್ರತಾಮಪಿ ಶರಭ್ರಜದೃತಿ ಶ್ರೇಣಿಭಿಃ ಸ್ವಸ್ಥ ಪ್ರೇಷಿತ ಪುಷ್ಪಲಾದನಿಕರಾಕಿರಣ ಕ್ಷಿತೀಶಾರ್ಪಿತೈಃ ವಿತ್ತೈತಸ್ಸಮಯೋಚಿತೈಸ್ಸಹ ನಿಜಾಂ ನಿನ್ನೇನಿ ಸರ್ಗಪ್ರಿಯಾಂ. ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಬಂದ, ರುಕ್ಮಿಣಿಯ ಪಾಣಿಗ್ರಹಣವನ್ನು ಮಾಡಿಕೊಂಡು ಬಂದ ಅಂದರೆ ಮದುವೆಯಾಗಿ ಬಂದ ಅಂತ ಅರ್ಥ. ಇಲ್ಲಿ ಮದುವೆಯಾಯಿತು ಅಂತಂದ್ರೆ ಮದುವೆಗೆ ಅಲ್ಲಿ ಅಗ್ನಿಯಲ್ಲಿ ಅಗ್ನಿಕುಂಡೆಯಲ್ಲಿ ಹಾಗೆ ಮದುವೆ ಆಗಬೇಕಾದ್ರೆ ಆ ಕನ್ಯೆಯ ಪಕ್ಷದವರೆಲ್ಲ ಉಡುಗೊರೆ ಕೊಡಬೇಕು, ಅದ್ಯಾವುದು ಕೂಡ ನಡೀಲಿಲ್ಲ. ಹೋಗ್ಲಿ ಅಕ್ಕಿ ಕಾಳಾದ್ರೆ ಹಾಕಬೇಕು ತಾನೆ, ಅಕ್ಕಿ ಕಾಳು ಇಲ್ಲದೇನೆ ಎಂತ ಮದುವೆ ಅಂತಂದ್ರೆ ಎಲ್ಲವೂ ಕೂಡ ಆಯ್ತು ಅಂತ ರಾಜರು ಹೇಳ್ತಾ ಇರ್ತಾರೆ. ಕೃಷ್ಣನ ವೀರ್ಯವೆಂಬುವಂತಹ ಅವನ ಪರಾಕ್ರಮವೆಂಬುವಂತಹ ಅಗ್ನಿಯಲ್ಲಿ ಆ ಶತ್ರುಗಳನ್ನ ಹೋಮಿಸಿ, ಶತ್ರುಗಳೇ ಸಮಿಧೆಗಳು, ಆಹುತಿಗಳನ್ನ ಹೋಮಿಸಿ ಭಗವಂತನ ಪರಾಕ್ರಮವೆಂಬುವಂತಹ ಅಗ್ನಿಯಲ್ಲಿ ಹೋಮಿಸಿ ಅಲ್ಲಿದ್ದ ಭಗವಂತ ಏನು ಕೆಂಪು ಇದರಿಂದ ಸಿಕ್ತವಾದಂತಹ ಅಕ್ಷತೆ ಕಾಳಲ್ಲೂ ಕೊಡಬೇಕು, ಕೆಂಪಿನಿಂದ ಸಿಕ್ತವಾದಂತಹ ಧಾರೆಯನ್ನು ಎರೀತಾರೆ ಅದೆಲ್ಲೋ ಬೇಕು. ಇಲ್ಲಿಯೂ ಕೂಡ ಕೆಂಪು ರಕ್ತ ಸಿಕ್ತವಾದಂಥದ್ದು ಅಲ್ಲಿ ಹರಿತಾ ಇದೆ, ಧಾರೆ ಹರಿತಾ ಇದೆ. ಶರಭ್ರಜದೃತಿ ಶ್ರೇಣಿ ಭೀ ಅಲ್ಲೆಲ್ಲ ಪಾತ್ರೆಗಳ ಹೋಮಕ್ಕೆ ಬೇಕಾದಂತಹ ಪಾತ್ರೆಗಳೆಲ್ಲ ಬೇಕು. ಇಲ್ಲಿ ಈ ಕೃಷ್ಣನ ಬಾಣಗಳಿಂದ ಅವರ ಶರೀರಗಳೆಲ್ಲ ಭಿನ್ನವಾಗಿ ಅದರಲ್ಲೆಲ್ಲ ಅಲ್ಲೆಲ್ಲ ಬಿದ್ದಿವೆ ಪಾತ್ರೆಗಳಂತ ಕಂಡು ಬರ್ತಾ ಇದೆ. ಅಲ್ಲಿ ರಕ್ತ ಸಿಕ್ತವಾದ ಧಾರೆ ಹರಿತಾ ಇದೆ. ಇನ್ನ ಲಾಜ ಅಕ್ಕಿ ಕಾಳು ಹಾಕಬೇಕು, ಅದರ ಮೇಲೆ ಅರುಳು ಹಾಕಬೇಕು, ಅದೆಲ್ಲ ಭತ್ತಗಳು ಅದೆಲ್ಲೂ ಕೊಡೆಯಲ್ಲಿದೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ದೇವತೆಗಳು ಪುಷ್ಪರೊಟ್ಟಿನ ಮಾಡ್ತಾ ಇರ್ತಾರೆ. ಆ ಪುಷ್ಪರೊಟ್ಟಿಗೆ ಅಲ್ಲಿ ಅಕ್ಕಿ ಕಾಳು ಆಗ್ತಾ ಇದೆ. ಇನ್ನ ಅಲ್ಲ ಕನ್ಯಾ ಪಕ್ಷದಲ್ಲಿ ಯಾವ ಉಡುಗೊರೆಯನ್ನು ಕೊಡಲೇ ಇಲ್ಲ ಅಂತಂದ್ರೆ ಕನ್ಯಾ ಪಕ್ಷದವರು ಬೇಕಾದಷ್ಟು ಉಡುಗೊರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ? ಅವರೆಲ್ಲ ಮೃತರಾದಾಗ ಆವಾಗ ದೊಡ್ಡ ದೊಡ್ಡ ವಾಹನಗಳು, ಅನೇಕ ಕುದುರೆಗಳು, ಆನೆಗಳು, ಅದರಲ್ಲಿರುವಂತಹ ಬಂಗಾರದ ಅನೇಕ ವಸ್ತುಗಳು, ಆ ಒಡವೆಗಳು ಎಲ್ಲವೂ ಕೂಡ ಇವರಿಗೆ ಸಂಪತ್ತಾಗಿದೆ. ಆ ಹೆಣ್ಣಿನ ಪಕ್ಷದವರು ಬೇಕಾದಷ್ಟು ಉಡುಗೊರೆಗಳನ್ನು ಸಲ್ಲಿಸಿದ್ದಾರೆ. ಹೀಗೆ ಕೃಷ್ಣ ಆ ರುಗ್ಮಿಣಿ ಪಾಣಿಗ್ರಹಣ ಮಾಡಿಕೊಂಡು ಬರ್ತಾ ಇದ್ದಾನೆ ಅಂತ ರಾಜರು ಚಮತ್ಕಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣನ ಭಯಂಕರವಾದ ಯುದ್ಧ ನಡೀತಾ ಇದೆ. ಹೇಳ್ತಾ ಇದ್ದಾರೆ ಕೃಷ್ಣ ಆಗಲಿ ಕೃಷ್ಣ ಸೇನೆ ಆಗಲಿ ಯಾವುದೂ ಕೂಡ ಅವರ ಸೇನೆ ಸಂಹಾರ ಮಾಡಲಿಲ್ಲ. ಮತ್ತಿನ್ನೇನು ನ ಕೃಷ್ಣೋ ನಾಪಿ ತತ್ಸೇನಾ ಜಘಾನ ರಿಪುವಾಹಿನಿ ಜನನೀ ದ್ರೋಹ ಕೃತ್ ಚೈತ್ಯ ಪಕ್ಷಪಾತೇನ ಸಾಹಸ. ಅವರು ಸಹಜವಾಗಿ ಮೃತರಾಗಿ ಬಿಟ್ಟಿದ್ದಾರೆ, ತಮ್ಮ ದೋಷದಿಂದ ಅವರು ಮೃತರಾಗಿದ್ದಾರೆ. ಅವ್ರಿಗೇನು ದೋಷ ಇತ್ತು? ಅವ್ರಲ್ಲೊಂದು ದೊಡ್ಡ ಅಪರಾಧ ಇತ್ತು. ಏನು ಅಂತಂದ್ರೆ ಅವರೆಲ್ಲರೂ ಕೂಡ ಶಿಶುಪಾಲನ ಪಕ್ಷಪಾತ ಮಾಡಿದ್ದಾರೆ. ಶಿಶುಪಾಲನ ಪಕ್ಷಪಾತ, ಪಕ್ಷಪಾತ ಅನ್ನೋ ದೊಡ್ಡ ದೋಷ ನೋಡಿ. ಪಕ್ಷಪಾತ ಎಂಬಂತಹ ದೋಷದಿಂದಲೇನೆ ಅವರು ಮೃತರಾಗಿದ್ದಾರೆ. ಯಾಕೆ? ಜನನಿಯಾದ ರುಗ್ಮಿಣೀ ದೇವಿಯನ್ನ ದ್ರೋಹ ಎಸಗುವಂತಹ ಶಿಶುಪಾಲ, ಆ ಶಿಶುಪಾಲನ ಪಕ್ಷಪಾತ ಮಾಡಿದವರೆಲ್ಲರೂ ಈ ಅನೇಕ ಜನ ದೊಡ್ಡರು. ಅದರ ಫಲವಾಗಿ ಅವರೆಲ್ಲರೂ ಮೃತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅವರೆಲ್ಲ ಮೃತರಾದರು. ರುಗ್ಮಿ ಬಂದ, ಅವರೆಲ್ಲರೂ ಕೂಡ ಸೋತು ಹಿಂತಿರಿ ಓಡಿ ಓಡಿ ಹೋಗ್ತಾ ಇದ್ದಾರೆ. ಕೊನೆಗೆ ರುಗ್ಮಿ ಮಾತ್ರ ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ, ಅವನು ಪ್ರತಿಜ್ಞೆ ಮಾಡಿ ಬರ್ತಾ ಇದ್ದಾನೆ. ನಾನು ಒಂದು ವೇಳೆ ಆ ರುಕ್ಮಿಣಿಯನ್ನು ನನ್ನ ತಂಗಿಯಾದ ರುಕ್ಮಿಣಿಯನ್ನು ಕರೆದುಕೊಂಡು ಬರಲಿಲ್ಲ ಅಂತಾದರೆ ಆವಾಗ ಮತ್ತೆ ಮರಳಿ ರಾಜ್ಯಕ್ಕೆ ಹಿಂತಿರುಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಅವನು ಓಡಿ ಬರ್ತಾ ಇದ್ದಾನೆ. ಅಟ್ಟಿಸಿಕೊಂಡು ಕೃಷ್ಣನ ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಕೃಷ್ಣನಿಗೂ ರುಕ್ಮಿಗೂ ಬಹಳವಾದಂತಹ ಯುದ್ಧ ಆಯಿತು. ಸಿಕ್ಕ ರುಕ್ಮಿ ಕೃಷ್ಣನ ಕೈಗೆ ಸಿಕ್ಕ. ರುಕ್ಮಿಯನ್ನ ಕೃಷ್ಣ ಹಿಡಿದುಕೊಂಡ, ಖಡ್ಗವನ್ನು ಎತ್ತಿದ. ರುಕ್ಮಿಣಿಯ ಮುಖವನ್ನು ಒಮ್ಮೆ ನೋಡಿದ. ಅಣ್ಣ, ರುಕ್ಮಿಣಿಯನ್ನು ಕರೆದುಕೊಂಡು ಹೋಗ್ತಿದ್ದಾನೆ ಕೃಷ್ಣ, ಅಣ್ಣನನ್ನು ಹೇಗೆ ನಿಗ್ರಹ ಮಾಡುದು ಅಂತ ಕೃಷ್ಣ ಆಲೋಚನೆ ಮಾಡಿ, ಅಚೀಕ್ಲಪನ್ ಮಂಡಿತ ಮೂರ್ಧಜಂತಂ ಅಚೀಕ್ಲಪತ್ ಮುಂಡಿತ ಮೂರ್ಧಜಂತಂ ಶಚೀಪತಿ ಸ್ತುತ್ಯ ಕೃತಿರನುರಾರಿಹಿ ಉಪೇಕ್ಷೆ ಯದ್ಗೇಹ ಮಗಾಧ್ಯ ಲಕ್ಷ್ಮೀ ತದೇತದಸ್ಯಾನುಗುಣಂ ಖಲಸ್ಯ. ಕೃಷ್ಣ ಏನು ಮಾಡಿದ, ಖಡ್ಗವನ್ನು ಎತ್ತಿದ್ದ, ಅವನ ತಲೆಯನ್ನ ಹಾರಿಸಿ ಬಿಡೋಣ ಅಂತ ಎತ್ತಿದವ ರುಕ್ಮಿಣಿಯ ಮುಖವನ್ನು ಒಮ್ಮೆ ನೋಡಿ, ತನ್ನ ಮಡದಿಯ ಸಹೋದರ, ಮಡದಿಯ ಬಂಧು, ಅವನನ್ನು ನಿಗ್ರಹ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಿ ಅದೇ ಕತ್ತಿಯಿಂದ ಅವನ ತಲೆಯನ್ನೆಲ್ಲ ಅರ್ಧಂಬರ್ಧ ಬೋಳಿಸಿದ, ಮೀಸೆಯನ್ನೆಲ್ಲ ಅರ್ಧಂಬರ್ಧ ಬೋಳಿಸಿದ. ಹೀಗೆಲ್ಲ ಕೃಷ್ಣ ಮಾಡಿದ. ಅದು ಯಾಕೆ ಹಾಗೆ ಮಾಡಿದ ಅಂತಂದ್ರೆ, ಅದಕ್ಕೆ ರಾಜರು ಹೇಳ್ತಾರೆ, ಅದಕ್ಕೆ ಅವಮಾನ ಮಾಡಬೇಕು ಮತ್ತೊಂದು ಅದ್ಯಾವುದನ್ನು ಕೂಡ ಹೇಳದೇನೆ ರಾಜರು ಹೇಳ್ತಾರೆ, ಏನಾಗಿದೆ ಅವನಿಗೆ, ರುಕ್ಮಿಗೆ ಏನಾಗಿದೆ, ಕೃಷ್ಣ ಬೋಳಿಸಿದ್ದು ಅಂತಲ್ಲ, ಅದು ಸಹಜವಾಗಿ ಆಯ್ತು. ಏನಾಗಿದೆ, ರುಕ್ಮಿಣಿ ಮನೆ ಬಿಟ್ಟು ಹೋಗಿದ್ದಾಳೆ ತಾನೆ. ರುಕ್ಮಿಣಿ ಅಂದ್ರೆ ಯಾರು, ಲಕ್ಷ್ಮೀ ದೇವಿ. ಲಕ್ಷ್ಮಿ ಮನೆ ಬಿಟ್ಟು ಹೋದ್ರೆ ಏನಾಗುತ್ತೆ, ತಲೆ ಬೊಳಗುತ್ತೆ ಅಂತ, ಆದ್ದರಿಂದ ತಲೆ ಬಳಸಿದ್ದು ಅಂತ ರಾಜರ ಚಮತ್ಕಾರ ವರ್ಣನೆ ಮಾಡ್ತಿದ್ದಾರೆ. ರುಕ್ಮಿಣಿ ಲಕ್ಷ್ಮೀ ದೇವಿ, ಲಕ್ಷ್ಮಿ ಮನೆ ಬಿಟ್ಟು ಹೋದಾಗ ಅವನ ತಲೆ ಬೋಳಿಸ್ತು ಅಂತ ರಾಜರು ಹೇಳ್ತಾ ಇದ್ದಾರೆ. ಸಹಸ್ರ ಸಂಖ್ಯಾ ಮಣಿಪಾಲ ಭಂಗ ಸಮುತ್ಥ ಭಸ್ವಜಯ ಕಾಮಿನಿಭಿ ಸಹಸ್ಮ ದಾಸೀಭಿರನನ್ಯ ಕಾಂತ ಜಗಾಮಸ ಚಂಚಲ ಲೋಚನಂತ. ರುಕ್ಮಿಣಿ ದೇವಿ ಕೃಷ್ಣನೊಟ್ಟಿಗೆ ಬರ್ತಾ ಇದ್ದಾಳೆ. ಏನ್ರಿ ಅಂತಹ ರಾಜಕುಮಾರಿ ಒಬ್ಬಳೆ ತಾಳು ಹಿಂತಿರುಗಿ ಕೃಷ್ಣನೊಟ್ಟಿಗೆ ಬರ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಒಬ್ಬಳೆಯಲ್ಲಿ ಬಂದಿದ್ದಾಳೆ, ಬೇಕಾದಷ್ಟು ಅನೇಕ ಜನ ದಾಸಿಯರನ್ನೆಲ್ಲ ಕರ್ಕೊಂಡು ಬಂದಿದ್ದಾಳೆ. ಎಲ್ಲಿದ್ದಾರೆ ದಾಸಿಯರು? ಅಷ್ಟೆಲ್ಲ ಅನೇಕ ಜನ ರಾಜರನ್ನ ರಾಜಕುಮಾರರನ್ನ ಸೇನೆಯನ್ನೆಲ್ಲ ನಿಗ್ರಹಿಸಿದಾಗ ಅಲ್ಲಿದೆಲ್ಲ ಜಯಕಾಮಿನಿ ಎಂಬುವಂತಹ ನಾರಿಯರೆಲ್ಲ ಅವ್ರ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ, ಅವರೆಲ್ಲ ಇವರ ದಾಸಿಯರು. ಅಂತಹ ದಾಸಿಯರನ್ನ ಕರೆದುಕೊಂಡು ಆ ರುಕ್ಮಿಣಿ ದೇವಿ ಬರ್ತಾ ಇದ್ದಾಳೆ. ದಾಸಿ ಸಮೇತಳಾಗಿ ರುಕ್ಮಿಣಿ ಕೃಷ್ಣನ ಪುರವನ್ನ ಪ್ರವೇಶ ಮಾಡ್ತಾ ಇದ್ದಾಳೆ. ಕೃಷ್ಣನ ಮದುವೆಯಾಗಲಿ ಹೊರಡೋಣ. ದ್ವಾರಕಾಪಟ್ಟಣ ಪ್ರವೇಶ ಮಾಡ್ತಾ ಇದ್ದಾಳೆ. ದ್ವಾರಕಾಪಟ್ಟಣ ಪ್ರವೇಶ ಮಾಡುವ ಕೃಷ್ಣ ತಾನು ಮದುವೆಯಾಗುವ ಮೊದಲಿಗೆ ಎಂಥ ವ್ಯಕ್ತಿ, ಉದಾತ್ತ ವ್ಯಕ್ತಿತ್ವ ಕೃಷ್ಣನದ್ದು. ತದ್ಯೋಧಾ ಜಯ ಕಾಮಿನೀ ಜನಯುತ ಗರ್ಜಂತಿ ಧೈರ್ಯೋದ್ಯುತಾ ಯುದ್ಧಾತ್ವಾ ಬಡವಾ ನಿರೀಕ್ಷ ತೊರಗಾ ಹೇಷಾಂಬುಸ್ತನ್ವತೆ ಹಸ್ತೀಂದ್ರಾಹ ಕರಿಣಿ ಸಮೇತ್ಯ ಪರಿತ ಕುರುವಂತೆ ಹೋ ಬೃಂಹಿತಂ ಭಕ್ತಾಭಿಷ್ಟ ಕರೋ ಹರಿರ್ನನು ಪುರ ಸ್ವೀಯಾಂಕಜಾಯಾನ್ವ್ಯಧಾತ್. ಕೃಷ್ಣ ಉದಾರ ಚರಿತ, ತಾನು ಸ್ವಾರ್ಥ ಇಲ್ಲ. ತಾನು ಮದುವೆಯಾಗುವ ಮುನ್ನ ಅನೇಕ ಜನರಿಗೆ ಮದುವೆ ಮಾಡಿಸಿ ಅವರಿಗೆಲ್ಲ ಕಲ್ಯಾಣ ಕಟ್ಟಿ ನಂತರದಲ್ಲಿ ತಾನು ಮದುವೆ ಆಗ್ತಾ ಇದ್ದಾನೆ ಅಂತ ರಾಜರು ಹೇಳ್ತಾರೆ. ಕೃಷ್ಣ ತಾನು ಮೊದಲಿಗೆ ಮದುವೆ ಆಗಿದ್ದಲ್ಲಂತ, ತಾನು ಅನೇಕ ಜನರಿಗೆ ಮೊದಲು ಮದುವೆ ಮಾಡ್ತಾ ಇದ್ದಾನೆ, ನಂತರದಲ್ಲಿ ತಾನು ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಏನು ಮದುವೆ ಮಾಡಿದ, ಆನೆಗಳಿಗೆ ಗಂಡು ಆನೆಗಳ ಗಂಡು ಆನೆಗಳಿಗೆ ಹೆಣ್ಣಾನೆಗಳೊಟ್ಟಿಗೆ ಮದುವೆ ಮಾಡ್ತಾ ಇದ್ದಾನೆ ಅಂತ, ಮೊದಲಿಗೆ ಕುದುರೆಗಳಿಗೆ ಹೆಣ್ಣು ಕುದುರೆಗಳೊಟ್ಟಿಗೆ ಮದುವೆ ಮಾಡ್ತಾ ಇದ್ದಾನೆ, ಯೋಧರಿಗೆಲ್ಲ ಅವರಿಗೆಲ್ಲ ಮದುವೆ ಮಾಡಿದ್ದಂತೆ. ಯೋಧರಿಗೆಲ್ಲ ಮದುವೆ ಅಂತಂದ್ರೆ ಅವರಿಗೆ ಜಯಕಾಮಿನಿಯಿಂದ ಮದುವೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅವರಿಂದ ಮದುವೆ ಆಗಿ ನಂತರದಲ್ಲಿ ಕೃಷ್ಣ ತಾನು ಮದುವೆ ಆಗಲಿ ಹೊರಟಿದ್ದಾನೆ ಅಂತ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ದ್ವಾರಕಾಪಟ್ಟಣ ಪ್ರವೇಶ ಮಾಡಿದ, ಅವರನ್ನೆಲ್ಲ ಸಪತ್ನೀಕರನ್ನಾಗಿ ಮಾಡಿ ಕೃಷ್ಣ ನಂತರದಲ್ಲಿ ವಿವಾಹದ ಮಂದಿರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಎಲ್ಲಿ ವಿವಾಹದ ಮಂದಿರ? ಕರಂಜಿ ಹಚ್ಚು ವೈದರಭ್ಯಾಹ ಶರಣ್ಯೋತು ಯಥಾ ವಿಧಿ ಪ್ರಿಯ ಬಂಧು ನಿಸ್ಸಾರ್ಧಂ ಪ್ರೇಯೋ ಮೂಲ ಮಾಧವಂ. ಕೃಷ್ಣ ಒಂದು ಪ್ರದೇಶಕ್ಕೆ ಹೋದ, ಅದರ ಹೆಸರು ಮೂಲ ಮಾಧವ ಅಂತ. ಕೃಷ್ಣ ಮದುವೆಯಾದ ಸ್ಥಳವನ್ನ ಮೂಲ ಮಾಧವ ಅಂತ ಕರೀತಾ ಇದ್ದಾರೆ. ಅಲ್ಲಿ ಕೃಷ್ಣ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಸ್ಥಳವನ್ನ ಕೃಷ್ಣ ಪ್ರವೇಶ ಮಾಡ್ತಾ ಇದ್ದಾನೆ. ಹೋಗುವ ದಾರಿಯಲ್ಲೆಲ್ಲ ದ್ವಾರಕಾಪಟ್ಟಣ, ಅದು ದ್ವಾರಾವತಿ, ಅನೇಕ ಸುಂದರವಾದಂತಹ ದ್ವಾರಗಳು ಅಲ್ಲಿವೆ. ದ್ವಾರಗಳಲ್ಲೆಲ್ಲ ಅನೇಕ ರತ್ನಗಳು ಮುತ್ತುಗಳು ಎಲ್ಲವೂ ಕೂಡ ಅಲ್ಲಿ ಇದೆ. ಆ ರತ್ನ ಖಚಿತವಾದಂತಹ ಬಂಗಾರದ ಬಾಗಿಲುಗಳು ಅಲ್ಲೆಲ್ಲ ನೋಡಿದಲ್ಲಿ ಆ ಕೃಷ್ಣನ ಆ ರೇಷ್ಮೆಯ ವಸ್ತ್ರದ ಆ ಪ್ರತಿಬಿಂಬ ಎಲ್ಲವೂ ಕೂಡ ಅಲ್ಲಿ ಮೂಡಿದೆ ಅಂತ ನೋಡುವಾಗ ರಾಜರು ಹೇಳ್ತಾರೆ. ಹೇಗೆ ಅನಿಸ್ತಾ ಇದೆ, ಕೃಷ್ಣ ದ್ವಾರವನ್ನ ದಾಟಿ ಮುಂದೆ ಹೋಗುವಾಗ ದ್ವಾರಕ್ಕೆ ಆ ಬಾಗಿಲಿಗೆ ಕೃಷ್ಣನನ್ನ ಬಿಟ್ಟು ಮುಂದೆ ಹೋಗಲಿಕ್ಕೆ ಬಿಡಲಿಕ್ಕೆ ಅದಕ್ಕೆ ಮನಸ್ಸಾಗ್ತಾ ಇಲ್ಲ. ದ್ವಾರ ಕೃಷ್ಣನನ್ನು ಮುಂದೆ ಕಳಿಸಬೇಕು ಅಂತ ಅಪೇಕ್ಷೆ ಪಡದೆ ಕೃಷ್ಣನನ್ನ ಆ ಕೃಷ್ಣನ ಆ ಶರಗನ ಹಿಡಿದು ಎಳೆಯುವಂತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದ. ಆ ಕೃಷ್ಣ ಪೀತಾಂಬರ ಉತ್ತರೀಯದ ಪ್ರತಿಬಿಂಬ ಆ ದ್ವಾರದಲ್ಲಿ ಮೂಡಿದೆ. ಅದು ನೋಡುವ ಜನತೆ ಹೇಗೆ ಕಾಣಿಸ್ತಾ ಇದೆ? ಕೃಷ್ಣನನ್ನ ಅವನ ಉತ್ತರೀಯವನ್ನು ಹಿಡಿದು ಕೃಷ್ಣ ಎಳೆದು ಹಿಡಿಯುವಂತೆ ಆ ದ್ವಾರ ತೋರ್ತಾ ಇದೆ ಅಂತ ಚಮತ್ಕಾರನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ದ್ವಾರಗಳನ್ನು ದಾಟ್ತಾ ಮುಂದೆ ಹೋಗಿದ್ದಾನೆ. ಶ್ರೇಷ್ಠವಾದ ಸ್ಥಳವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಕೃಷ್ಣ ಬರ್ತಾ ಇದ್ದಾನೆ, ಅದು ರುಕ್ಮಿಣಿಯನ್ನ ಹಿಡಿದುಕೊಂಡು ಬರ್ತಾ ಇದ್ದಾನೆ ಅಂತಂದಾಗ ಇಡೀ ದ್ವಾರಕಾ ಪಟ್ಟಣದಲ್ಲಿ ಎಲ್ಲಿ ನೋಡಿದಲ್ಲಿಯೂ ಕೂಡ ಉತ್ಸವ ಸಂಭ್ರಮ ನಡೆದಿದೆ. ಎಲ್ಲಿ ನೋಡಿದಲ್ಲಿಯೂ ಕೂಡ ಅನೇಕ ಹಾಸುಗಳನ್ನು ಹಾಸಿದ್ದಾರೆ. ಕೃಷ್ಣ ಸ್ವಾಗತಕ್ಕೋಸ್ಕರ ಪೂರ್ಣಕಂಭ ಸಮೇತರಾಗಿ ಅನೇಕ ಜನ ನಾರಿಯರು ನಿಂತಿದ್ದಾರೆ. ಅಲ್ಲಿ ಎಲ್ಲ ಅನೇಕ ಆನೆಗಳು ಸಾಲುಗಟ್ಟು ನಿಂತಿವೆ, ಕುದುರೆಗಳು ನಿಂತಿವೆ, ಅದೆಲ್ಲವೂ ಕೂಡ ಕೃಷ್ಣನಿಗೆ ಸ್ವಾಗತಕ್ಕೆ ಅಂತ ನಿಂತಿದೆ. ಇಂತಹ ಸಂದರ್ಭದಲ್ಲಿ ಕೃಷ್ಣ ಅಂತಹ ರಂಗವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ವಿಚಿತ್ರ ರತ್ನ ದ್ಯುತಿರಂಗ ಕಂತ್ಯಾ ಸುಮೂರ್ತಿ ಗೋಘಾಕ್ಷದ ರಾಜರಾಜ್ಯ ಮಂದಾನಿಲಕ್ಷ ವ್ಯಜನೈಸ್ವತೀರೆ ಸಿಂಧುತ್ವ ಗಾಮಾತರಮರ್ಚಯತ್ ಅರ್ಚತೀವ. ಇನ್ನ ಅಲ್ಲಿ ಸಮುದ್ರ, ದೊಡ್ಡ ಸಮುದ್ರ ಅಲ್ಲಿ ಇದೆ. ಆ ಸಮುದ್ರ ಅದು ಮಾವನ್ ತಾನೆ, ರುಗ್ಮಿಣಿಯ ತಂದೆ. ಯಾಕೆ ಲಕ್ಷ್ಮಿ ಉದಯಿಸಿದ್ದು ಸಮುದ್ರದಿಂದ, ಆದ್ದರಿಂದ ಮಾವ ಅಳಿಯ ಬರ್ತಾ ಇದ್ದಾನೆ. ಅಳಿಯ ಬಂದಾಗ ಹಾಗೆ ಅವನನ್ನು ಅಳಿಯನ್ನು ಹಾಗೆ ಹೇಗೆ ಕೈಯೋದು, ಅವನನ್ನ ಒಳ್ಳೆ ಸ್ವಾಗತ ಮಾಡಬೇಕು ಅಂತ ಆ ಮಾವನಾದಂತಹ ಸಮುದ್ರ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದಾನಂತೆ. ಹೇಗೆ ದಾರಿಯಲ್ಲಿ ಅಳಿಯನಾದ ಕೃಷ್ಣ ಬರುವಾಗ ರತ್ನಾಕರ ಸಮುದ್ರ, ಅನೇಕ ರತ್ನಗಳಿಂದ ಕೃಷ್ಣನ ಸ್ವಾಗತ ಮಾಡ್ತಾ ಇದ್ದಾನಂತೆ. ರತ್ನಗಳನ್ನೆಲ್ಲ ಹಾಸಿ ಅದರಿಂದ ಕೃಷ್ಣನ ಸ್ವಾಗತ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಕೃಷ್ಣ ಬರುವಾಗ ಮುತ್ತುಗಳನ್ನುವಂತಹ ಲಾಜವನ್ನ ಹಾಕತಾ, ಅರುಳನ್ನ ಹಾಕತಾ ಕೃಷ್ಣನ ಸ್ವಾಗತ ಮಾಡ್ತಾ ಇದ್ದಾನೆ. ಸಮುದ್ರದ ಮೇಲೆ ಬೀಸಿದಂತಹ ತಂಪು ಗಾಳಿ ಕೃಷ್ಣನಿಗೆ ಬೀಸ್ತಾ ಇದೆ. ಅದರ ಮುಖಾಂತರ ಕೃಷ್ಣನಿಗೆ ವ್ಯಜನವನ್ನ ಹಾಕುತ್ತಾ, ಒಳ್ಳೆಯ ಕ್ಷಾಮರವನ್ನ ವ್ಯಜನವನ್ನ ಬೀಸಣಿಕೆಯನ್ನು ಬೀಸುತ್ತಾ ಕೃಷ್ಣನನ್ನ ಸ್ವಾಗತ ಮಾಡುವಂತೆ ತೋರ್ತಾ ಇದೆ. ಹೀಗೆ ಆ ಸಮುದ್ರ ದಡದಲ್ಲಿ ಕೃಷ್ಣ ನಡೆದುಕೊಂಡು ಬರ್ತಾ ಇದ್ದಾನೆ. ತುಂಗೈ ಸ್ತುರಂಗೈ ಧೃತ ಶಂಖ ಚಕ್ರೈ ಕಿರಣಪ್ಪಯಫೇನಸಿ ತಂವಿತನ್ವನ್ ಹಸ್ತೈರ್ ಮುರಾರೇರ್ ವ್ರಜತೋಧಿ ಮಾರ್ಗಂ ವಸ್ತ್ರಾಣಿ ವಿಸ್ತಾರಯತೀವ ವರ್ಜಿಹಿ. ದೊಡ್ಡ ವ್ಯಕ್ತಿ ಇವತ್ತು ಅರಸ ಅಥವಾ ಮಿನಿಸ್ಟರ್ ಯಾರಾದ್ರೂ ಬಂದ್ರೆ ಏನ್ ಮಾಡ್ತೇವೆ ನಾವು? ಕೆಂಪು ಬಟ್ಟೆ ಹಾಕ್ತೇವೆ, ಬಟ್ಟೆನ ರೆಡ್ ಕಾರ್ಪೆಟ್ ಅಂತ ಹಾಕ್ತೀಯ, ಅವರನ್ನ ಸ್ವಾಗತ ಮಾಡುವ ಕ್ರಮ ಇದೆ. ಹಾಗೆ ಕೃಷ್ಣ ಬರ್ತಾ ಇದ್ದಾರೆ. ಕೃಷ್ಣ ಬಂದಾಗ ಆವಾಗ ಅವ್ರನ್ನ ಹಾಗೆ ಹೇಗೆ ಕರಿಬೇಕು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಬೇಕು, ಅದಕ್ಕೆ ರೆಡ್ ಕಾರ್ಪೆಟ್ ಹಾಸಬೇಕು ಅಂತ. ಅದಕ್ಕೆ ಸಮುದ್ರ ಆಲೋಚನೆ ಮಾಡಿಕೊಂಡು ರೆಡ್ ಕಾರ್ಪೆಟ್ ಇದು ಕೆಂಪು ಬಟ್ಟೆಯನ್ನು ಹಾಸದಷ್ಟು ಉಚಿತ ಅಲ್ಲ, ಯಾಕೆ ಕೆಂಪು ಅನ್ನೋದು ರಜೋಗುಣದ ಸಂಕೇತ, ಆದ್ದರಿಂದ ಅದು ಒಳ್ಳೆಯದಲ್ಲ ಅಂತ ಅವನು ಶುಭ್ರ ವಸ್ತ್ರವನ್ನು ಹಾಸ್ತಾ ಇದ್ದಾನೆ. ಬಿಳಿ ವಸ್ತ್ರವನ್ನು ಹಾಸಿ ಕೃಷ್ಣನಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾನೆ ಸಮುದ್ರ ರಾಜ. ಅಲ್ಲ, ಹೇಗೆ ಹಾಸಿದ ಅಂತಂದ್ರೆ ಅವನ ಕೈಗಳಿಂದ ಹಾಸಿದ. ಕೈಗಳು ಎಲ್ಲಿ? ಸಮುದ್ರದ ಕೈಗಳು ಎಲ್ಲಿವೆ ಅಂತಂದ್ರೆ ಆ ಸಮುದ್ರನ ಅಲೆಗಳೇನಿದೆ, ಸಮುದ್ರದ ಅಲೆಗಳೇ ಅವನ ಕೈಗಳು. ಯಾಕೆ? ಕೈಗಳಲ್ಲೆಲ್ಲ ಏನಿದೆ? ಶಂಖ ಚಕ್ರಗಳಿವೆ. ಅಂದ್ರೆ ಸಮುದ್ರದಲ್ಲೆಲ್ಲ ಶಂಖ ಮತ್ತು ಚಕ್ರಾಂಕಿತಗಳು. ಸಮುದ್ರದಲ್ಲಿ ದ್ವಾರಕಾಪಟ್ಟಣದಂತಾನೆ ಚಕ್ರಾಂಕಿತ ಸಿಗೋದು ನಮಗೆ. ಆ ಚಕ್ರಾಂಕಿತ ಹಾಗೂ ಶಂಖಗಳಿಂದ ಅಂಕಿತವಾದಂತಹ ಅಲೆಗಳೇ ಸಮುದ್ರನ ಕೈಗಳು. ಆ ಕೈಗಳ ಮುಖಾಂತರ ಮೊರೆ ಸಹಿತವಾದಂತಹದ್ದನ್ನ ಹೀಗೆ ಚೆಲ್ಲಿ ಅದನ್ನ ಆ ಕೃಷ್ಣ ಬರುವಾಗ ಬಿಳಿಯ ಹಾಸನ್ನ ಹಾಸಿದ್ದಾನೆ ಅಂತ ರಾಜರ ಚಮತ್ಕಾರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಅಂತ ಹಾಸಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ. ಅದನ್ನ ಮೂಲಮಾಧವ ಅಂತ ಪ್ರದೇಶವನ್ನು ಕರೀತಾ ಇರ್ತಾರೆ, ಅದು ಅನ್ವರ್ಥವಾಗಿದೆ ಅಂತ ರಾಜರು ಹೇಳ್ತಾ ಇರ್ತಾರೆ. ಯಾಕೆ ಮೂಲಮಾಧವ ಅಂತಂದ್ರೆ, ಮಾ ಅಂತಂದ್ರೆ ಲಕ್ಷ್ಮೀ ದೇವಿ, ಧವ ಅಂತಂದ್ರೆ ಪತಿ. ರುಕ್ಮಿಣಿಗೆ ಧವ ಸಿಗ್ಲಿಕ್ಕೆ, ಕೃಷ್ಣ ಸಿಗ್ಲಿಕ್ಕೆ ಯಾವ ಪ್ರದೇಶ ಮೂಲ ಆಯ್ತೋ ಅದು ಮೂಲ ಮಾಧವ ಅಂತ ರಾಜರು ಹೇಳ್ತಾ ಇರ್ತಾರೆ. ಮಾ ರುಕ್ಮಿಣಿ ದೇವಿಗೆ ಧವ ಪತಿಯಾದ ಕೃಷ್ಣ ದೊರಕಲಿಕ್ಕೆ ಯಾವ ಪ್ರದೇಶ ಮೂಲವಾಗಿದೆಯೋ ಅದು ಮೂಲ ಮಾಧವ ಅಂತಹ ಪ್ರದೇಶಕ್ಕೆ ಅವರು ಬಂದಿದ್ದಾರೆ. ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ. ಮೂಲ ಮಾಧವದಲ್ಲಿ ಕೃಷ್ಣ ಆಸೀನನಾಗಿದ್ದಾನೆ. ಶ್ರೇಷ್ಠವಾದ ಆಸನದಲ್ಲಿ ಸುಂದರವಾದ ಉದ್ಯಾನವನ ಅದು. ಅನೇಕ ವೃಕ್ಷಗಳಿಂದ, ಫಲಗಳಿಂದ, ಪುಷ್ಪಗಳಿಂದ, ಲತಾ ಮಂಟಪಗಳಿಂದ ಕಂಗೊಳಿಸುವಂತಹ ಶ್ರೇಷ್ಠವಾದ ಅದೇ ರಂಗ ಮಂಟಪ, ವಿವಾಹದ ಮಂಟಪ ಅಂತಹ ಶ್ರೇಷ್ಠವಾದ ಮೂಲ ಮಾಡುವ ಪ್ರದೇಶ. ಅಲ್ಲಿಗೆ ಕೃಷ್ಣ ಬಂದ. ಕೃಷ್ಣ ಬಂದಾಗ ಊರಿನ ಜನತೆ ಎಲ್ಲರೂ ಕೂಡ ಬಂದಿದ್ದಾರೆ, ಊರಿನ ಜನತೆ ಎಲ್ಲ ಸೇರಿದರಂತೆ. ಆಯ್ತಿನ ಮಾತು ಕಥೆ ಆಗಬೇಕಿನ್ನ. ಹೆಣ್ಣು ಬಂದಾಯ್ತು, ಹೆಣ್ಣಿನ ಪಕ್ಷದವರು ಬಂದಿದ್ದ ನೋಡಿದರಂತೆ. ಹೆಣ್ಣಿನ ಪಕ್ಷದವರು ಬಂದಿಲ್ಲಲ್ಲ. ಆಯ್ತು, ಹೆಣ್ಣಿನ ಬಂದಾಯ್ತು, ಹೆಣ್ಣಿನ ಪಕ್ಷದವರು ಬರಲಿಲ್ಲ ಅಂತ ಎಲ್ಲರೂ ಆಲೋಚನೆ ಮಾಡಿದರಂತೆ. ಹೀಗೆ ಎಲ್ಲರೂ ಕೂಡ ಹೆಣ್ಣಿನ ಪಕ್ಷದವರಿಲ್ಲ ಅಂತ ಹೇಳ್ತಾ ಇರುವ ಸಂದರ್ಭದಲ್ಲಿ ಆಸಂದ್ರಪಾಕ್ಯೇ ತನ ಭೀಷ್ಮ ಪುತ್ರಾಹ ಪಕ್ಷೇ ಸದಾರ ಅಪರೇ ಮುರಾರೇ ವಾರ್ಧಸ್ತದಾ ಗರ್ಜತಿ ವಾರಿಜಾಕ್ಷ್ಯಾಹ ಪಕ್ಷೇಹ ಮೇವೇತಿ ವದನ್ನಿವೋಚೈಹಿ. ಅವಾಗ ಒಬ್ಬನಂತೆ, ಯಾಕ್ರೀ ಹೆಣ್ಣಿನ ಕಡೆಯವ್ರು ಯಾರಿಲ್ಲ ಅಂತ ಯಾಕೆ ಹೇಳ್ತೀರಿ? ನಾವು ಹೆಣ್ಣಿನ ಕಡೆಯವರಾಗ್ತೀವಿ, ನಾವು ರುಗ್ಮಿಣಿ ಪಕ್ಷದವರಾಗ್ತೇವೆ ಅಂತ ಒಬ್ಬನೇ ಅನ್ನಂತೆ. ಅದಕ್ಕೆ ಇನ್ ಕೆಲವರು ಹೇಳ್ತಾ ಇದ್ದಾರೆ ಅವರೊಟ್ಟಿಗೆ ನಾವು ಕೂಡ ರುಗ್ಮಿಣಿ ಪಕ್ಷದವರಾಗ್ತೇವೆ ಅಂತ ಕೆಲವರೆಲ್ಲ ಜೋರ್ ಜೋರಾಗಿ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಒಂದು ಜೋರಾದ ಧ್ವನಿ ಕೇಳಿಸುವಂತಂತೆ. ಯಾರಪ್ಪ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಅದು ಸಮುದ್ರದ ಭರ್ಗರಿತ. ಸಮುದ್ರ ಹೇಳ್ತಾ ಇದೆ, ಏನು ಹೆಣ್ಣಿನ ಪಕ್ಷದವ್ರು ಯಾರು ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ನಾನು ಹೆಣ್ಣಿನ ಅಪ್ಪನಾದವ ನಾನಿರಬೇಕಾದ್ರೆ ಹೆಣ್ಣಿನ ಪಕ್ಷದವ್ರು ಯಾರಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಸಮುದ್ರ ಜೋರಾಗಿ ಕೂಗಿ ಹೇಳ್ತಾ ಇದೆ ಅಂತ. ಇದು ನೋಡಿ ರಾಜರಕ್ಕೆ ಸಹಜವಾದ ಸೊಗಸಾದ ವರ್ಣನೆ. ಸಮುದ್ರದ ಹೊರಗರೆತ, ಆ ಸಮುದ್ರದ ಹೊರಗರೆತವನ್ನ ರಾಜರು ಹೇಳ್ತಾರೆ. ಹೆಣ್ಣಿನ ತಾಯಿಯಾದ ತಂದೆಯಾದ ಸಮುದ್ರ ರಾಜ ತಾನು ಹೇಳ್ತಾ ಇದ್ದಾನೆ, ನಾನು ಹೆಣ್ಣಿನ ಪಕ್ಷದಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಸಹಜವಾದ ಸುಂದರವಾದ ವರ್ಣನೆ ಇದು ರಾಜರ ಮಾತಿನಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಸಮುದ್ರ ಹೇಳ್ತಾ ಇದೆ. ಆಗ ಅವರೆಲ್ಲರೂ ಕೂಡ ವಧು ಗ್ರಹ ಮಥೋತ್ಸವ ನಿರ್ಣಯ, ಹೆಣ್ಣಿನ ಮನೆಗೆ ಬರುವ ಕ್ರಮ, ಗಂಡಿನ ಮನೆಗೆ ಅಥವಾ ಹೆಣ್ಣಿನ ಮನೆಗೆ ಬರುವ ಕ್ರಮ. ರಾಜರು ಮಾತ್ರ ಇದೆ ವಧೂಗ್ರಹಂ ಅಂತ ಹೆಣ್ಣಿನ ಮನೆಗೆ ಬಂದಿದ್ದಾರೆ. ಉತ್ಸವ ನಿರ್ಣಯ, ಇನ್ನು ನಿಶ್ಚಯ ತಾಂಬೂಲ ಆಗಬೇಕು, ಅದಕ್ಕೋಸ್ಕರ ಹೆಣ್ಣಿನ ಮನೆಗೆ ಬಂದಿದ್ದಾರೆ. ಕೆಲವು ಕಡೆ ಸಂಪ್ರದಾಯದಲ್ಲಿ ಗಂಡಿನ ಮನೆಗೆ ಬರುವ ಕ್ರಮ ಇದೆ, ಕೆಲವು ಕಡೆಗಳಲ್ಲೆಲ್ಲ ಹೆಣ್ಣಿನ ಮನೆಗೆ ನಿಶ್ಚಯಕ್ಕೋಸ್ಕರ ಬರುವ ಕ್ರಮ ಇದೆ. ಇಲ್ಲಿ ಇವರು ಹೇಳ್ತಾ ಇದ್ದಾರೆ ವಧೂಗ್ರಹಕ್ಕೆ ಬಂದಿದ್ದಾರೆ. ಮಾತುಕತೆಗಾಗುವಾಗ ವರನ ಮನೆಗೆ ಬರ್ತಾರೆ, ಆದ್ರೆ ನಿಶ್ಚಯ ತಾಂಬೂಲಕ್ಕಾಗುವಾಗ ಮಾತ್ರ ನಿಶ್ಚಿತಾರ್ಥಕ್ಕಾಗುವಾಗ ಹೆಣ್ಣಿನ ಮನೆಗೆ ಸಾಧಾರಣ ಬರ್ತಾ ಇದ್ದಾರೆ. ಅದನ್ನ ರಾಜನು ಹೇಳ್ತಾ ವಧೂಗ್ರಹ ಹೆಣ್ಣಿನ ಮನೆಗೆಲ್ಲ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಅವರಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ಇವರಿಗೆ ಸರಿ ಹೊಂದಾಣಿಕೆ ಆಗತ್ತೋ ಇಲ್ಲೋ ಇತ್ಯಾದಿಗಳನ್ನೆಲ್ಲ ವಿಚಾರಣೆ ಅದೆಲ್ಲ ಕೂಡ ನಡಿಬೇಕು. ಅವರೆಲ್ಲ ಆಲೋಚನೆ ಮಾಡ್ತಾ ಕನ್ಯಾಮಿಮಾಂ ಕನಕದಾಮ ಕದಂಬ ಗೌರಿಂ ಧನ್ಯಾಂ ದಿಶಂತು ಹರಯೇ ಹರಿನೀಲ ಭಾಸೆ. ಈ ನಮ್ಮ ಕನ್ಯೇನಿದ್ದಾಳೆ ರುಗ್ಮಿಣಿ, ಕನಕದಾಮ ಕದಂಬ ಗೌರಿಂ ಶುಭ್ರವಾದಂತಹ ಬಣ್ಣ, ಬಂಗಾರದ ಮೈಬಣ್ಣದವಳು, ಇವಳನ್ನ ಕೃಷ್ಣನೇ ಕೊಟ್ಟು ಮದುವೆ ಮಾಡಬೇಕು. ಬಂಗಾರದ ಸರದಲ್ಲಿ ದಾರದಲ್ಲಿ ಇಂದ್ರನೀಲಮಣಿಯನ್ನು ಕೊಣಿಸುವಂತೆ ಈ ನಮ್ಮ ಕನ್ಯೆಯನ್ನ ರುಗ್ಮಿಣಿಯನ್ನ ಕೃಷ್ಣನೇ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡ್ತಾ ಇವರ ಕುಲದಕ್ಕೆ ಹೊಂದಾಣಿಕೆ ಆಗುತ್ತೋ ಇಲ್ಲೋ, ಮೊದಲಿಗೆ ಅವರ ಕುಲ ಎಲ್ಲ ಸರಿ ಹೊಂದಬೇಕು. ಏನೋ ಕನ್ಯೆ ವಧುವರನಿದ್ದಾರೆ ಮಾತ್ರಕ್ಕೆ ವಿವಾಹ ಆಗೋದಲ್ಲ, ವಧುವಿಗೂ ವರನಿಗೂ ಸಮಾನ ಹೊಂದಾಣಿಕೆ ಆಗುತ್ತೋ ಇಲ್ಲೋ, ಅವರ ಕುಲ ಇವರ ಕುಲ, ಅವರ ವಯಸ್ಸು ಇವರ ವಯಸ್ಸು, ಹಾಗೆ ಅವರ ಸಂಪತ್ತು ಇವರ ಸಂಪತ್ತು, ಅದೆಲ್ಲ ಸರಿ ಹೊಂದಾಣಿಕೆ ಆಗುತ್ತೋ ಇಲ್ಲೋ ಅಂತಲೇ ವಿಚಾರಗಳೆಲ್ಲ ಮಾಡಬೇಕಾಗತ್ತೆ. ಹಾಗೆ ಕನ್ಯೆಯನ್ನ ವರನಿದ್ದಾನೆ ಅಂತ ವರನಿಗೆ ಮದುವೆ ಮಾಡಿಕೊಡೋದು ಸರಿಯಲ್ಲ, ಆದ್ದರಿಂದ ಅದನ್ನು ವಿಚಾರ ಮಾಡಬೇಕು. ಅದಕ್ಕೆ ಆಲೋಚನೆ ಮಾಡ್ತಾರೆ. ವೈದರ್ಭ ವಂಶೋದಧಿಜಾತರತ್ನಂ ಇಯಂ ಸತೀಸೋಪ್ಯುಡು ನಾಯಕಸ್ಯ ಕುರೋದ್ಭವಾಲಂಕೃತಿರೇತಯೋಸ್ತತ್ ಪರಂಪರಾಯೋಗ್ಯಮ ವೈತಯೋಗಂ. ಮೊದಲಿಗೆ ಕುಲದ ವಿಚಾರ, ಕುಲ ಯಾವುದಿದು, ಇವರ ಕುಲ ಯಾವುದು ಅಂತಂದ್ರೆ, ಇವರು ಇವಳು ಕುಂಭಿನಪುರದ ಅರಸ ಭೀಷ್ಮಕ ರಾಜನ ಮಗಳು, ಇವನು ಕೃಷ್ಣ ಚಂದ್ರವಂಶದವ, ಇಬ್ಬರು ಒಳ್ಳೆಯ ಯೋಗ್ಯವಾದಂತ ಕುಲದವರೇ, ಆದ್ದರಿಂದ ಇವರಿಗೆ ಸರಿಯಾದ ಹೊಂದಾಣಿಕೆ ಆಗುತ್ತೆ. ಹೌದು, ಕುಲದಕ್ಕೆ ಹೊಂದಾಣಿಕೆ ಆಯ್ತು, ಇವರಿಬ್ಬರಿಗೆ ಹೊಂದಾಣಿಕೆ ಆಗಬೇಕಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಪದ್ಮಾಲಯಾಸ ಕುಲಪಾವರಂಗಿ ನಾರಾಯಣೋಯಂ ನವ ನೀರದಾಭ ತೇನಾನಯೋ ಸುಸ್ಥಿರಮೈವ ಯೋಗಂ ಮನ್ಯಾಮಹೇನ್ಯೋನ್ಯ ವಿಭೂತಿ ಹೇತು. ಹೆಣ್ಣಿನ ಕಾಲುಗುಣದಿಂದ ಗಂಡಿನ ಮನೆಗೆ ಶ್ರೇಯಸ್ಸಾಗುವುದು ಅಂತ ಕೆಲವು ಸಂದರ್ಭದಲ್ಲಿರುತ್ತೆ. ಹೆಣ್ಣು ಬರೋ ತನಕ ಕೆಲವು ಜಾತಕಗಳಲ್ಲಿ ಹಾಗಿರುತ್ತೆ, ಹೆಣ್ಣು ಬರೋ ತನಕ ಅವನಿಗೆ ಉಚ್ಛ್ರಾಯದ ಕಾಲ ಇಲ್ಲ. ಯಾವಾಗ ಯೋಗ್ಯ ಹೆಣ್ಣು ಮನೆಗೆ ಕಾಲಿಡ್ತಾಳೋ ಆವಾಗ ಅವಳ ಕಾಲಗುಣದಿಂದ ಇವಳಿಗೆ ಉಚ್ಛ್ರಾಯ ಆಗತ್ತೆ, ಒಳ್ಳೇದಾಗತ್ತೆ. ಅಥವಾ ಕೆಲವರ ಜಾತಕದಲ್ಲಿ ಹಾಗಿರುತ್ತೆ, ಹೆಣ್ಣು ಬಂದಾಗಲ ನೆಟ್ಟ ಆರಂಭ ಆಗತ್ತೆ. ಇನ್ನು ಕೆಲವರ ಸಂದರ್ಭದಲ್ಲಿ ಕೆಲವ ಹೆಣ್ಣಿಗೆ ಮೊದಲಿಗೆ ಅಂತಹ ಯೋಗ ಇರೋದಿಲ್ಲ. ಅದೇ ಯೋಗ್ಯನಾದ ಪುರುಷನ ಕೈ ಹಿಡಿದ ಮೇಲೆ ಒಳ್ಳೆ ಯೋಗಗಳೆಲ್ಲವೂ ಕೂಡ ಉಂಟಾಗತ್ತೆ. ಹೀಗೆ ಆ ಪತಿಯ ಮನೆಗೆ ಹೋದಾಗ ಹೆಣ್ಣಿನ ಜಾತಕದಲ್ಲಿ ಆಗುವಂತಹ ಉಚ್ಛ್ರಾಯದ ಕಾಲ, ಹಾಗೆ ಹೆಣ್ಣಿಗೆ ಆಗುವಂತೆ. ಪುರುಷನಿಗೂ ಕೂಡ ಯೋಗ್ಯವಾದಂತಹ ಕನ್ಯೆ ಪರಿಗ್ರಹಣ ಮಾಡೋದ್ರಿಂದ ಅವನಿಗೆ ಎಲ್ಲ ಸಂಪತ್ತುಗಳು ದೊರೆಯುವುದು, ಇದೆಲ್ಲವೂ ಕೂಡ ಕೆಲವು ಜಾತಕಗಳೆಲ್ಲ ಇರುತ್ತೆ. ಹಾಗೆ ಇವರು ಹೇಳ್ತಾರೆ, ಇವರಿಬ್ಬರು ಅನ್ಯೋನ್ಯ ವಿಭೂತಿ ಹೇತು ಕೃಷ್ಣನ ಪಾಣಿಗ್ರಹಣ ಮಾಡಿದ್ರು, ರುಕ್ಮಿಣಿಗೆ ರುಕ್ಮಿಣಿ ಪಾಣಿಗ್ರಹಣ ಮಾಡಿದ್ರು ಕೃಷ್ಣನಿಗೆ. ಯಾಕೆ? ಅವನು ಸಾಕ್ಷಾತ್ ನಾರಾಯಣ, ಇವರು ಪದ್ಮಾವತಿ. ಆದ್ದರಿಂದ ಗುಣಪೂರ್ಣನಾದ ನಾರಾಯಣನ ಕೈ ಹಿಡಿಯೋದರಿಂದ ಅವಳಿಗೂ ಕೂಡ ಅನೇಕ ಗುಣಗಳು ದೊರೆಯಲು. ಅವಳು ಪದ್ಮಾಲಯ, ಪದ್ಮಾಲಯ ಅವಳು. ಯಾರು ಪದ್ಮಾವತಿ ಅಂತಂದ್ರೆ? ರುಕ್ಮಿಣಿ ದೇವಿ. ಆದ್ದರಿಂದ ಪದ್ಮಾಲಯಗಳಾದಂತಹ ರುಕ್ಮಿಣಿ ಪಾಣಿಗ್ರಹಣ ಮಾಡೋದ್ರಿಂದ ಅವನಿಗೂ ಅನೇಕ ರೀತಿಯ ಸಂಪತ್ತು ಅವನಿಗೆ ದೊರೆಯುತ್ತೆ ಅಂತ ಸಾರಸ್ಯವಾಗಿ ಹೇಳ್ತಾ ಅವರಿಗೆ ಸರಿಯಾದ ಹೊಂದಾಣಿಕೆ ಇದೆ ಅಂತ ಹೇಳ್ತಿದ್ದಾರೆ. ಆಯ್ತು, ಅದೆಲ್ಲ ಆಯ್ತು, ಅವರಿಗೆ ಹೊಂದಾಣಿಕೆ ಅದೆಲ್ಲ ಇದೆ ಅಂತ ನಾವು ನೋಡ್ತಾ ಇದ್ದೀರಿ. ಇನ್ನ ನಮ್ಮ ಕೆಲವು ಕಂಡೀಷನ್ಗಳಿದೆ ಅಂತ ಹೆಣ್ಣಿನ ಪಕ್ಷದವರು ಹೇಳ್ತಾ ಇದ್ದಾರೆ. ಮೊದಲು ಗಂಡಿನ ಪಕ್ಷದವರಲ್ಲ, ಹೆಣ್ಣಿನ ಪಕ್ಷದವರು ಹೇಳ್ತಾರೆ, ನಮ್ಮ ಹುಡುಗಿ ರಾಜಕುಮಾರಿ ರಾಜನ ಮನೆಯನ್ನು ಬೆಳೆದವಳು, ಅವಳಿಗೆ ಬಹಳ ಕಷ್ಟದ ಕೆಲಸ, ಭಾರದ ಕೆಲಸ ಅಂತದ್ದಂತಂದ್ರೆ ಆಗೋದಿಲ್ಲ. ಸ್ವಲ್ಪ ಮೇಲ್ನೋಟದ ಕೆಲಸಗಳನ್ನೆಲ್ಲ ಮಾಡಬಹುದು, ಇಲ್ಲ ಅಂತ ಅನ್ನೋದಿಲ್ಲ, ಆದ್ರೆ ಬಹಳ ಭಾರದ ಕೆಲಸ ಮಾತ್ರ ನಮ್ಮ ಹುಡುಗಿಗೆ ಹೇಳಬೇಡಿ ಅಂತ ವಧು ಪಕ್ಷದವರು ಹೇಳ್ತಾ ಇದ್ದಾರಂತೆ. ವಧುವಿನ ಪಕ್ಷದಲ್ಲಿ ವರನ ಪಕ್ಷದವರು ಅಂತ ಕೆಲವರಲ್ಲಿ ವಿಭಾಗ ಮಾಡಿಕೊಂಡಿದ್ದಾರೆ. ಆ ವಧು ಪಕ್ಷದವರು ಹೇಳ್ತಾ ಇದ್ದಾರೆ, ಆರ್ಯಸ್ವಭಾರ್ಯಂ ಯದಿ ಭಾರ ಕಾರ್ಯೇ ನೈವೋಪದಿಶ್ಯನ್ನ ಪುನಃ ಕದಾಪಿ ಏನಾಂ ತ್ಯಜೇತ್ ಜಾತ್ವಪಿ ನಾತ್ರ ಕುಪ್ಪೆ ದೃಢಾತು ತರ್ಹ್ಯಬ್ಜ ಮುಖೀಕರನ್ನ. ಹಾಗಿದ್ರೆ ಮಾತ್ರ ನಮ್ಮ ಹುಡುಗಿ ಕೈಯನ್ನು ಹಿಡಿಬಹುದು ಅಂತ ಹೆಣ್ಣಿನ ಪಕ್ಷದವರು ಹೇಳಿದ್ರಂತ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಏನಿಲ್ಲ, ಒಂದು ಮನೆಯನ್ನು ನೋಡ್ಕೊಂಡು ಹೋದ್ರೆ ಭಾರಿ ಭಾರದ ಕೆಲಸವನ್ನು ಏನು ನಿಮ್ಮ ಹುಡುಗಿಗೆ ನಾವೇನು ಹೇಳೋದಿಲ್ಲ. ಒಂದು ಮನೆ ಇದೆ, ಆ ಮನೆಯನ್ನು ನೋಡ್ಕೊಂಡು ಹೋದ್ರಾಯ್ತು. ಏನು ಮನೆ? ಏನು ಬಹಳ ದೊಡ್ಡ ಏನು ಮನೆ ಅಲ್ಲ, ಬರೀ 14 ಅಂತಸ್ತಿನ ಮನೆ. ಈ 14 ಅಂತಸ್ತಿನ ಮನೆಯಲ್ಲಿರುವಂತಹ ಏನು ಮನೆಯಲ್ಲಿ ಯಾರಿದ್ದಾರೆ? ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು ಇತ್ಯಾದಿಗಳು ಏನಿದ್ದಾರೆ, ಅವರಿಗೆ ಬೇಕಾಗುವಂತಹ ಧನ ಧಾನ್ಯ ಸಂಪತ್ತು ಸಮೃದ್ಧಿ ಇತ್ಯಾದಿಗಳಿಂದ ಅಕ್ಕದ ಮಾತು ನೋಡ್ಕೊಂಡು ಹೋದ್ರೆ ಸಾಕು, ಅದಕ್ಕಿಂತ ಹೆಚ್ಚಿನ ಏನು ನಾವು ಕೇಳೋದಿಲ್ಲ ಅಂತ ಆ ವರದ ಪಕ್ಷದವರು ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡಾಖ್ಯ ಗ್ರಹಂ ಚತುರ್ದಶ ರಸ ಪ್ರಸಾದ ಶೋಭಂ ಹರೇ ಸಾಧ್ವೀಯಂ ಸತತಂ ವಿಚಾರಯತು ಸನ್ ಮಧ್ಯೆ ಗ್ರಹಸ್ಯೋಚಿತಂ ಸ್ವರ್ಣ ಅದ್ರಿಕ್ಷಿತಿ ಧಾರ ಧಾನ್ಯ ರತ್ನ ಲವಣ ಕ್ಷೀರಕ್ಷು ಸರ್ಪಿರ್ದಧಿ ಸ್ವಾದೂದಾದಿ ಸುತಾಂಶ ಪದ್ಮಜ ಮುಖಾನ್ ತೇಷಾಂಧುರಂ ಮಂದಿರಂ. ಅಲ್ಲಿರುವಂತಹ ನೀರು, ಬಂಗಾರ ಮೊದಲಾದಂಥದ್ದು ಇತ್ಯಾದಿಗಳು ಏನಿದೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಅದ್ಯಾವುದಕ್ಕೂ ಕೂಡ ಕೊರತೆ ಆಗದಂತೆ ಅದೆಲ್ಲವೂ ಕೂಡ ಎಲ್ಲೆಲ್ಲಿ ಹೇಗೆ ಸರಬರಾಜಾಗಬೇಕು ಅದೆಲ್ಲವೂ ಕೂಡ ಸರಿಯಾಗಿ ಆಗುತ್ತಾ ಇದೆ, ಎಲ್ಲರಿಗೆ ಏನೇನು ತಲುಪಬೇಕು ಅದನ್ನೆಲ್ಲ ಅಷ್ಟನ್ನು ಮಾತ್ರ ನೋಡ್ಕೊಂಡು ಹೋದ್ರೆ ಸಾಕು, ಅದಕ್ಕಿಂತ ಹೆಚ್ಚಿನದ್ದೇನೋ ಕೂಡ ಕೇಳೋದಿಲ್ಲ ಅಂತ ಅವ್ರು ಹೇಳಿದ್ರೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡಬೇಕು, ಇಷ್ಟು ಭಾರತ ಕೆಲಸ ಹೇಳ್ತೀವಿ ನಾವು ಆಗೋದಿಲ್ಲ ಅಂತ ಹೇಳಿದ್ರೆ, ಬೇಡ ಬೇಡ ನೀವು ಬೆಣ್ಣೆ ಬೇಡ ಅಂತ ವರ ಪಕ್ಷದ ಹೇಳಿದ್ರೆ ಏನ್ ಮಾಡಬೇಕು? ಅದಕ್ಕೋಸ್ಕರ ಹಾಗೇನು ಹೇಳೋದಿಲ್ಲ ಅವರು, ವಧು ಪಕ್ಷದವ್ರು ಹೇಳ್ತಾ ಇದ್ದಾರೆ. ಆಯ್ತು, ಇಷ್ಟೇ ತಾನೆ. ಕಾರ್ಯಂ ಗ್ರಹಿಣ್ಯಾ ಗ್ರಹ ಕೃತ್ಯ ಮೇತತ್ ನೋಧಾರ ಕಾರ್ಯನ್ಯಜ ನೈರ ಸಾಧ್ಯಂ ತನ್ವೀತವೇ ತತ್ ಸಕಲಂ ಸಲೋಲ ಲೀಲಾ ಕಟಾಕ್ಷೇಣ ಕರಿಷ್ಯತಿ. ಹೌದಾ, ಇಟ್ಟೇ ತಾನೆ. ಈ ಒಂದು ಮನೆಯಲ್ಲಿರುವಂತದ್ದನ್ನ ಅಷ್ಟು ನೋಡ್ಕೊಂಡು ಹೋಗ್ತಾನೆ. ಆಯ್ತು, ನಮ್ಮ ಹುಡುಗಿ ಅದೇನು ದೊಡ್ಡದಲ್ಲ. ಯಾಕೆ? ಅವಳ ಕೇವಲ ಕಟಾಕ್ಷದಿಂದಲೇ ಇದನ್ನೆಲ್ಲ ಕೂಡ ಕೆಲಸ ಮಾಡಿಬಿಡ್ತಾಳೆ. ನಮ್ಮ ರಾಜಕುಮಾರಿ ಸಾಮಾನ್ಯಳ ಏನಲ್ಲ, ಅವಳಿಗೆ ಇಂತಹ ಕೆಲಸ ಏನು ಭಾರದ ಕೆಲಸ ಅಲ್ಲ, ಅದನ್ನೆಲ್ಲವೂ ಕೂಡ ಸುಖವಾಗಿ ತನ್ನ ನೋಟದಿಂದಲೇ ಎಲ್ಲವನ್ನು ಕೂಡ ಮಾಡ್ತಾಳೆ ಅಂತ ವಧು ಪಕ್ಷದವರು ಹೇಳ್ತಾ ಇದ್ದಾರೆ. ಆಯ್ತು, ಆಮೇಲೆ ಇನ್ನೊಂದು ನಮ್ಮ ಕಂಡೀಷನ್ ಇದೆ ಅಂತ ವಧು ಪಕ್ಷದವರು ಹೇಳ್ತಾ ಇರ್ತಾರೆ. ಏನು? ಏನಾಂ ಜಾತು ನ ತ್ಯಜೇ, ಇವಳನ್ನ ನಮ್ಮ ಹುಡುಗಿ ಇಲ್ಲ, ನಮ್ಮ ಹುಡುಗನಿಗೆ ಸ್ವಲ್ಪ ಭಾರಿ ಕೆಲಸ ಇದೆ ಅಂತ ಅವನು ಊರಿನಲ್ಲೇ ಇರೋದಿಲ್ಲ. ಈ ಊರು ಆ ಊರು ಅಂತ 20 ಊರುಗಳನ್ನು ತಿರುಗ್ತಾ ಇರ್ತಾನೆ, ಊರಿನಲ್ಲೇ ಇರೋದಿಲ್ಲ ಅಂತ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಅಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಇದೆ, ಉದ್ಯೋಗ ಇದೆ ಅಂತ ಊರೂರು ತಿರುಗ್ತಾ ಇದ್ರೆ ಅಂತ ವ್ಯಕ್ತಿಗೆ ನಮ್ಮ ಹೆಣ್ಣನ್ನು ಕೊಡೋದಿಲ್ಲ ಅಂತ ವಧು ಪಕ್ಷದವರು ಹೇಳ್ತಾ ಇದ್ದಾರಂತೆ. ಅದಕ್ಕೆ ವರ್ಣ ಪಕ್ಷದವರು ಹೇಳ್ತಾ ಇದ್ದಾರೆ, ನೈನಾಂ ಸಂಸದಿ ಸಂತೆಜನ್ನ ರಹಸಿ ಸ್ವೈರಾವತಾರೇಶು ಸ್ನಾನಾಭ್ಯಂಜನ ಭೋಜನ ವಿವಿಧ ಕ್ರೀಡಾಸು ವಾಸ್ತೀತಿ ಶೇತ್ ಸ್ವಾಂಗಾಶ್ಲೇಷ ಸುಖಂ ವಿಭೂಷಣ ಗತಂ ಬಿಂಬೋಷ್ಠಜಂ ಚಾಮೃತಂ ವಂಶಾತ್ಯಾಶ್ರಿತ ಮೇತಯಾ ವಿರಹಿತಂ ದೇಶಂ ಪರಂ ಸಂತ್ಯಜೇತ್. ನೋಡಿ, ನೀವು ಹೇಳಿದ್ರಲ್ಲ ಊರೂರಿಗೆ ತಿರುಗುವಂತಹ ವ್ಯಕ್ತಿಗೆ ನಮ್ಮ ಮಗಳನ್ನ ಕೊಡೋದಿಲ್ಲ ಅಂತ. ಆದ್ರೆ ನಮ್ದೊಂದು ಕಂಡೀಷನ್ ಇದೆ, ನಮ್ಮ ವರ ಇದ್ದಾರಲ್ಲ ಅವನು ವಧುವನ್ನು ಯಾವತ್ತು ಬಿಟ್ಟಿರೋನಲ್ಲ, ಅವನಿಗೆ ಯಾವತ್ತೂ ಕೂಡ ಹೇಳಬೇಕು, ಅವನಿಗೆ ಯಾವತ್ತೂ ಕೂಡ ಮಡದ ಜೊತೆಗೆ ಇರಲೇಬೇಕು. ಅವನ್ ಇಲ್ಲ, ಅವಳಿಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಇಲ್ರಿ ಇವತ್ತು ಸ್ವಲ್ಪ ಸುಸ್ತಿದೆ, ನಿಮ್ಮ ಕೆಲಸಕ್ಕೆ ಇವತ್ತು ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದನ್ನ ನಮ್ಮ ವರ ಕೇಳೋದಿಲ್ಲ. ಅವನಿಗೆ ಏನೇನು ಪ್ರಸಂಗಗಳಿವೆ, ಅವನು ಸ್ನಾನ ಆಗಬೇಕಾದ್ರೆ ಅದಕ್ಕೆ ಹೆಂಡತಿನೇ ಸ್ನಾನಕ್ಕೆ ಹಾಕಬೇಕು, ಅವನಿಗೆ ಅಭ್ಯಂಗ ಆಗಬೇಕಾದ್ರೆ ಮೈ ಉಜ್ಜಲಿಕ್ಕೆ ಹೆಂಡತಿನೇ ಬೇಕು, ಇನ್ನು ಭೋಜನ ಅಂತ ಇದಂದ್ರೆ ಬಡಸ್ಲಿಕ್ಕೆ ಹೆಂಡತಿ ಬೇಕು, ಇಷ್ಟೆಲ್ಲವೂ ಕೂಡ ಬೇಕು. ಇನ್ನು ಸಭೆಗೆ ಹೋದಂತಂದ್ರೆ ಸಭೆಗೂ ಬಿಟ್ಟು ಹೋಗೋನಲ್ಲ, ಅವನ ಉದ್ಯೋಗಗಳ ವ್ಯವಹಾರಗಳಿಗೆ ಹೋಗ್ಬೇಕಾದ್ರೆ ಆವಾಗಲೂ ಬಿಟ್ಟು ಹೋಗೋನಲ್ಲ, ಆವಾಗಲೂ ಹೆಂಡತಿ ಬೇಕು. ಹೀಗೆ ಅದಲ್ಲದೇನೆ ಹೆಂಡತಿ ಇಲ್ಲದೇ ಇರುವಂತ ಜಾಗವನ್ನು ಇವನು ಬಿಡುವವನು. ದೇಶಂ ಪರಂ ಸೆಂತೆಯೇ, ಅಲ್ಲಿ ಎಲ್ಲಾದರೂ ಲಕ್ಷ್ಮೀದೇವಿ ಇಲ್ಲ ಅಂತಾದ್ರೆ ಅಂತಹ ಸ್ಥಳವನ್ನು ಬಿಡುತ್ತಾನೆ. ಅಂಥವನು ಎಚ್ಚರ ನೋಡಿ, ಮದುವೆ ಮಾಡಿಕೊಡ್ತಾ ಇದ್ದೀರ ನೀವು, ನಮ್ಮ ಹುಡುಗನಿಗೆ ಸರಿಯಾಗಿ ಹೊಂದಾಣಿಕೆ ಆಗಿದ್ದು, ಎಲ್ಲಾ ಕೆಲಸಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲ ಪ್ರಸಂಗಗಳಲ್ಲಿ ಜೊತೆಯಾಗಿದ್ದು ಸೇವೆಯನ್ನ ಸರಿಯಾಗಿ ಮಾಡ್ತಾ ಇದ್ರೆ ಹಾಗಿದ್ರೆ ನಿಮ್ಮ ಹೆಣ್ಣನ್ನು ಕೊಡಿ ಅಂತ ವರನ ಪಕ್ಷದವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರಂತೆ, ಹೌದು ನಿಮ್ಮ ವರನಿಗೆ ಭಾರಿ ಕೆಲಸಗಳು ಹಾಗೆ ಹೀಗೆ ಅಂತ. ಕಚೇರಿಗಳಲ್ಲೆಲ್ಲ ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಬಂದಂತಹ ವ್ಯಕ್ತಿಗೆ ಅವನಿಗೆ ಅಲ್ಲೆಲ್ಲ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಹೆಚ್ಚು ಕಮ್ಮಿ ಆದಾಗ ಸಿಟ್ಟು ಬಂದಿರುತ್ತೆ, ಆ ಸಿಟ್ಟನ್ನೆಲ್ಲ ಮನೆ ಮೇಲೆ ಹೆಂಡತಿ ಮೇಲೆ ತೋರಿಸೋದು. ಹೀಗಿತ್ತು ನಿಮ್ಮ ಸಿಟ್ಟಿನ ಸಿಡುವಿನ ಮೂರ್ತಿ ಯಾವ್ದಾರಂದ್ರೆ ಅಂತಹ ವ್ಯಕ್ತಿಗೆ ನಮ್ಮ ವಧುವನ್ನು ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರಂತ. ಅದಕ್ಕೆ ಇವ್ರು ಹೇಳ್ತಾರೆ, ಕ್ರುದ್ಧೋಪಿ ಸರ್ವ ಭುವನಾಯನ ಭೀಷ್ಮ ಪುತ್ರಂ ಕ್ರೋಧಂ ಕರಿಷ್ಯತಿ ಪರಂ ಪರಿರಭ್ಯ ದರ್ಭ್ಯಂ. ನಮ್ಮ ವರ ಯಾವತ್ತೂ ಕೂಡ ಬೇಕಾದ ಜಗತ್ತಿನ ಮೇಲೆ ಸಿಟ್ಟು ಹೇಳ್ಬೋದ್ರಿ, ಆದ್ರೆ ಹುಡುಗಿ ಮೇಲೆ ಮತ್ತೆ ಯಾವತ್ತೂ ಕೂಡ ಸಿಟ್ಟಿಗೆ ಹೇಳೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಮ್ಮೆ ಗದರಿಸುವ ಸಂದರ್ಭ ಅಥವಾ ಕೆಲವೊಮ್ಮೆ ಏನೋ ಮಾತನಾಡೋ ಸಂದರ್ಭ ಇರುತ್ತೆ, ಅದನ್ನು ನೀವು ಸಿಟ್ಟು ಅಂತ ತಿಳ್ಕೊಳ್ಬೇಡ್ರಿ, ಅದು ಸ್ವಲ್ಪ ವಿಲಾಸ ಅಂತ ಅದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ರಿ. ಯಾವತ್ತೂ ಕೂಡ ಯಾವತ್ತೂ ನಮ್ಮ ಹುಡುಗ ಏನೋ ಅಂದ ಅನ್ನೋದು ಮಾತ್ರಕ್ಕೆ ಅವನು ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ನೀವು ಭ್ರಮೆಗೊಳಗಾಗಬೇಡ್ರಿ. ಅವನ ಯಾವ ಸಿಟ್ಟು ಮಾಡ್ಕೊಳ್ಳೋನೇ ಅಲ್ಲ, ನಮ್ಮ ಹುಡುಗ ಯಾವ ಸಿಟ್ಟು ಮಾಡೋನಿಲ್ಲ. ಅಪ್ಪಿ ತಪ್ಪಿ ಏನಾದ್ರು ಅಂದಂದ್ರೆ ಅದು ಸಿಟ್ಟಾಗಿರೋದಿಲ್ಲ, ಅದು ವಿಲಾಸ ಆಗಿರುತ್ತೆ, ಅದರ ಮನವರಿಕೆ ನಿಮಗೆ ಚೆನ್ನಾಗಿರಲಿ ಅಂತ ಈ ವರನ ಪಕ್ಷದವರು ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೀಗೆ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಇದ್ದೀರಿ. ಏನ್ ರೀ ದೊಡ್ಡ ಕಂಡೀಷನ್ ಅಂತಂದ್ರೆ, ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮದೊಂದು ನಿಯಮ ಇದೆ, ನಾವು ಯಾವಾಗೆಲ್ಲ ಕೇಳ್ತೇವೆ ನಮ್ಮ ಹುಡುಗಿ ಬರಬೇಕು ನಾಗರ ಪಂಚಮಿ ಶ್ರಾವಣ ಮಾಸ ಆಷಾಢ ಮಾಸ ಅಂದ್ರೆ, ನಾವು ಕೇಳಿದಾಗೆಲ್ಲ ನಮ್ಮ ಹುಡುಗಿನ ಕಳಿಸ್ಕೊಟ್ಬಿಡ್ರಿ ಅಂತ ಈ ವರದ ವಧುವಿನ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಮಾತ್ರ ಖಡಕ್ ಆಗಿ ವರನ ಪಕ್ಷದ ಹೇಳ್ತಾ ಇದ್ದಾರೆ, ಆಗೋದು ಅದು ಮಾತ್ರ ಆಗೋದು. ಯಾಕೆಂದ್ರೆ ಪ್ರಾಯಸ್ತನ ಪ್ರೇಷಯತಿ ಸ್ವಭಕ್ತ ಗೇಹಶ್ರೀಮಾನ್ ತೇವಿನ ತಾನ್ ಲಶಂತಿ ಅಥ ಪ್ರದತ್ತಾಮಿ ತಾಮಿದಾನಿ ಧೀರ ಪರಾವೃತ್ತೇನ ಕಿಂ ವಿಶದ್ಧಂ. ಇಲ್ಲ, ನಮ್ಮ ವರನನ್ನು ಬಿಟ್ಟು ಹೆಂಡತಿ ಹೋಗುವ ಕ್ರಮ ಇಲ್ಲ. ನಮ್ಮ ಮನೆಗೆ ಬಂದು ಬಂದ ಮೇಲೆ ಈ ನಮ್ಮ ಹುಡುಗನನ್ನು ಬಿಟ್ಟು ಹುಡುಗಿ ಹೋಗುವ ಕ್ರಮ ಇಲ್ಲ. ಅದಲ್ಲದೇನೆ ಇಷ್ಟಲ್ಲದೆ ಇನ್ನೊಂದು ತಿಳ್ಕೊಳ್ರಿ, ಈ ವಧುವಿನ ಪಕ್ಷದವರು ಏನಿದ್ದಾರೆ, ನಿಜವಾಗಿ ವಧುವಿನ ಪಕ್ಷದವರು, ಅವ್ರು ಯಾವತ್ತೂ ಕೂಡ ನಮ್ಮ ಕನ್ಯೆ ಬರಲಿ ನಮ್ಮ ಕನ್ಯೆ ಬರಲಿ ಅಂತ ಅಪೇಕ್ಷೆ ಪಡೋದಿಲ್ಲ. ಬಂದ್ರೆ ಲಕ್ಷ್ಮೀನಾರಾಯಣರು ಬರಲಿ ಅಂದ್ರೆ ಅಪೇಕ್ಷೆ ಪಡ್ತಾರೆ, ನಮ್ಮ ಮನೆಗೆ ಯಾವತ್ತು ಲಕ್ಷ್ಮೀ ಬರಲಿ ಲಕ್ಷ್ಮೀ ಬರಲಿ ಅಂತ ಕೇಳೋದಿಲ್ಲ. ಅದಲ್ಲದೆ ಅಕಸ್ಮಾತ್ ಏನಾದ್ರೂ ಲಕ್ಷ್ಮಿ ಬಂದು ಅಂತ ಇಟ್ಕೊಳ್ಳಿ, ಸಂಪತ್ತು ಬಂತು ಅದ್ರ ಏನ್ ಮಾಡ್ತಾರೆ, ಎಲ್ಲವನ್ನು ಕೂಡ ಲಕ್ಷ್ಮಿ ಬಂದು ಅಂತಂದ್ರೆ ಆಯ್ತು ಬಂದಿ ಅಮ್ಮ ಬಹಳ ಸಂತೋಷ ಅಂತ ಹೇಳಿ ಮಾರ್ನೇಸ್ ಕಳಿಸ್ಕೊಟ್ಬಿಡ್ತಾರಂತ. ಬಂದು ಅಂತ ಮಾತ್ರಕ್ಕೆ ತಿಂಗಳಾಗಟ್ಲೆ ಅವ್ರು ಯಾವತ್ತೂ ಕೂಡ ವಧುವಿನ ಮನೆಯವರು ವಧುವನ್ನ ತಮ್ಮ ಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ, ಅವರು ಹಾಗೆ ಕಳಿಸ್ಕೊಟ್ಬಿಡ್ತಾರೆ, ವರನಿಗೆ ಕಳಿಸಿಕೊಡ್ತಾರೆ. ಯಾಕೆ, ಸಜ್ಜನರಾದವರು ಭಗವಂತನ ದಾಸರಾದವರು ಭೃತ್ಯರಾದವರು ಲಕ್ಷ್ಮೀ ಭೃತ್ಯರಾದವರು ಲಕ್ಷ್ಮಿಯನ್ನ ತಾವು ಕೇವಲ ಲಕ್ಷ್ಮೀ ಬರಲಿ ಅಂತ ಅಪೇಕ್ಷೆ ಪಡೋದಿಲ್ಲ, ಬರಬೇಕಾದ್ರೆ ಲಕ್ಷ್ಮೀ ನಾರಾಯಣರು ಬರಲಿ ಅಂತ ಅಪೇಕ್ಷೆ ಪಡ್ತಾರೆ. ಲಕ್ಷ್ಮೀ ಬಂದು ಸಂಪತ್ತು ಬಂತು, ಸಂಪತ್ತು ಬಂದ್ರೆ ಏನ್ ಮಾಡ್ತಾರೆ, ಅದನ್ನೆಲ್ಲ ಕೂಡ ಭಗವಂತನೇ ವಿನಿಮಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಧೀರ ಪರಾವೃತ್ತೆ ನಕಿಂ ದಿಶಬ್ದಂ, ನೀವು ಹೆಣ್ಣಿನವರು ಭಾರಿ ಅವದಾರಿ, ನಿಮ್ಮಲ್ಲಿ ಯಾವತ್ತೂ ಕೂಡ ಹೆಣ್ಣನ್ನು ನೀವು ಬರಬೇಕು ಅಂತ ಅಪೇಕ್ಷೆ ಪಡುವವರಲ್ಲ. ಅದಲ್ಲದೆ ನೀವು ಬಂದರೂ ಕೂಡ ನೀವು ಹಾಗೆ ಭಗವಂತನಿಗೆ ಸಲ್ಲಿಸ್ತಾ ಇದ್ದೀರಿ, ಆದ್ದರಿಂದ ಹಾಗೆ ಹೆಣ್ಣಿನ ಕಳಿಸಬೇಕು ಅಂತಿಲ್ಲ. ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ, ನೀವೇನೋ ಇಂತಹ ಒಳ್ಳೆ ಹೆಣ್ಣು ಸಿಕ್ಕಿದೆ ಅಂತ ಕರೆದುಕೊಂಡು ಹೋದ್ರೆ ನಮ್ಮನ್ನೆಲ್ಲ ಮರೆತು ಬಿಟ್ರೆ ಗತಿ ಏನು, ಆದ್ರಿಂದ ನಮ್ಮನ್ನು ಮಾತ್ರ ಮರಿಬಾರದು, ಯಾವಾಗ ನಮ್ಮ ಸ್ಮರಣೆ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಆ ಸ್ವಭಾವನೆ ನಮ್ಮ ವರನಲ್ಲಿಲ್ಲ, ಅವನು ಸ್ಮರಣೆ ಮಾಡಿಕೊಳ್ಳೋದಂತನೇ ಇಲ್ಲ ಅಂತ ಹೇಳ್ತಾರೆ. ವಧುವಿನ ಕಡೆಯವರ ಇಂತಹ ಉಪಕಾರ ಮಾಡಿದ ಇಂತಹ ಶ್ರೇಷ್ಠಳಾದ ವಧುವನ್ನ ಕೊಟ್ಟಂತಹ ವಧುವಿನ ಪಕ್ಷದವರನ್ನ ಸ್ಮರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಅಂದ ಸ್ಮರಣೆಗರಣೆ ಮಾಡ್ಕೊಳ್ಳೋದು ನಮ್ಮ ವರನಲ್ಲಿಲ್ಲ ಅಂತ ಹೇಳ್ತಾರೆ. ಏನ್ ರೀತಿ ಎಂತಹ ನಿಷ್ಠರವಾದಗಳು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸದಾ ಪರೋಕ್ಷೀಕೃತ ಸರ್ವ ವಿಶ್ವ ಕಥಂ ಸ್ಮರೆದ್ದ ಸ್ಮರಣೀಯ ಶೀಲ ತಥಾಪಿ ಯುಷ್ಮಾಸು ಕೃಪಾಂ ಸುರ್ಯ ಸ್ಮೃತೆ ಫಲಂ ಸಂಹಿಯುಗಾಶ್ರಯೇಶು. ನಮ್ಮ ವರನಿಗೆ ಸ್ಮರಣೆಯೇ ಇಲ್ಲ. ಏನ್ರಿ ಇದು ಎಂಥ ದೊಡ್ಡ ದೋಷ, ದೊಡ್ಡ ಗುಣರಿ ಇದು. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸ್ಮರಣೆ ಯಾವಾಗ, ನೆನಪು ಮಾಡಿಕೊಳ್ಳೋದು ಯಾವಾಗ, ಮರೆತಾಗ ಸ್ಮರಣೆ. ಮರುವೆಲ್ಲದಂತಹ ನಮ್ಮ ಕೃಷ್ಣನಿಗೆ ಸ್ಮರಣೆ ಯಾವ ಪ್ರಸಂಗದಲ್ಲಿ ಅಂತ ಹೇಳ್ತಾರೆ, ಮರುವೇ ಇಲ್ಲ ಅವನಿಗೆ. ಯಾಕೆ, ಸದಾ ಅಪರೋಕ್ಷೀಕೃತ ಸರ್ವ ವಿಶ್ವ ಜಗತ್ತನ್ನೆಲ್ಲವನ್ನು ಮಕ್ಕಳು ಪ್ರತ್ಯಕ್ಷವಾಗಿ ನಿರಂತರ ನೋಡುವಂತಹ ಭಗವಂತನಿಗೆ ಅವನಿಗೆ ಮರುವೇ ಇಲ್ಲ. ಮರುವೇ ಇಲ್ಲದಂತಹ ನಮ್ಮ ಕೃಷ್ಣನಿಗೆ ಸ್ಮರಣೆಯೇ ಇಲ್ಲ. ಹಾಗಾದ್ರೆ ಸ್ಮರಣೆ ಇಲ್ಲ ಅಂತಂದ್ರೆ ಸ್ಮರಣೆಯ ಫಲ ಏನು ಬರಬೇಕು? ಆ ಫಲ ಮಾತ್ರ ನಿಮಗೆ ದೊರಕತ್ತೆ. ಸ್ಮರಣೆಯ ಫಲ ಏನು? ಆ ಸ್ಮರಣೆಯನ್ನು ಮಾಡುವಂಥವರಿಗೆ ಅವರಿಗೆ ಯಾವತ್ತೂ ಕೂಡ ಸಮೃದ್ಧಿ ಉಂಟಾಗಬೇಕು ಅಂತ, ಸಮೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಯ್ತು, ಅದರ ಜೊತೆ ಇನ್ನೊಂದು, ಅವ್ರು ಮುಗಿತಾನೆ ಇಲ್ಲ, ಹೆಣ್ಣಿನ ಪಕ್ಷದವರದ್ದು ಮುಗಿತಾನೆ. ಇನ್ನೊಂದು ಹೇಳ್ತಾ ಇದ್ದಾರೆ, ನಮ್ಮ ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತೇವೆ, ನಮ್ಮ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿದ ಮೇಲೆ ಇವಳನ್ನು ಮದುವೆ ಆಗೋದು, ಮತ್ತೆ ಇನ್ನೊಬ್ಬಳನ ಮದುವೆ ಆಗೋದು, ಮತ್ತೆ ಅದಾದ್ರೆ ಇನ್ನೊಬ್ಬಳ ಮದುವೆ ಆಗೋದು. ಹೀಗೆ ಇನ್ನೊಬ್ಬಳನ ಮದುವೆ ಆಗಿಬಿಟ್ರೆ ನಮ್ಮ ಹೆಣ್ಣು ಮೂಲೆ ಗುಂಪಾಗಿಬಿಡ್ತಾಳೆ. ಆದ್ದರಿಂದ ನಮ್ಮ ಹೆಣ್ಣನ ಮದುವೆ ಆದ ಮೇಲೆ ಇನ್ನೊಬ್ಬಳನ್ನ ಮದುವೆ ಆಗೋದು ಇದು ಉಚಿತ ಅಲ್ಲ, ಇದನ್ನು ಮಾಡಬಾರದು ಅಂತ ಅವ್ರು ಹೇಳಿದ್ರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೈವಾನ್ಯಂ ವರಯತ್ ಕನ್ಯಂ ಪೂರ್ಣೋಯಂ ಪುರುಷಾಗ್ರಣೀ ವೃತೋಪ್ಯನ್ಯಂಗನಾದೇಹೇ ರಮಯೇ ಪ್ರೇಯಸಿ ಮಿಮಾಂ ಅಂತ ಹೇಳ್ತಾರೆ. ಇಲ್ಲ, ನಮ್ಮವನು ಪೂರ್ಣ ರೀ, ಅವನು ನಿಮ್ಮ ಹುಡುಗಿನೇ ಬೇಕಾಗಿಲ್ಲ, ಅವನು ಪೂರ್ಣ. ಆಪ್ತ ಕಾಮತ್ಯ ಕಾಸ್ತ್ರ ಅವನು ಏನಾಗಬೇಕಾಗಿಲ್ಲ, ಅವನು ಇನ್ನೊಬ್ಬಳನ್ನು ಯಾರನ್ನು ಮದುವೆ ಆಗೋದಿಲ್ಲ. ಅಥವಾ ಮದುವೆ ಆದ ಅಂತ ಇಟ್ಕೊಳ್ಳೋಣ, ಮದುವೆ ಆದರೂ ಕೂಡ ಅಲ್ಲಿ ನಿಮ್ಮ ಮಗಳನ್ನೇ ಚಿಂತನೆ ಮಾಡಿ ಅಲ್ಲಿ ಮದುವೆ ಆಗ್ತಾನೆ ಅಷ್ಟೇ ಹೊರತು ಇನ್ನೊಬ್ಬಳ ಕೈಯನ್ನು ಹಿಡಿಬೇಕು ಅಂತ ತಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಇನ್ನೊಬ್ಬಳ ಬೇಕು, ಇವಳಿಗಿಂತ ಸುಂದರಿಯಾಗಿದ್ದಾಳೆ ಅಥವಾ ಬೇರೆ ಭಾವನೆಯಿಂದ ಇನ್ನೊಬ್ಬಳ ಪಾಣಿಗ್ರಹಣ ಕೃಷ್ಣ ಮಾಡೋದಿಲ್ಲ. ಅದು ಮಾಡೋದಾದ್ರೂ ಕೂಡ ಯಾಕೆ ಮಾಡ್ತಾನೆ, ನಿಮ್ಮ ಮಗಳನ್ನ ಅಲ್ಲಿ ನೋಡಿ ಪಾಣಿಗ್ರಹಣ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ವರ್ಣ ಪಕ್ಷದವರು. ಹೀಗೆ ಸ್ವಾರಸ್ಯವಾದ ಅವರಲ್ಲಿ ಸಂಭಾಷಣೆ ನಡೀತಾ ಇದೆ. ಆಮೇಲೆ ಅವರು ಹೇಳ್ತಾರೆ, ಆಯ್ತು, ನಮ್ಮ ಹುಡುಗಿಯನ್ನು ಎಲ್ಲಾ ರೀತಿಯಿಂದ ನೀವು ಮದುವೆ ಆಗ್ಲಿಕ್ಕೆ ಸಿದ್ಧರಾಗಿದ್ದೀರಿ, ನೀವು ವರದಕ್ಷಿಣೆಯನ್ನು ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಕೇಳಿದ್ರೆ ಮಾತ್ರ ನಮಗೆ ಬಹಳ ಕಷ್ಟ ಆಗತ್ತೆ. ನಪಾರಿ ಬರಹಂ ಬಹುದಾತಮೀಶಾಹ ರಥಶ್ವ ಹಸ್ತ್ಯಾದಿ ಬಲಾನುತಸ್ಮಿ ಇಮಾಂ ಪರಂ ಪದ್ಮ ಮುಖಿಂ ದಿಶಾಮಹ ತಿಥಿಜ್ಞ ಮಾಹೂಯ ತಿಥಿರ ವಿಚಾರ್ಯತಾಂ. ಅದಕ್ಕೆ ಹೇಳ್ತಾರೆ, ನಮ್ಮ ಹುಡುಗ ಅಂಥವನೇ ನಿಮ್ಮ ಮಗಳನ್ನು ಕೊಡಬೇಕಾದ್ರೆ ಇಷ್ಟು ವರದಕ್ಷಿಣೆಯನ್ನು ಕೊಡಬೇಕು, ಅಷ್ಟೆಲ್ಲ ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ರಥ, ಅಶ್ವ, ಕುದುರೆಗಳು, ಆನೆಗಳು, ಇಷ್ಟೆಲ್ಲ ಉಡುಗೊರೆಯನ್ನು ಕೊಡಬೇಕು ಅಂದ್ರೆ ಅದೆಲ್ಲ ನಮ್ಗೆ ಆಗೋದಿಲ್ಲ, ನಮ್ಮ ಹೆಣ್ಣನ್ನು ಮಾತ್ರ ನಾವು ಕೊಡ್ತೇವೆ. ಆಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ವರ್ಣ ಪಕ್ಷದವರು ಹೇಳ್ತಾರೆ, ನಪಾರಿ ಬರಹಂ ಸವರ್ಣೋಪಿ ಪೂರ್ಣ ಸುಖಃ ಪರಂ ಕಾಂಕ್ಷತಿ ತತ್ಕಟಾಕ್ಷಂ ವಿರಿಂಚ ವೈರಿಂಚಿ ಮುಖಾಮರಾಣಂ ಅಗಣ್ಯ ಭಾಗ್ಯಂ ಹಿಯತೋ ಬಭೂವ. ಅದಕ್ಕೆ ವರ್ಣ ಪಕ್ಷದವರು ಹೇಳ್ತಾರೆ, ನಮ್ಮ ಹುಡುಗ ವರದಕ್ಷಿಣೆ ಬಹಳ ವಿರೋಧಿ, ಅವನಿಗೆ ವರದಕ್ಷಿಣೆ ಅಂತಂದ್ರೆ ಆಗೋದೇ ಇಲ್ಲ ಅಂತ ವರ್ಣ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ವರದಕ್ಷಿಣೆ ಅಂತ ನಮ್ಮ ಹುಡುಗನಿಗೆ ಆಗೋದು, ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಈ ವರದಕ್ಷಿಣೆ ತೆಗೆದುಕೊಳ್ಳೋ ಕ್ರಮ ಇದೆಯಲ್ಲ, ಇದು ಬಹಳ ಕೆಟ್ಟ ಕ್ರಮ ಅಂತ ಹೇಳ್ತಾ ಇರ್ತಾರೆ. ಯಾಕೆ ವರದಕ್ಷಿಣೆ ಯಾವತ್ತು ವರನ ಅದನ್ನು ತೆಗೆದುಕೊಳ್ಳಬಾರದು? ಯಾಕೆ ವರದಕ್ಷಿಣೆ ತೆಗೆದುಕೊಳ್ಳುತ್ತಾನೆ ಅಂದ್ರೆ ಏನರ್ಥ ಅಂದ್ರೆ ಇಷ್ಟು ಬೇಕು, ಸಂಪತ್ತು ಬೇಕು ಅಂತ ಕೇಳಿ ಪಡೆದುಕೊಳ್ತಾನೆ. ಕೇಳಿ ಪಡೆದುಕೊಳ್ತಾನೆ ಅಂತಂದ್ರೆ ಆ ಸಂಪತ್ತನ್ನು ಸಂಪಾದನೆ ಮಾಡುವ ಸಾಮರ್ಥ್ಯವನ್ನಿಲ್ಲ ಅಂತ ಅರ್ಥ. ಈ ಸಂಪತ್ತನ್ನು ಅವರಿಂದ ಹೆಣ್ಣಿನ ಕಡೆಯಿಂದ ಅಪೇಕ್ಷೆ ಪಡ್ತಾನೆ ಅಂತಂದ್ರೆ ಹೆಣ್ಣಿನ ಬಂಧುಗಳ ಕಡೆಯಿಂದ ಅಪೇಕ್ಷೆ ಪಡ್ತಾನೆ ಅಂತಂದ್ರೆ ಆ ಸಂಪತ್ತನ್ನು ಸಂಪಾದನೆ ಮಾಡುವ ಸಾಮರ್ಥ್ಯ ಇವನಲ್ಲಿಲ್ಲ. ಅಂದ್ರೆ ಸಂಪಾದನೆ ಮಾಡೋ ಸಾಮರ್ಥ್ಯ ಇಲ್ಲ ಅಂದ್ರೆ ಏನಾಯ್ತು, ಇವನು ಪುರುಷ ಅಲ್ಲ ಅಂತ ಆಯ್ತು. ಪುರುಷ ಅಲ್ಲ, ಹೆಣ್ಣು ಅಲ್ಲ ಅಂತ ನೀವೇ ಒಪ್ಪಿದ್ದೀರಿ, ಪುರುಷ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಏನರ್ಥ ಅಂದ್ರೆ ಏನು ಅಂತಂದ್ರೆ ನೀವೇ ಆಲೋಚನೆ ಮಾಡಿ ಅಂತ. ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದ್ರೆ ಮೂರನೇ ಪ್ರಕೃತಿಯ ಜಾತಿ ಅದು ಅಂತ ಅಂತಹ ಹಂತಕ್ಕೆ ಬರ್ತಾರೆ. ವರದಕ್ಷಿಣೆಯನ್ನು ಕೇಳ್ತಾನೆ ಅಂತಂದ್ರೆ ವರ ಆವಾಗ ವರನಾಗಿರೋದಿಲ್ಲ, ವರದಕ್ಷಿಣೆಯನ್ನು ಕೇಳುವ ವರ ಅವನು ಅವರ ಅವರನಾಗಿ ಬಿಡ್ತಾನೆ, ನೀಚನಾಗಿ ಬಿಡ್ತಾನೆ. ಅವನು ತನ್ನ ಸಾಮರ್ಥ್ಯವನ್ನು ಇಲ್ಲ ಅಂತ ತಾನೇ ಹೇಳ್ಕೊಂಡಂತಾಗತ್ತೆ. ಅದನ್ನ ವರದಕ್ಷಿಣೆಯನ್ನು ಕೇಳ್ಕೊಳ್ಬಾರದು ಅಂತ ಹೇಳ್ತಾರೆ. ಈ ಕೃಷ್ಣನ ಪಕ್ಷದವರು ಹೇಳಿದ್ರಂತೆ, ನಮ್ಮ ವರ ವರದಕ್ಷಿಣೆಯನ್ನು ಕೇಳುವವನಲ್ಲ, ಆದರೆ ಅವನಿಗೆ ಒಂದು ಬೇಕು. ಏನು ಅಂತಂದ್ರೆ ಯಾವುದರಿಂದ ಅದೊಂದು ಸಂಪತ್ತಿನ ಸೆಳೆ, ಯಾವುದರಿಂದ ನಿರಂತರ ಸಂಪತ್ತು ಹುಟ್ಟುತ್ತಾ ಇರ್ತದೋ, ಯಾವುದರಿಂದ ಬ್ರಹ್ಮಾದಿ ದೇವತೆಗಳಿಗೆ ನಿರಂತರ ಸಂಪತ್ತು, ಸತ್ಯಲೋಕಾಧಿಪತ್ಯ, ಏನೇನು ಸಂಪತ್ತುಗಳು ಅದೆಲ್ಲ ದೊರಕಿದೆ, ಯಾವುದರಿಂದ ದೊರಕಿದೆ? ಅದು ಅವಳ ನೋಟದಿಂದ ದೊರಕಿದೆ ನೋಡಿ. ಅಂತ ನೋಟವನ್ನು ಮಾತ್ರ ಯಾವತ್ತು, ಆ ಸಂಪತ್ತಿನ ಸೆಳೆ ಮಾತ್ರ ಯಾವತ್ತು ಇವನಲ್ಲೇ ಇರಲಿ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಆ ರುಗ್ಮಿಣಿಯ ಆ ನೋಟ ಅದು ಕೃಷ್ಣನಲ್ಲಿ ನಿರಂತರ ಇದ್ದರೆ ಸಾಕು, ಅಂದ್ರೆ ಭಕ್ತಿಯಿಂದ ರುಗ್ಮಿಣಿ ನಮ್ಮ ಕೃಷ್ಣನಲ್ಲಿ ಇದ್ದರೆ ಸಾಕು, ಅದೇ ನಮಗೆ ನಿಜವಾದ ಸಂಪತ್ತು, ಅದಕ್ಕಿಂತ ಹೊರತಾಗಿ ನಾವು ಯಾವುದನ್ನು ಕೂಡ ಅಧ್ಯಕ್ಷ ಪಡೋದಿಲ್ಲ ಅಂತ ಸರಸ್ಯವಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳಿದ್ರಂತ, ತಿಥಿಜ್ಞ ಮಾಹೂಯ ತಿಥಿರ ವಿಚಾರ್ಯತಾಂ. ಆಯ್ತು, ಇವರಿಗೆಲ್ಲ ಹೊಂದಾಣಿಕೆ ಆಗತ್ತೆ ಅಂತನ್ನೋದನ್ನೆಲ್ಲ ನೋಡಿ, ಆಯ್ತು ಅವರಿಗೆಲ್ಲ ಸರಿ ಆಗತ್ತೋ ಇಲ್ಲೋ, ಅವರ ಕುಂಡಲಿಗಳೆಲ್ಲ ಜಾತಕ ಅದೆಲ್ಲ ಹೊಂದಾಣಿಕೆ ಆಗತ್ತೆ ಅಂತ ಪರಿಶೀಲನೆ ಮಾಡಿದಾಗ ಎಲ್ಲ ಗುಣಗಳು ಹೊಂದಾಣಿಕೆ ಆಗಿದೆ. 32 ಗುಣಗಳು ಏನು ಇರಬೇಕು, ಆ ಎಲ್ಲ 32 ಗುಣಗಳೂ ಕೂಡ ಅವರ ಹೊಂದಾಣಿಕೆ ಆಗಿದೆ ಅಂತ ಪರಿಶೀಲನೆ ಆಗಿದೆ. ಇನ್ನ ಮುಹೂರ್ತ ಯಾವುದು ಅಂತ ಅನ್ನೋದನ್ನ ನಿಶ್ಚಯ ಮಾಡಿಕೊಳ್ಳ್ರಿ, ಜ್ಯೋತಿಷಿಗಳ ಮುಹೂರ್ತವನ್ನು ಹೇಳಬೇಕು ಅಂತ ಜ್ಯೋತಿಷಿಗಳ ಹತ್ರ ಹೇಳಿದರಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯದ್ವತ್ರೇ ವಿಧುನ ಮನಂತಿ ಸುಬುಧಂ ಮುಗ್ಧಸ್ಮಿತೆ ಹಸ್ತಯೋ ಉದ್ಯದ್ಯೋಮ ಮಣಿಂ ಗುರುಂ ಕಟಿತಟೆ ಮಧ್ಯಂಚ ಕಾವ್ಯಾಸ್ಪರಂ ಯತ್ಪಾದಸ್ಪೃಶಿ ಮಂಗಲಂ ಪದ ತರೆ ಕೇತುಂಗತೋ ಮಂದಗಂ ಯದ್ರೋಚಿಶ್ಚಕಿತಂ ತಮಸ್ತನಯೋ ನಿತ್ಯಂ ಮುಹೂರ್ತೋದಯ. ಇವರಿಗೆ ಮತ್ತೆ ಪ್ರತ್ಯೇಕ ಮುಹೂರ್ತ ಹುಡುಕಬೇಕಾಗಿಲ್ಲ ಅಂತ ಹೇಳಿದ್ರಂತೆ. ಯಾಕೆ? ಯಾವಾಗಲೂ ಕೂಡ ಮುಹೂರ್ತ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಮುಹೂರ್ತವನ್ನು ಪರಿಶೀಲನೆ ಮಾಡೋದು ಹೇಗೆ? ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದೆ ಅಂತ ಹುಡುಕಿ ನೋಡಿ, ಇಂತಹ ಸಂದರ್ಭದಲ್ಲಿ ಇಂತಿಂತಹ ಸ್ಥಾನದಲ್ಲಿದ್ದಾರೆ, ಆದ್ದರಿಂದ ಇದು ಯೋಗ್ಯವಾದ ಮುಹೂರ್ತ ಅಂತ ಜ್ಯೋತಿಷಿಗಳು ತೀರ್ಮಾನ ಮಾಡುತ್ತಾರೆ. ತೀರ್ಮಾನ ಮಾಡುವಾಗ ಯಾವ ಗ್ರಹಗಳು ಎಲ್ಲಿರಬೇಕು? ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿರಬೇಕು, ಇನ್ನು ನಾಲ್ಕು ಗ್ರಹಗಳು ನೀಚ ಸ್ಥಾನದಲ್ಲಿರಬೇಕು. ಹಾಗಿತ್ತು ಅಂತಾದರೆ ಅವರಿಗೆ ಮುಹೂರ್ತದ ಹೊಂದಾಣಿಕೆ ಆಗುತ್ತೆ ಅಂತ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾ, ಇವರಿಗೆ ಈಗ ಮುಹೂರ್ತೋದಯ ಈಗ ಅಲ್ಲ, ಯಾವಾಗಲೂ ಕೂಡ ಮುಹೂರ್ತೋದಯ ಇದೆ. ಈಗ ಮಾತ್ರಲ್ಲ, ಯಾವಾಗಲೂ ಕೂಡ ಮುಹೂರ್ತ ಇದೆ. ಯಾಕೆಂದ್ರೆ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿರಬೇಕು. ಯಾವ ಐದು ಗ್ರಹಗಳು? ಸೂರ್ಯ, ಚಂದ್ರ, ಬುಧ, ಬೃಹಸ್ಪತಿ ಮತ್ತೆ ಕಾವ್ಯ, ಶುಕ್ರ, ಶುಕ್ರನ ಸ್ಥಾನ. ಇದು ಇದೆಲ್ಲವೂ ಕೂಡ ಉಚ್ಚ ಸ್ಥಾನದಲ್ಲಿರಬೇಕು. ಇನ್ನು ಉಳಿದಂತೆ ಶನಿ, ಮಂಗಳ, ಕೇತು ಇದೆಲ್ಲವೂ ಕೂಡ, ರಾಹು ಇದೆಲ್ಲವೂ ಕೂಡ ನೀಚ ಸ್ಥಾನದಲ್ಲಿರಬೇಕು. ನವಗ್ರಹಗಳಲ್ಲಿ ಉಚ್ಚ ಸ್ಥಾನದಲ್ಲಿ ಈ ಪಂಚಗ್ರಹಗಳು, ನೀಚ ಸ್ಥಾನದಲ್ಲಿ ಈ ನಾಲ್ಕು ಗ್ರಹಗಳು ಇತ್ತು ಅಂದ್ರೆ ಮುಹೂರ್ತದ ಹೊಂದಾಣಿಕೆ ಆಗುತ್ತೆ. ತೀರ್ ಹೇಳ್ತಾರೆ, ಯಾವಾಗಲೂ ಕೂಡ ಇರೋದೇ ಹಾಗೆ. ಚಂದ್ರ ಎಲ್ಲಿದ್ದಾನೆ? ಚಂದ್ರ ಉಚ್ಚದಲ್ಲಿದ್ದಾನೆ. ಮುಖ ಚಂದ್ರ, ಕೃಷ್ಣ ರುಕ್ಮಿಣಿಯರ ಮುಖ ಅದು ಚಂದ್ರ, ಆದ್ದರಿಂದ ಚಂದ್ರ ಉಚ್ಚದಲ್ಲಿದ್ದಾನೆ. ಇನ್ನ ಸೂರ್ಯ ಅವನು ಕೈಯಲ್ಲಿದ್ದಾನೆ. ಉದ್ಯದ್ವ್ಯೋಮ ಮಣಿಂ, ಸೂರ್ಯ ಕೈಯಲ್ಲಿದ್ದಾನೆ, ಅವನು ಉಚ್ಚದಲ್ಲಿದ್ದಾನೆ. ಇನ್ನ ಸೂರ್ಯ ಆಯ್ತು, ಚಂದ್ರ ಆಯ್ತು. ಬುಧ, ಬುಧ ಅಂತಂದ್ರೆ ಬುಧ ಎಲ್ಲಿದ್ದಾನೆ? ಮುಗ್ಧ ಸ್ಮಿತೆ, ಆ ಮಂದಹಾಸದಲ್ಲಿ ಒಳ್ಳೆಯ ತಿಳುವಳಿಕೆಯ ನಗು ಅಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಬುಧ ಅಂದ್ರೆ ಜ್ಞಾನ, ತಿಳುವಳಿಕೆಯ ನಗು ಅಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಮಂದಹಾಸದಲ್ಲಿ ಉಚ್ಚ ಸ್ಥಾನದಲ್ಲಿ ರುಕ್ಮಿಣಿ ಮತ್ತು ಕೃಷ್ಣನಿಗೆ ಇಬ್ಬರಿಗೂ ಕೂಡ ಬುಧ ಉಚ್ಚ ಸ್ಥಾನದಲ್ಲಿದ್ದಾರೆ. ಇನ್ನ ಗುರು, ಗುರು ಎಲ್ಲಿದ್ದಾನೆ? ಕಟಿತಟೆ, ಕಟಿ ಪ್ರದೇಶದಲ್ಲಿ ಗುರು ಅಂತಂದ್ರೆ ಗುರು ಅಂದ್ರೆ ಸ್ವಲ್ಪ ಸ್ಥೂಲವಾಗಿದೆ ಅಂತ, ಕಟ್ಟೆ ಸ್ವಲ್ಪ ಸ್ಥೂಲವಾಗಿದೆ, ಅದನ್ನು ಗುರು, ಗುರು ಬೃಹಸ್ಪತಿ ಅವರು ಉಚ್ಚ ಸ್ಥಾನದಲ್ಲಿದ್ದಾನೆ. ಇನ್ನ ಕಾವ್ಯ, ಶುಕ್ರಾಚಾರ್ಯ, ಶುಕ್ರಾಚಾರ್ಯ ಇನ್ನೊಂದು ಹೆಸರು ಕಾವ್ಯ ಅಂತ. ಇನ್ನ ಕಾವ್ಯಕ್ಕೆ ಯೋಗ್ಯವಾದಂಥದ್ದು ಇವರ ಮಧ್ಯ, ಇವರ ನಡು, ಕೃಷ್ಣನ ನಡು, ಹಾಗೆ ರುಗ್ಮಿಣಿ ದೇವಿಯ ನಡು, ಅದು ಕೃಷ್ಣ ನಡು, ಹಾಗೆ ರುಗ್ಮಿಣಿಯ ನಡು, ಅದು ಬಹಳ ಸ್ಥೂಲವಾಗಿದೆ, ಅದು ಕಾವ್ಯಕ್ಕೆ ವರ್ಣನೆಗೆ ಯೋಗ್ಯವಾಗಿದೆ. ಆದ್ದರಿಂದ ಕಾವ್ಯಾಸ್ಪದ ಶುಕ್ರನಿಗೆ ಯೋಗ್ಯವಾದಂಥದ್ದು ಅಂದ್ರೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ತಿಳಿದು ಬಂದಿದೆ. ಇನ್ನ ನಾಲ್ಕು ಗ್ರಹಗಳು, ಶನಿ ಇದಿಷ್ಟು ಪಂಚ ಉಚ್ಚದಲ್ಲಿದ್ದು ಅಂತಂದ್ರೆ ಶನಿ, ಕೇತು, ರಾಹು ಹಾಗೆ ಮಂಗಳ, ಇದು ನಾಲ್ಕು ನೀಚ ಸ್ಥಾನದಲ್ಲಿರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಮಂಗಳ, ಮಂಗಳ ಅಂತಂದ್ರೆ ಇವರ ಪಾದ ಸ್ಪರ್ಶ ಮಾಡ್ತಾ ಇದೆ. ಯಾವತ್ತು ಇವರ ಪಾದವನ್ನು ಸ್ಪರ್ಶ ಮಾಡಿದಾಗ ಮಂಗಳ ಆಗತ್ತೆ, ಆದ್ರೆ ಮಂಗಳ ಇವರ ಪಾದದಲ್ಲಿದೆ, ಆದ್ರಿಂದ ನೀಚ ಸ್ಥಾನದಲ್ಲಿದೆ. ಇನ್ನ ಕೇತು, ಕೇತು ಎಲ್ಲಿದೆ? ಇವರ ಪಾದದಲ್ಲಿ ಕೇತು ಧ್ವಜ ಚಿಹ್ನೆ ಇದೆ ತಾನೇ, ಆದ್ರೆ ಕೇತು ಅಂತಂದ್ರೆ ಪಾದದಲ್ಲಿದೆ, ಪದತಲೆ ಕೇತು. ಇನ್ನ ಶನಿ, ಶನಿ ಅಂತಂದ್ರೆ ಮಂದಗಾಮಿ ಶನಿ, ಇವರ ಗತಿಯಲ್ಲೇ ಆ ಮಂದ ಗತಿ ಇದೆ, ಆದ್ದರಿಂದ ಶನಿ ಇದ್ದಾರೆ ಅಂತ. ಗತಿಯಲ್ಲಿ ಅಂತಂದ್ರೆ ನಡಿಗೆಯಲ್ಲಿ ಅಂದ್ರೆ ಕೆಳಗೆ ಇದೆ ಅಂತ ಆಯ್ತು. ಇನ್ನ ರಾಹು, ಉಳಿದವ ರಾಹು, ರಾಹುನು ಕೂಡ ಇದ್ದಾನೆ. ಎಲ್ಲಿದ್ದಾನೆ ರಾಹು ಅಂತಂದ್ರೆ ಇವರ ಕೆಳಗೆ ಇದ್ದಾನೆ ರಾಹು. ಯಾಕೆ? ತಮಃ ತದನಯೋ ಚಕಿತಂ ತಮಃ ಯದ್ರೋಚಿಶ್ಚಕಿತಂ, ಯಾರ ಪ್ರಭೆಯಿಂದ ಹೆದರಿದಂತಹ ತಮಸ್ಸು, ರಾಹು ಅಂದ್ರೆ ತಮಸ್ಸು, ಅವನು ಏನ್ ಮಾಡ್ತಾ ಇದ್ದಾನೆ? ಇವರ ಕೆಳಗೆ ಹೋಗುತ್ತಿದ್ದಾನೆ ಅಂತಂದ್ರೆ ಇವರಿದ್ದಲ್ಲಿ ತಲೆ ಎತ್ತಿ ತೋರೋದಿಲ್ಲ, ಆದ್ದರಿಂದ ಕೆಳಗಿದ್ದಾನೆ. ಆದ್ದರಿಂದ ಸಮಸ್ತ ರಾಹು ಕೂಡ ಕೆಳಗಿದ್ದಾರೆ. ನಿತ್ಯಂ ಮುಹೂರ್ತೋದಯ, ಯಾವತ್ತೂ ಕೂಡ ಇವರಿಗೆ ಮುಹೂರ್ತದ ಉದಯವೇ ಇದೆ ಅಂತ ರಾಜರು ಚಮತ್ಕಾರ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಸ್ವಾರಸ್ಯವಾಗಿ ಅವರಿಗೆ ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ, ಜ್ಯೋತಿಷ್ಯವೂ ಗೊತ್ತಿದೆ, ಮತ್ತೊಂದು ಗೊತ್ತಿದೆ, ಸರ್ವಜ್ಞರವರು ರಾಜರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಅವರ ಜ್ಯೋತಿಷ್ಯದ ಅನುಗುಣವಾಗಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಇರಬೇಕು, ಆ ಗ್ರಹಗಳು ಹೇಗಿವೆ ಅಂತನ್ನೋದನ್ನ ಕಾವ್ಯಾತ್ಮಕವಾಗಿ ಸಾರಸ್ಯವಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಹೇಳ್ತಾ ರಾಜರು ಇನ್ನೊಂದು ಮಾತನ್ನು ಹೇಳ್ತಾರೆ, ಯದೀಯ ದೀಕ್ಷಾ ವಿಷಯಸ್ಯ ನಿತ್ಯಂ ವಿಧೋರ್ಬಲಂ ತಾರಬಲಂ ಚ ಸುಷ್ಠು ತದೀಯ ತಾರಂ ಜಪತಸ್ತದಸ್ಯ ಸದಾ ಮುಹೂರ್ತೋದಯ ಮೇವ ಮನ್ಯೇ. ಅದಕ್ಕೆ ತಾರ, ತಾರಬಲ, ಯೋಗಬಲ ಅದೆಲ್ಲವೂ ಕೂಡ ಇರಬೇಕು ಅಂತ. ತಾರಾಬಲ ತಾರಾಬಲ ಅಂತಂದ್ರೆ ರಾಜರು ಹೇಳ್ತಾರೆ, ಇವರ ತಾರವನ್ನು ಜಪಿಸುವವರಿಗೆ ತಾರಾಬಲ ಉಂಟಾಗತ್ತೆ. ತಾರ ಅಂತಂದ್ರೆ ಓಂಕಾರ ಪ್ರಣವ ಜಪ, ಯಾರು ಜಪಿಸ್ತಾರೋ ತಾರವನ್ನ ಜಪಿಸುವವರಿಗೆ ತಾರಾಬಲ ಉಂಟಾಗತ್ತೆ. ಅಂಥವರಿಗೆ ತಾರಾಬಲ ಇದೆಯೋ ಇಲ್ಲೊಂದು ಪರೀಕ್ಷೆ ಮಾಡಬೇಕಾ ಅಂತ ಹೇಳ್ತಾರೆ. ಇನ್ನ ಯಾರ ಸ್ಮರಣೆ ಮಾಡುವಂಥವರಿಗೆ ನಿರಂತರವೂ ಕೂಡ ಮುಹೂರ್ತದ ಉಚ್ಛ್ರಾಯ ಕಾಲ ಇರುತ್ತೋ ಹಾಗಿರಬೇಕಾದ್ರೆ ಅವರಲ್ಲಿ ಗತಿಗಳು ಹೆಚ್ಚು ಕಮ್ಮಿ ಇತ್ತು ಅಂತಾದರೂ ಕೂಡ ಗ್ರಹಗತಿ ಹೆಚ್ಚು ಕಮ್ಮಿ ಇದ್ದವರಿಗೂ ಕೂಡ ವಿಜಯದಾಸರ ಅವರ ಇದರಲ್ಲಿ ಹೇಳ್ತಾನೆ, ಇವರನ್ನು ಸ್ಮರಿಸುವವರಿಗೆ ಗ್ರಹಬಲ ಉಂಟಾಗತ್ತೆ ಅಂತ. ಗ್ರಹಗಳೆಲ್ಲೂ ಇವರಿಗೆ ಸಹಾಯ ಮಾಡುತ್ತಾ, ಗ್ರಹಗಳೆಲ್ಲೂ ಇವರಿಗೆ ಸಹಾಯ ಮಾಡುತ್ತಾ ಅಂತ ಭಗವಂತನ ದಾಸರ ಚಿಂತಕರಾದವರಿಗೆ ಗ್ರಹಗಳ ಸಹಾಯ ಉಂಟಾಗ್ತಿರಬೇಕಾದ್ರೆ, ಹಾಗಿರಬೇಕಾದ್ರೆ ಅವರಿಗೆ ಭಗವಂತನಿಗೆ ಗ್ರಹಗಳ ಸಹಾಯ ಇದೆಯೋ ಇಲ್ಲ ಒಂದು ಪರಿಶೀಲನೆ ಮಾಡಬೇಕಾಗಿದೆಯೋ, ಅವ್ರ ಮಿತಿಯೂ ಕೂಡ ಮುಹೂರ್ತ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಹೂರ್ತ ಕೊನೆಗೆ ಹಾಗೂ ಹೀಗೂ ಇರಲಿ ಅಂತ ಅವತ್ತಿನಿಂದ ಸಾಧಾರಣ ಎರಡನೇ ಅಲ್ಲ ಮೂರನೇ ದಿವಸ ಮುಹೂರ್ತ ತೀರ್ಮಾನ ಮಾಡಿದ್ರು. ಇಂದಿನಿಂದ ಮೂರನೇ ದಿವಸ ಅದು ಮದುವೆಗೆ ಅಂತ, ಮೂರೇ ದಿವಸ ಇದೆ, ಮೂರೇ ದಿವಸ ಮದುವೆಗೆ ತೀರ್ಮಾನ ಆಯಿತು. ಅವರಿಗೆ ನಿಶ್ಚಯ ತಾಂಬೂಲ ಎಲ್ಲವೂ ಕೂಡ ಆಗಿದೆ, ಮೂರನೇ ದಿವಸ ಮದುವೆ ಅಂತ ತೀರ್ಮಾನ ಆಗಿರ್ತಿದೆ ಅಂತ. ದ್ವಿತ್ರೈರ್ದಿನೈರಂತರಿತಾಪಿ ಸಾಧು ಜ್ಯೋತಿಷ್ಪಥಜ್ಞೋಕ್ತ ತುದೀಕ್ಷಣಾಧ ಉದ್ಯನ್ಮಹರ್ಧಿಂ ವಿಶತಂ ಜನಾನ ಭೈಷ್ಮ್ಯಸ್ತು ಕಲ್ಪಾಯುತ ಸಂಹಿತಾಸಿ. ಏನು ಎರಡು ಮೂರು ದಿವಸ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಅದೆಲ್ಲ ಹರಡಿದ ಸುದ್ದಿ, ಇನ್ನೇನು ಮೂರನೇ ದಿವಸಕ್ಕೆ ಮದುವೆನಾ? ಹಾಗಾದ್ರೆ ಬಿಟ್ಟಲಾಗಬೇಕು, ಆಗಲೇ ಮದುವೆ ಆಗಬೇಕಂದ್ರೆ ಎಲ್ಲ ರಂಗಮಂಟಪ ಸಿದ್ಧ ಆಗಬೇಕು, ಎಲ್ಲ ಕಡೆ ಪತ್ರಿಕೆಗಳನ್ನು ಹೇಳಿಕೆ ಕೊಡಬೇಕು, ಪತ್ರಿಕೆ ಮುದ್ರಣ ಆಗಬೇಕು, ಅದರ ಒಕ್ಕಣಿಕೆ ಆಗಬೇಕು, ಅದರ ಮುದ್ರಣ ಆಗಬೇಕು, ಅದನ್ನು ಕಳಿಸಬೇಕು, ಅದಕ್ಕೆ ಎಷ್ಟೆಲ್ಲ ದಿನಗಳು ಬೇಕಾಗತ್ತೆ, ಏನು ಕಥೆ. ಅದಲ್ಲದೇನೆ ಆ ತಲುಪಿದಂತಹ ವ್ಯಕ್ತಿಗಳು ಅವರು ಸಿದ್ಧರಾಗಿ ಬರಬೇಕು, ಉಡುಗೊರೆಗಳು ಸಿದ್ಧ ಆಗಬೇಕು, ಎಷ್ಟೆಲ್ಲ ಕೆಲಸಗಳಾಗಬೇಕು. ಇನ್ನು ಮದುವೆಗೆ ಅಂದ್ರೆ ಸಂಭ್ರಮದಿಂದ ಎಲ್ಲ ಅನೇಕ ಜನ ಅಡುಗೆಯವರು ಪಾಕದವರು ಅದಲ್ಲದೇನೆ ಅನೇಕ ಸಿದ್ಧತೆಗಳು, ಆ ಮನೆ ಮನೆಗಳ ಸಿದ್ಧತೆಗಳು, ಆ ರಂಗಮಂಟಪದ ಸಿದ್ಧತೆ ಅದೆಲ್ಲವೂ ಕೂಡ ಆಗಬೇಕು, ಬೇಸರಲ್ಲೇ ಆಗಬೇಕು, ಮಂಡಿಗೆ ಸಿದ್ಧತೆ ಆಗಬೇಕು, ಇತ್ಯಾದಿಗಳೆಲ್ಲವೂ ಕೂಡ ಅನೇಕ ಕ್ರಿಯೆಗಳೆಲ್ಲವೂ ಕೂಡ ಆಗಬೇಕಾಗಿದೆ. ಅದಕ್ಕೆ ಜನರಲ್ಲೆಲ್ಲರಲ್ಲೂ ಕೂಡ ಸಂಭ್ರಮ ಸಡಗರ ಅವರೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡೋದ್ರಲ್ಲಿ ತೊಡಗಿಬಿಟ್ಟಿದ್ದಾರೆ. ಮೂರು ದಿವಸ ಹೇಗೆ ಕಳೆಯಿತು ಅಂತಂದ್ರೆ ಗೊತ್ತಾಗ್ಲಿಲ್ಲ ಅಂತ. ಆ ರೀತಿಯಲ್ಲಿ ಮೂರು ದಿವಸ ಕಳೆದು ಹೋಗ್ತಾ ಇದೆ, ಆದ್ರೆ ಒಬ್ಬರಿಗೆ ಮಾತ್ರ ಮೂರು ದಿವಸ ಕಳೀಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾರಿಗೆ ಅಂತಂದ್ರೆ ರುಕ್ಮಿಣೀ ದೇವರಿಗೆ ಮೂರು ದಿವಸ ಕಳೆಯೋದು ಮಾತ್ರ ಮೂರು ದಿವಸ ಅಲ್ಲ, ಅದು ಕಲ್ಪಾಯುತ ಸಂಹಿತಾಸಿ ಆಯುತ ಅಂದ್ರೆ ಹತ್ತು ಸಾವಿರ, ಹತ್ತು ಸಾವಿರ ಕಲ್ಪ ಕಳೆದು ಹೇಗಾಗಬೇಕು? ಇನ್ನು ಇನ್ನು ಬರಲಿಲ್ಲ, ಇನ್ನು ಇವತ್ತು ಮುಗಿಲಿಲ್ಲ, ಇವತ್ತು ಇನ್ನು ಇನ್ನೂ ಎರಡು ದಿವಸ. ಆ ಲೆಕ್ಕಾಚಾರದಲ್ಲಿ ರುಕ್ಮಿಣಿ ಕೂತಿದ್ದಾಳೆ, ಉಳಿದವರಿಗೆಲ್ಲ ಮೂರು ದಿವಸ ಕಳೆದು ಹೋಗಿ ಗೊತ್ತಾಗದೆ ಇದ್ರೆ ಅವಳು ಮಾತ್ರ ಕೊನೆ ಕೂತು ಇನ್ನೊಂದು ಮೂರು ದಿವಸ, ಇನ್ನು ಇವತ್ತಿನ ದಿವಸ ಮುಗಿಲಿಲ್ಲ, ಇನ್ನು ನಾಳೆ ಹಗಲಾಗಬೇಕು, ನಾಳೆ ಸೂರ್ಯೋದಯ ಆಗಬೇಕು, ಸೂರ್ಯಾಸ್ತದ ಕಾಲ. ಹೀಗೆ ಆ ದಿನಗಳ ಲೆಕ್ಕಾಚಾರದಲ್ಲಿ ಮೂರು ದಿನಗಳನ್ನು ಹಾಗೆ ಅಂತ ರುಕ್ಮಿಣಿ ಲೆಕ್ಕ ಹಾಕ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ತಾಂಬೂಲ ಪತ್ರಂ ಕಿಲ ಪೂಜಯುಕ್ತಂ ಆಸೀತ್ ವಿವಾಹೋತ್ತ ನಿರ್ಣಯ ಚಿತಸ್ಸು ನಿಶ್ಚಾಯತಿ ಸ್ಮಯೂನಂ ಮಾಂಗಲ್ಯ ದೀಕ್ಷೋತ್ಸವ ಮೇತದೇವ. ನಿಶ್ಚಯ ತಾಂಬೂಲ ಅಂತ ಕರೀತಾರೆ, ಅಂದ್ರೆ ತಾಂಬೂಲವನ್ನು ಕೊಟ್ಟು ಇಲ್ಲ ಮದುವೆ ನಿಶ್ಚಯ ಆಯಿತು, ತಾಂಬೂಲವನ್ನು ಕೊಟ್ಟರು ಅಂದ್ರೆ ಇಲ್ಲ ಮದುವೆ ಖಾತರಿ ಅಂತ. ಹಾಗೆ ಅವರಲ್ಲಿ ತಾಂಬೂಲದ ವಿನಿಮಯ ಆಗ್ತಾ ಇದೆ ಅಂತಂದ್ರೆ ನಿಶ್ಚಯ ಅಂತಂದ್ರೆ ಮದುವೆ ವಧುವರಲ್ಲಿ ಮದುವೆಯ ನಿಶ್ಚಯ ಆ ಸಡಗರ ಅವರಲ್ಲಿ ನಡೀತಾ ಇದೆ ಅಂತನ್ನೋದನ್ನ ರಾಜರು ಸಾರಸ್ಯವಾಗಿ ಹೇಳ್ತಾ, ತತಕ್ರಮೇಣೋ ಭಯವರ್ಧ ನಾರಿಯೋ ಗೃಹೇ ಗೃಹೇ ತೈಲಯ ತಂ ಹರಿದ್ರಂ ದದುರು ವಿವಾಹೋತ್ಸವ ಮೂಲಭೂತಂ ಪರಸ್ಪರಂ ಸ್ನೇಹವಿ ಅರ್ಪಯಂತ್ಯ. ನಂತರದಲ್ಲಿ ಹೆಂಗಸರೆಲ್ಲ ಮದುವೆ ಆಗಬೇಕಾದ್ರೆ ವಧುವಿನ ಪಕ್ಷದವರು ವರನ ಪಕ್ಷದವರಿಗೆ, ವರನ ಪಕ್ಷದವರು ವಧುವಿನ ಪಕ್ಷದವರಿಗೆ ಅರಿಶಿಣವನ್ನ ಹಾಗೆ ಎಣ್ಣೆಯನ್ನ ಕೊಡುವ ಕ್ರಮ ಇದೆ. ಅಭ್ಯಂಗ್ಯಕ್ಕೆ ಅಂತ ಈ ಎಣ್ಣೆಯನ್ನ ಎಣ್ಣೆ ಅರಿಶಿಣ ಕೊಡುವ ಕ್ರಮ, ಹಾಗೆ ಎಣ್ಣೆ ಅರಿಶಿಣ ಈ ಮದುವೆ ಸಂದರ್ಭದಲ್ಲಿ ಕೂಡ ಎಣ್ಣೆ ಅರಿಶಿಣ ಕೊಡ್ತಾ ಇದ್ದಾರೆ. ಅದನ್ನು ರಾಜರು ಹೇಳ್ತಾ ಇದ್ದಾರೆ, ಅವರೆಲ್ಲ ಪರಸ್ಪರವಾಗಿ ಎಣ್ಣೆ ಅರಿಶಿಣ ಹಂಚಿಕೊಂಡಿದ್ದಾರೆ. ಈ ಎಣ್ಣೆ ಅರಿಶಿಣ ಹಂಚಿಕೊಳ್ಳೋದ್ರಲ್ಲಿ ಅದರಲ್ಲಿ ಒಂದು ತತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಣ್ಣೆಯನ್ನು ಯಾಕೆ ಕೊಡಬೇಕು? ಅವ್ರಿಗೇನು ಅಭ್ಯಂಗಕ್ಕೆ ಅಂತ ಎಣ್ಣೆ ಕೊಡಬೇಕು? ಅಭ್ಯಂಗಕ್ಕೆ ಅಂತ ಅವ್ರ ಮೇಲೆ ಎಣ್ಣೆ ಇಲ್ವಾ? ಅದನ್ನ ನಾವು ಯಾಕೆ ಕೊಡಬೇಕು ಅಂತಂದ್ರೆ, ಅದಕ್ಕೆ ರಾಜ ಹೇಳ್ತಾರೆ ಈ ಎಣ್ಣೆಯನ್ನ ಇದೆಲ್ಲ ಪರಸ್ಪರ ಹಂಚಿಕೊಳ್ಳುವುದರಲ್ಲಿ ಒಂದು ಅದರಲ್ಲಿ ಒಂದು ತತ್ವ ಇದೆ. ಅದೇನು ಅಂತಂದ್ರೆ, ಎಣ್ಣೆಗೆ ಎಣ್ಣೆ ಅಂತನ್ನೋ ಶಬ್ದ ಅದು ಅರ್ಥ ಬೇರೆನೆ ಕೊಡೋದು. ಎಣ್ಣೆ ಅಂತಂದ್ರೆ ಎಳ್ಳಿನಿಂದ ಬಂದದ್ದು ಎಣ್ಣೆ, ಅದು ಎಣ್ಣೆ. ಹಾಗಾದ್ರೆ ಎಲ್ಲ ಹಾಗಾದ್ರೆ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಉಳಿದ ಎಣ್ಣೆ ಅದನ್ನೆಲ್ಲ ಎಣ್ಣೆ ಅಂತ ನಾವು ವಿವರಿಸ್ತೇವೆ. ಅದಕ್ಕೆ ನಿಜವಾದ ಶಬ್ದ ಏನು ಅಂತಂದ್ರೆ ಸ್ನೇಹ ಅಂತನೋ ಶಬ್ದ ಅದಕ್ಕೆ ಇದೆ. ಸಂಸ್ಕೃತದಲ್ಲಿ ಎಲ್ಲ ಎಣ್ಣೆಗಳಿಗೆ ಸಹಜವಾಗಿ ಕರೆಯುವಂತ ಶಬ್ದ ಸ್ನೇಹ. ಅಂದ್ರೆ ಎಣ್ಣೆ ಹಂಚಿಕೊಂಡು ಅಂದ್ರೆ ಏನರ್ಥ? ಸ್ನೇಹವನ್ನು ಹಂಚಿಕೊಂಡಿರೋ ಅಂತ ಅರ್ಥ. ಅದರಿಂದ ಎಣ್ಣೆಯನ್ನು ಕೊಡುವ ಕ್ರಮ ಯಾಕೆ ಅಂತಂದ್ರೆ,
ಸ್ನೇಹದ ಹಂಚಿಕೆಯ ಅರ್ಥದಲ್ಲಿ ಇವತ್ತು ಎಣ್ಣೆಯನ್ನು ಹಂಚಿಕೊಳ್ಳುವ ಅರ್ಥವನ್ನಿದೆ ಅಂತ ಅನ್ನೋದನ್ನ ರಾಜರು ತೋರಿಸ್ತಾ ಇದ್ದಾರೆ. ಪರಸ್ಪರಂ ಸ್ನೇಹ ನಿವಾರ್ಪಯಂತ್ಯಹ, ಪರಸ್ಪರ ಸ್ನೇಹವನ್ನು ಹಂಚಿಕೊಳ್ಳುವಂತೆ ಎಣ್ಣೆಯನ್ನ ಕೊಡ್ತಾ ಇದ್ದಾರೆ, ಅರಿಶಿನ ಎಣ್ಣೆಯನ್ನ ಕೊಡ್ತಾ ಇದ್ದಾರೆ. ಹೀಗೆ ಆಗಿದೆ. ನಂತರದಲ್ಲಿ ಚೂರ್ಣೋತ್ಸವ, ನಂತರದಲ್ಲಿ ಪಿತೃದೇವತ ನಾಂದಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾಂದಿ ಪಿತೃದೇವತೆಗಳು, ಇವರಿಗೆ ಪಿತೃಗಳು ಅಂತನವರೇ ಇಲ್ಲ, ಸುಮ್ಮನೆ ನಾಟಕ ಮಾಡಬೇಕು ಅಂತ ಪಿತೃದೇವತೆಗಳ ಆರಾಧನೆಯನ್ನ ಮಾಡದಂತೆ ಮಾಡಿದ್ದಾರೆ. ನಂತರದಲ್ಲಿ ಕೃಷ್ಣ, ಇದೆಲ್ಲ ಆಯ್ತು. ಇನ್ನ ಕೃಷ್ಣ ಅಸಸ್ನಾತಕ ಸಾಧಾರಣ್ಯಂ ಸಂಪ್ರಾಪ್ಯದು ನಂದನ ಸ್ನಾತಂ ಜಿಗಮಿಷು ತೀರ್ಥಂ ಪ್ರೀತ್ಯರ್ಥಂ ಪ್ರತಿಷಿಧ್ಯತಾ. ನಂತರದಲ್ಲಿ ಸ್ನಾತಕ, ಸ್ನಾತಕನಂದ್ರೆ ಗುರುಗಳ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಅವರು ಒಂದು ಸ್ನಾನ ಮಾಡಿಸ್ತಾರೆ, ಅವಾಗ ಅವನು ಸ್ನಾತಕನಾದ. ನಂತರದಲ್ಲಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿಕೊಂಡು ಬರಬೇಕು. ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಲಿಕ್ಕೆ ಅಂತ ಹೋದಾಗ ಬರ ಯೋಗ್ಯವಾದ ಕನ್ಯೆ ಅವನಿಗೆ ಸಿಕ್ಕಳು ಅಂತಾದ್ರೆ ಆ ಒಂದು ಕನ್ಯೆಯನ್ನ ವಧುವನ್ನು ಪರಿಗ್ರಹ ಮಾಡಿಕೊಂಡು ಬರಬೇಕು ಅಂತ. ಹೀಗೆ ತೀರ್ಥಕ್ಷೇತ್ರ ತೀರ್ಥಕ್ಷೇತ್ರ ಯಾತ್ರೆಯ ಜೊತೆಗೆ ವಿವಾಹ. ಅವನಿಗೆ ಸ್ನಾತಕನಾದ ನಂತರದಲ್ಲಿ ಬಹಳ ದಿವಸ ಅವನು ಬ್ರಹ್ಮಚಾರಿ ಉಳಿಯ ಹಾಗಿಲ್ಲ, ಯಾಕಂದ್ರೆ ಬ್ರಹ್ಮಚಾರಿ ಅಲ್ಲ ಅವಾಗ. ಅವನು ಅವಾಗ ಸ್ನಾತಕನಾದರು ಅವಾಗ ಅವನು ನಿರಗ್ನಿ ಆಗ್ತಾರೆ. ಅವನಿಗೆ ಅವತ್ತು ಅಗ್ನಿ ಇರೋದಿಲ್ಲ, ಅಗ್ನಿ ಇಲ್ಲದೇ ಬಹಳ ದಿವಸ ಇರಬಾರದು ಅಂತ ಹೇಳ್ತಾರೆ. ಸ್ನಾತಕನಾದ ನಂತರದಲ್ಲಿ ಆದಷ್ಟು ಬೇಗ ಮದುವೆ ಆಗಬೇಕು, ಯಾಕೆ ಅಗ್ನಿ ಇಲ್ಲ, ಅಗ್ನಿ ಇಲ್ಲದೇನೆ ಬಹಳ ದಿವಸ ಉಳಿಯ ಹಾಕಿಲ್ಲ. ಆದ್ದರಿಂದ ಅವನು ಕೂಡಲೇ ಮದುವೆ ಆಗಬೇಕು. ಮದುವೆ ಆದಾಗ ವಿವಾಹ ಆಗುವಾಗ ಅಲ್ಲಿ ಮತ್ತೊಂದು ಅಗ್ನಿಯ ಸ್ವೀಕಾರ ಆಗ್ತಾ ಇದೆ. ಹೀಗಾಗಿ ಅವನು ಸಮಾವರ್ತನೆ ಮಾಡಿಕೊಂಡು ತಕ್ಷಣದಲ್ಲಿ ಶೀಘ್ರವಾಗಿ ಅವನು ಪಾಣಿಗ್ರಹಣ ಮಾಡಬೇಕು, ವಿವಾಹವನ್ನು ಆಗಬೇಕು. ಈಗ ಏನು ಸಮಾವರ್ತನೆಯಾಗಿ ಅವನು ಕಾಶಿ ಯಾತ್ರೆಗೆ ಹೋಗಬಹುದು. ಕಾಶಿ ಯಾತ್ರೆಗೆ ಹೋಗಿ ಹೆಣ್ಣನ್ನು ತರಬೇಕಲ್ವಾ, ಆದ್ರಿಂದ ಇವನು ಕಾಶಿ ಯಾತ್ರೆ ಹೆಣ್ಣು ಸಿದ್ಧ ಆದ್ಮೇಲೆ ಕಾಶಿ ಯಾತ್ರೆಗೆ ಹೋಗ್ಬೋದು ಅಂತ ತೀರ್ಮಾನ. ಕಾಶಿ ಯಾತ್ರೆಗೆ ಹೋಗಬೇಕು. ಆಯ್ತು, ಕಾಶಿ ಯಾತ್ರೆ ಕೃಷ್ಣ ಹೊರಟನಂತ, ಕೃಷ್ಣ ಕಾಶಿ ಯಾತ್ರೆಗೆ ಹೋಗ್ತಾನೆ ಅಂತ. ಈಗಿನ ಜನತೆ ಹೇಗೆ ಮಾಡ್ತಾರೋ ಕೃಷ್ಣ ಹಾಗೆ ಮಾಡಿದ. ಈಗಿನ ಜನತೆ ಅಂದ್ರೆ ಕೂಡ ಢೋಲಿ, ಸುಮ್ಮನೆ ಕಾಶಿ ಯಾತ್ರೆಗೆ ಹೋಗ್ತೇವೆ ಅಂತ ಮನೆಗೆ ನಾಲ್ಕು ಹೆಜ್ಜೆ ಹೋಗ್ತಾರೆ. ನಾಲ್ಕು ಹೆಜ್ಜೆ ಅಲಂಕಾರಗೊಂಡು ಸಮಾವರ್ತನೆ ಆದಾಗ ಅವನು ಅಲಂಕೃತನಾಗಿ ಹೋಗಬೇಕು. ಬ್ರಹ್ಮಚರ್ಯ ವೃತ್ತದಲ್ಲಿ ಇರುವ ತನಕ ಅವನಿಗೆ ಕೇಶ ಕೃಂತನ ಇಲ್ಲ, ನಕಲಿ ಕೃಂತನ ಇಲ್ಲ. ಹೀಗೆಲ್ಲ ಅನೇಕ ವೃತ್ತಗಳಿವೆ. ಅವನು ಮಲಿನ ವಸ್ತ್ರವನ್ನು ಉಟ್ಟಿರಬಹುದು, ಹೇಗೂ ಇರಬಹುದು. ಆದರೆ ಸಮಾವರ್ತನೆಯಾದ ನಂತರದಲ್ಲಿ ಅವನು ಶುಭ್ರವಾದ ಸ್ವಚ್ಛವಾದ ವಸ್ತ್ರವನ್ನೇ ಧಾರಣೆ ಮಾಡಬೇಕು, ಹಾಗೆ ಒಳ್ಳೆ ಅಲಂಕಾರಗೊಳ್ಳಬೇಕು, ಕೇಶಗಳನ್ನೆಲ್ಲ ಅಲಂಕಾರ ಮಾಡಿಕೊಳ್ಳಬೇಕು, ತನ್ನ ನಖಗಳನ್ನು ಅಲಂಕಾರ ಮಾಡಿಕೊಳ್ಳಬೇಕು, ತಾನು ಅಲಂಕೃತನಾಗಿರಬೇಕು, ಸಿಂಗಾರ ಮಾಡಿಕೊಳ್ಳಬೇಕು. ಅದಕ್ಕೆ ಅವತ್ತಿನ ದಿವಸ ಕಾಡಿಗೆಯನ್ನು ಹಚ್ಚುವುದು, ಎಲ್ಲ ಅಲಂಕಾರಗಳು ಮಾಡಬೇಕು, ಎಲ್ಲ ಅಲಂಕಾರಗಳನ್ನು ಅವತ್ತು ಮಾಡ್ತಾರೆ. ಹೀಗೆ ಅವನು ಯಾಕೆ ಹೆಣ್ಣು ನೋಡಬೇಕಾದ್ರೆ ಯಾವತ್ತು ರೂಪಂ ವರಯತೆ ಕನ್ಯೆ ನೋಡಬೇಕಾದ್ರೆ ರೂಪವನ್ನು ನೋಡ್ತಾನೆ. ಆದ್ದರಿಂದ ಇವನು ಬ್ರಹ್ಮಚಾರಿಯಾಗಿದ್ದ ಗುರುಕುಲದಲ್ಲಿ ಇದ್ದಂತೆ ಮರಣ ವಸ್ತ್ರಧಾರಿಯಾಗಿ ಜಟಾಧಾರಿಯಾಗಿ ಹೋದಂತಂದ್ರೆ ಹೆದರ್ಕೊಂಡು ಓಡಿ ಹೋಗ್ತಾರೆ. ಆದ್ದರಿಂದ ಇವನ್ನು ವರಿಸಬೇಕು ಅಂತ ಯಾವ ಕಣ್ಣಿಗೆ ಮನೋಭಾರ ಬರೋದಿಲ್ಲ. ಆದ್ದರಿಂದ ಸಮಾವರ್ತನೆ ಮಾಡಿಕೊಂಡಂತಹ ವರನಾದವ ಅವನು ಅಲಂಕೃತನಾಗಿ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಬೇಕು. ಅವನು ಕ್ಷೇತ್ರಕ್ಕೆ ಯಾತ್ರೆಗೆ ಹೋದಾಗ ಯಾರನ್ನಾದ್ರೂ ಕಣ್ಣಿನ ತಾನ ನೋಡಿ ಅವರಿಗೂ ಮನಸ್ಸು ಬಂದು ಆ ನಂತರದಲ್ಲಿ ಮದುವೆ ಆಗುವ ಆಲೋಚನೆಗಳು ಮಾಡಬೇಕು ಅಂತ. ಹೀಗೆ ಕೃಷ್ಣನು ಕೂಡ ಅಲಂಕೃತನಾಗಿ ಅವನು ಕಾಶಿ ಯಾತ್ರೆ ಮಾಡಬೇಕು ಅಂತ ಹೇಳ್ತಾ ಇರ್ತ. ಕಾಶಿ ಯಾತ್ರೆ ಮಾಡಬೇಕಾದ್ರೆ ಏನ್ ಮಾಡ್ತಾರೆ, ಮನೆಯಿಂದ ನಾಲ್ಕು ಹೆಜ್ಜೆ ಮುಂದೆ ಹೋಗ್ತಾರೆ. ನಾಲ್ಕು ಹೆಜ್ಜೆ ಮುಂದೆ ಹೋದಾಗ ಸಂಪ್ರದಾಯ ಭೇದ ಇದ್ದಂತೆ ಕೆಲವೊಮ್ಮ ಮನೆಗಳಲ್ಲಿ ಆಗಬೇಕಾದ್ರೆ ವರ್ಣ ಪಕ್ಷದಲ್ಲಿ ಇದ್ದಂತಹ ಬಂಧುಗಳು ಯಾರು ಅಕ್ಕನೋ ಮತ್ತೊಬ್ಬರು ಯಾರು ಕೂಡ ಏ ಇಲ್ಲಪ್ಪ ಹೆಣ್ಣು ಕೊಡ್ತೇವೆ ಬಾರಪ್ಪ ಹೋಗಬೇಡ ಕಾಶಿ ಯಾತ್ರೆಗೆ ಅಂತ ಕರೀತಾರೆ. ಇಲ್ಲ ವಧುವಿನ ಪಕ್ಷದವರ ತಂದೆ ತಾಯಿಯಾದವರೇ ಅಂದ್ರೆ ಇವನಿಗೆ ವರನಿಗೆ ಅತ್ತೆ ಮಾವನಾಗಬೇಕಾದವರು ಬಂದು ಇಲ್ಲಪ್ಪ ನಿನಗೆ ಹೆಣ್ಣನ್ನು ಕೊಡ್ತೇವೆ ಮದುವೆ ಮಾಡ್ತೇವೆ ನಿನಗೆ ಕಾಶಿ ಯಾತ್ರೆಗೆ ಹೋಗಬೇಡ ಅಂತ ಕರೀತಾರೆ. ಹಾಗೆ ಅಂತ ತಡಿಬೇಕು. ಹಾಗೆ ಈ ಕೃಷ್ಣನು ಕೂಡ ಕಾಶಿ ಯಾತ್ರೆ ಹೋಗ್ತೇನೆ ಅಂತ ಭಾರಿ ಅಲಂಕಾರ ಮಾಡಿಕೊಂಡು ಕಾಶಿ ಯಾತ್ರೆಗೆ ಅಂತ ಕೋಡುಬಳೆಯನ್ನು ಹಾಕೊಂಡು ಸಿದ್ಧನಾಗಿದ್ದಾನೆ. ಕಾಶಿ ಯಾತ್ರೆಗೆ ಹೊರಟಂತೆ, ಛತ್ರಿ ಹಿಡಿದುಕೊಂಡು ಎಲ್ಲ ಹಿಡಿದುಕೊಂಡು ಕಾಶಿ ಯಾತ್ರೆಗೆ ಅಂತ ಹೋಗ್ತಾ ಇದ್ದಾರೆ ಕೃಷ್ಣ. ಹೋಗ್ತಿರಬೇಕಾದ್ರೆ ಆವಾಗ ವಧುವಿನ ಪಕ್ಷದವರು ಅವರು ಕರೀತಾ ಇದ್ದಾರೆ ಕೃಷ್ಣನನ್ನ, ಪರಿಹೃತ ಭವಪಾಶ ಶ್ರೀ ಶಮಯಾಹಿಶೋರೆ ತ್ರಿಭುವನ ಪರಿಗೀತಂ ತೀರ್ಥ ಜಾತಂ ತ್ವಯೀಶ ವ್ರಜತಿ ಸಕಲ ಮಾಸಿ ಪೃಷ್ಠತ ಸ್ಪಷ್ಟ ಯದ್ವ ಚರಣ ವರ್ಣ ಭೂಮ್ಯಂ ಕ್ವಾಸಿ ತೀರ್ಥಂ ತದಗ್ರೇ. ಕೃಷ್ಣ ಹೇಳ್ತಾರೆ, ಕೃಷ್ಣ ನೀನು ಎಲ್ಲಿ ಹೋಗ್ತಾ ಇದ್ದೀನಿ, ಏ ಕಾಶಿ ಯಾತ್ರೆ ಹೋಗ್ತಾ ಇದ್ದಾನೆ ತೀರ್ಥಕ್ಷೇತ್ರ ಯಾತ್ರೆ ಹೋಗ್ತಾ, ಎಲ್ಲಿ ನೀನು ಹೋದ್ರೆ ನೀನು ತೀರ್ಥಕ್ಷೇತ್ರಗಳು ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ತೀರ್ಥಕ್ಷೇತ್ರ ಎಲ್ಲಿದೆ, ಭಗವಂತನ ಪಾದಧೂಳಿಯಲ್ಲಿ ತೀರ್ಥಕ್ಷೇತ್ರಗಳಿವೆ. ನೀನು ಮುಂದೆ ಮುಂದೆ ಹೋಗ್ತಾ ಇದ್ರೆ ನಿನ್ನ ಹಿಂದೆ ಹಿಂದೆ ತೀರ್ಥಗಳು ಕ್ಷೇತ್ರ ಒಳ್ಳೆಯ ತಟ್ಟೆ ಹೊರತನು ನಿನ್ನ ಮುಂದೆ ಯಾವ ತೀರ್ಥರೂ ಇಲ್ಲ ಕ್ಷೇತ್ರ ಇಲ್ಲ, ಬಾ ಸಾಕು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಹಿಂದೆ ಬಾ ಸಾಕು, ಅಲ್ಲೆಲ್ಲ ತೀರ್ಥಕ್ಷೇತ್ರ ಹಿಂದೆ ಬರ್ತಾ ಇದ್ರೆ ಅಲ್ಲೆಲ್ಲ ತೀರ್ಥಕ್ಷೇತ್ರ ಕಾಣಿಸ್ತಾ ನೋಡು, ಮುಂದೆ ಹೋದ್ರೆ ಯಾವ ತೀರ್ಥರು ಇಲ್ಲ ಕ್ಷೇತ್ರನೇ ಇಲ್ಲ, ಬಾ ಹಿಂದೆ ಅಂತ ಅವರು ಕರೀತಾ ಇದ್ದಾರೆ. ಯರ್ಹೀಶತೆ ಸಕಲ ತೀರ್ಥ ನಿಷೇವಣೆಚ್ಛ ತರ್ಹಿ ತ್ವರೀಯ ಮುನಯ ಕಿಲ ತತ್ರ ತತ್ರ ತ್ವಾಂ ಸ್ನಾಪಯಂತಿ ಜಲಮಧ್ಯ ಗತಂ ವಿವೇಕೈಹಿ ಕುರುವಂತಿ ತತ್ತವ ಕಿಮಧ್ಯ ವಿಧೇಯಮಸ್ತಿ. ಅದು ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಗಂಗಾ ಸ್ನಾನ ಮಾಡಬೇಕು, ತುಂಗಾ ಸ್ನಾನ ಮಾಡಬೇಕು, ಯಮುನಾ ಸ್ನಾನ ಮಾಡಬೇಕು, ನಿನಗೆ ಗಂಗಾ ಯಮುನಾ ತುಂಗಾ ಎಲ್ಲ ಬೇಕಾನೆ, ಅದನ್ನೆಲ್ಲ ಇಲ್ಲೇ ಕೊಡ್ತಾರ ಬಾ ಅಂತ ಹೇಳಿದ್ರು. ನಿನಗೆ ಆ ಸ್ನಾನಗಳನ್ನೆಲ್ಲ ಇಲ್ಲೇ ಮಾಡಿಸ್ತಾರೆ. ಯಾಕೆ? ಇಲ್ಲಿ ಅನೇಕ ಜನ ಋಷಿಗಳು ಮುನಿಗಳು ಜ್ಞಾನಿಗಳಿದ್ದಾರೆ. ಸಮುದ್ರದಲ್ಲಿ ಎಲ್ಲ ನದಿಗಳು ಬಂದು ಸೇರುತ್ತೆ, ಎಲ್ಲಾ ನದಿಗಳಿರುವ ಸಮುದ್ರದ ಸ್ನಾನ ಮಾಡಿದ್ರೆ ಆಯ್ತು, ಗಂಗಾ ಸ್ನಾನ ಆಯ್ತು, ತುಂಗಾ ಸ್ನಾನ ಆಯ್ತು, ಯಮುನಾ ಸ್ನಾನ ಆಯ್ತು, ಸಾಕು, ನ್ಯಾಸತೀರ್ಥ ಕ್ಷೇತ್ರಕ್ಕೆ ಹೋಗಬೇಡಲ್ಲ ಅಂತ ಆ ವಸುರಿ ಪಕ್ಷರು ಹೇಳಿದ್ರು. ಅದು ಕೃಷ್ಣ ಹೇಳ್ತಾರೆ, ಇಲ್ಲ ನನಗೆ ಹಾಗೆಲ್ಲ ಸಮುದ್ರ ಸ್ನಾನ ಮಾಡಿ ಗಂಗಾ ಸ್ನಾನ ಆಯ್ತು ಅಂತ ಹೇಳಿದ್ರೆ ಆಗೋದಿಲ್ಲ, ನನಗೆ ಗಂಗಾ ಸ್ನಾನವೇ ಆಗಬೇಕು ಅಂತ ನಾನು ಕೃಷ್ಣ. ಗಂಗಾ ಸ್ನಾನ ಆಗ್ಬೇಕು ತಾನೆ? ಆಯ್ತು, ನಮ್ಮ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಅವ್ರು ತೋರಿಸ್ಕೊಡ್ತಾರೆ. ನದಿ ಸಮುದ್ರದಲ್ಲಿ ಎಲ್ಲ ನದಿಗಳು ಬಂದು ಸೇರಿದರೂ ಕೂಡ ಸಮುದ್ರದಲ್ಲಿ ಅದು ಬೇರೆ ಬೇರೆನೇ ಆಗಿರ್ತದೆ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ನೀರು ಸೇರಿ ಉಪ್ಪಾಯಿತು ಅಂತಂದ್ರೆ ಆ ನಿಜವಾಗಿ ಯಮುನಾ ನದಿ ಹುಡುಕಿದರೆ ಅದು ಇರುತ್ತೆ ಒಳಗಡೆ, ಅದು ನಮ್ಮ ಕಣ್ಣಿಗೆ ಗೋಚರ ಆಗಿರುವಂತ ಯಮುನಾ ನದಿಯೇ ಒಳಗಡೆ ಇದೆ, ಅದು ಋಷಿಗಳಿಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಶೋಧನೆ ಮಾಡಿ ಇವತ್ತು ಅದನ್ನು ತೀರ್ಮಾನ ಮಾಡಿದ್ದಾರೆ. ಗಂಗಾ ಸಮುದ್ರವನ್ನು ಸೇರಿದ ತಕ್ಷಣ ಸಮುದ್ರದಂತೂ ಉಪ್ಪಾಗೋದಿಲ್ಲ, ಯಾಕೆಂದ್ರೆ ವಿಜ್ಞಾನಿಗಳು ಇವತ್ತು ಕಂಡು ಹಿಡಿದಿದ್ದಾರೆ. ಸಮುದ್ರದಲ್ಲಿ ಸಾಧಾರಣ ಗಂಗಾ ನದಿ ಸೇರುವಲ್ಲಿಗೆ ಅಲ್ಲಿಗೆ ಸಾಧಾರಣ 3-4 ಕಿಲೋಮೀಟರ್ ದೂರ ಹೋಗಿ, ಅಂದ್ರೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ಸಮುದ್ರದ ಆಳಕ್ಕೆ ಇಳಿದು ಒಂದು ಬಾಟಲ್ ಅನ್ನ ಅದರ ಒಳಗಡೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀರನ್ನು ಹಿಡಿದುಕೊಂಡು ಬಂದು ಅದನ್ನ ಪರಿಶೀಲನೆ ಮಾಡಿದ್ರೆ ಸಿಹಿಯಾಗಿರುತ್ತೆ, ಉಪ್ಪಾಗಿರೋದಿಲ್ಲ. ಅಂದ್ರೆ ಗಂಗೆಯ ಒಳಗಡೆ ಗಂಗೆ ಇದ್ದಾಳೆ, ತುಂಗೆ ಇದ್ದಾಳೆ, ಸಮುದ್ರದ ಒಳಗಡೆ ಇದ್ದಾಳೆ, ಅದು ಇವತ್ತು ನಮಗ್ ಗೊತ್ತಾಗೋದಿಲ್ಲ. ಋಷಿಗಳಿಗೆ ವಿಜ್ಞಾನಿಗೆ ಗೊತ್ತಾಗುತ್ತೆ. ಹೇಳ್ತಾರೆ, ಇಲ್ಲಿ ಅನೇಕ ಜನ ಋಷಿಗಳು ಮುನಿಗಳಿದ್ದಾರೆ, ಅವರು ಬೇರ್ಪಡಿಸಿ ಗಂಗಾ ತುಂಗಾ ಯಮುನಾ ಅದನ್ನು ಬೇರ್ಪಡಿಸಿ ನಿಮ್ಗೆ ಅದನ್ನೆಲ್ಲ ಸ್ನಾನ ಮಾಡಿಸ್ತಾರೆ, ನೀನು ಎಲ್ಲೆಲ್ಲ ಹೋಗುವ ಅವಶ್ಯಕತೆ ಇಲ್ಲ, ಬಾ ಸಾಕು ಅಂತ ಕೃಷ್ಣನನ್ನ ಕರೀತಾ ಇದ್ದಾರೆ. ಎತ್ತರ ತ್ವದೀಯ ಗುಣ ಕೀರ್ತನ ನರ್ತನಾದಿ ತತ್ರೀವ ತೀರ್ಥ ನಿಖರ ಕಿಲ ಸಂವಸಂತಿ ಯತ್ರಾರ್ಪಯಂತಿ ಸುಜನ ಸುಖತಂ ಸಮಸ್ತಂ ತಸ್ಯೇಷತೆ ಸಕಲ ಮಾತಲ ಮಾತು ಪೂರ್ಣಂ. ಕೃಷ್ಣ ಎಲ್ಲಿಗೋ ಎಲ್ಲಿಗೆ ಹೋಗ್ತೀಯ ಕೃಷ್ಣ, ನೀನು ಗಂಗಾ ಸ್ನಾನ ತುಂಗಾ ಸ್ನಾನ ಚಲುತ್ತಿದ್ದೆ, ಎಲ್ಲಿ ಹೋಗ್ತೀಯ ನೀನು? ಎಲ್ಲಿ ನಿನ್ನ ಭಕ್ತರು ನಿನ್ನ ಗುಣಗಾನ ಮಾಡ್ತಾ ಇದ್ದಾರೋ, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಎಲ್ಲವೂ ಕೂಡ ಬಂದು ಎಣೆಯಾಗಿ ನಿಲ್ಲವು, ಅಲ್ಲಿ ಎಲ್ಲಾ ನದಿಗಳು ಬಂದು ಸೇರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಸ್ಮರಣೆ ನಡೆಯುವಲ್ಲಿ ಎಲ್ಲಾ ನದಿಗಳು ಇರಬೇಕಾದ್ರೆ ನೀನು ಪೂರ್ಣ, ನೀನು ಎಂದು ಎಲ್ಲಿ ಕಡೆ ಎಲ್ಲಿ ಹೋಗಬೇಕಾಗಿದೆ, ನೀನು ಎಲ್ಲಿ ಹೋಗುವು ಕೂಡ ಗಂಗಾ ನದಿ ಮೊದಲಾದಂತಹ ಸ್ನಾನಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗಂಗಾದಿ ತೀರ್ಥ ನಿಗರಾಕ್ಷಲಯತ್ಪದಾಬ್ಜ ಸಂಗಾತ್ಮನಂತಿ ಭವಿತಾನಪಿ ಪಾವಯಂತಿ ಅಂಗಾನುಷಂಗ ಕರಣದ್ಭವದಂತರಂಗಾ ಕಿಂಗಾಹನೇನ ತವ ತೀರ್ಥ ಚೇಷು ತಸ್ಯ. ರಾಜರು ಹೇಳ್ತಾ ಇದ್ದಾರೆ, ಕೃಷ್ಣ ಗಂಗಾ ಸ್ನಾನ ಮಾಡೋದು ಯಾಕೆ, ನಾವು ಶುದ್ಧರಾಗಬೇಕು ಅಂತ ಅನ್ನೋ ಕಾರಣದಿಂದ ಗಂಗಾ ಸ್ನಾನ ಮಾಡಬೇಕು. ಅನೇಕ ವಿಧಾನಗಳಿವೆ ಮದುವೆ ಅಂತಂದ್ರೆ, ಸುಮ್ಮನೆ ಆಗೋದ್ರೆ ಇವತ್ತು ವಧುವನ್ನ ನಿಶ್ಚಯ ಮಾಡಿಕೊಂಡು ಇಂತಹ ಕಲ್ಲಿ ನನಗೆ ಯೋಗ್ಯಳಾಗಿದ್ದಾಳೆ, ಇವಳ ಪಾಣಿಗ್ರಹಣ ಮಾಡಿದರಾಯ್ತು ಅಂತ ಮದುವೆ ಆದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅನೇಕ ವಿಧಾನಗಳಿವೆ, ಅದನ್ನೆಲ್ಲ ಅನುಷ್ಠಾನ ಮಾಡಬೇಕು, ಸಮಾವರ್ತನಾಗಬೇಕು, ಸ್ನಾತಕನಾಗಬೇಕು. ಸ್ನಾತಕನಾದ ನಂತರದಲ್ಲಿ ಇವನು ಬ್ರಹ್ಮಚಾರಿಯಾಗಿದ್ದಾಗ ಎಲ್ಲೋ ಗುರುಕುಲದಲ್ಲಿರ್ತಾನೆ. ಗುರುಕುಲದಲ್ಲಿದ್ದಾಗ ಅಲ್ಲಿ ಇವನಿಗೆ ಅನೇಕ ಲೋಪಗಳು ಬಂದಿರುತ್ತೆ. ಯಾವ ದೃಷ್ಟಿಯಿಂದ? ಇವರ ಬಂಧುಗಳಲ್ಲಿ ಯಾರೋ ಮೃತರಾಗಿರ್ತಾರೆ, ಅಥವಾ ಎಲ್ಲಿಯೋ ಜನ್ಮ ಆಗಿರುತ್ತೆ, ಸೂತಕ ಮೃತಕ ಇದೆಲ್ಲ ಅಂಟಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲೋ ಗುರುಕುಲದಲ್ಲಿರ್ತಂತಹ ಅವನಿಗೆ ಗೊತ್ತಾಗಿರೋದಿಲ್ಲ, ಅಥವಾ ಗೊತ್ತಾಗ ಕೂಡ ಆಚರಣೆಗಳು ಗುರುಕುಲವಾಸದಲ್ಲಿರುವಂತಹ ವೇದಾಧ್ಯಯನ ಮಾಡುವಂತಹ ಬ್ರಹ್ಮಚಾರಿಗೆ ಇಲ್ಲ. ತಂದೆ ತಾಯಿಯ ಮರಣದ ಹೊರತಾಗಿ ಇನ್ನ ಯಾವ ಆಶೋಚಗಳು ಕೂಡ ಅವನಿಗೆ ಅಂಟೋದಿಲ್ಲ, ಆದ್ದರಿಂದ ಅವತ್ತು ಯಾವ ಆಶೋಚಗಳ ಆಚರಣೆಯನ್ನು ಮಾಡಲಿಲ್ಲ, ಗುರುಕುಲವಾಸದಲ್ಲಿ ಅದೆಲ್ಲ ಆಚರಣೆಗಳನ್ನು ಮಾಡಲಿಲ್ಲ. ಇವನು ಸ್ನಾತಕನಾದ ಬ್ರಹ್ಮಚರ್ಯವನ್ನು ಮುಗಿಸಿದ, ಸ್ನಾತಕನಾದಾಗ ಅವನಿಗೆ ಆವಾಗ ಆ ದೋಷಗಳೆಲ್ಲ ಬರುತ್ತದೆ, ಆ ಶೌಚ ಆವಾಗ ಗಂಟತ್ತೆ. ಆದ್ದರಿಂದ ಆ ಶೌಚ ಪರಿಹಾರಕ್ಕೋಸ್ಕರ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು, ಅಲ್ಲಿ ಗಂಗಾ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸ್ಮೃತಿಗಳಲ್ಲಿ ಹೇಳ್ತಾ ಇದ್ದಾರೆ, ಇವತ್ತು ಏನು ಮಾಡಬೇಕು ಅಂತಂದ್ರೆ, ಸ್ನಾತಕನಾದ ನಂತರ ಸಮಾವರ್ತನೆ ಮಾಡಿಕೊಂಡ ನಂತರದಲ್ಲಿ 3 ದಿವಸಗಳ ಕಾಲ ಆಶೌಚವನ್ನು ಆಚರಣೆ ಮಾಡಬೇಕು. ಹೇಗೆ ಸೂತಕ ಮೃತಗಳಲ್ಲಿ ಆಶೌಚದ ಆಚರಣೆ ಇದೆಯೋ ಅದೇ ರೀತಿಯಲ್ಲಿ ಸಮಾವರ್ತನೆ ಆದ ನಂತರದಲ್ಲಿ 3 ದಿವಸ ಆಶೌಚದ ಆಚರಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಶೌಚವನ್ನು ಆಚರಣೆ ಮಾಡಬೇಕು ಈಗಲೂ ಕೂಡ. ಹಾಗೆ ಕೃಷ್ಣ ಗಂಗಾ ಸ್ನಾನ ಮಾಡ್ಬೇಕು, ಯಾಕೆ? ನಾವು ಅನೇಕ ದೋಷಗಳು ನಮ್ಗೆ ಅಂಟಿರ್ತೇವೆ, ಆ ದೋಷಗಳು ಪರಿಹಾರ ಆಗಬೇಕು. ದೋಷಗಳೆಲ್ಲ ಪರಿಹಾರ ಆಗಿ ಗಂಗಾ ಸ್ನಾನ ಮಾಡಬೇಕು ಅಂತ ಕೃಷ್ಣ ಹೋಗ್ತಾ ಇದ್ರಿ. ಗಂಗಾ ನದಿ ದೋಷ ಪರಿಹಾರ ಮಾಡುತ್ತೆ. ಯಾಕೆ ಪರಿಹಾರ ಮಾಡುತ್ತೆ ಕೃಷ್ಣ? ನಿನ್ನ ಪಾದ ಅಂಟಿದೆ ಅಲ್ಲ, ಅದು ನಿನ್ನ ಪಾದವನ್ನು ಅಂಟಿರುವ ಕಾರಣಕ್ಕೆ ಆ ದೋಷ ಪರಿಹಾರ ಮಾಡುತ್ತೆ. ಅಂತಹ ನಿನಗೆ ನಿನ್ನ ದೋಷ ಪರಿಹಾರ ಮಾಡಲಿಕ್ಕೆ ಅಂತ ಯಾವ ನದಿ ಇದೆ, ಅಥವಾ ನಿನಗೆ ಎಲ್ಲಿಂದ ದೋಷ ಬರಲಿಕ್ಕೆ ಸಾಧ್ಯ ಅಂತ ಆ ಜ್ಞಾನಿಗಳು ಅವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಯದ್ರೋಣ ಕೂಪಮಿ ಪೂರಯಿತು ನ ಸೇತು ಬ್ರಹ್ಮಾಂಡ ಕರ್ಪರ ಶತಾಯುತ ಕೋಟಯೋಪಿ ಗಂಗಾಪಿ ಯಚ್ಚರಣ ಸನ್ನಖ ಸೇತ ಮಾತ್ರ ತತ್ವಾಸ್ತಿ ಮಜ್ಜನ ವಿಧೋ ತವ ತೀರ್ಥ ಮುರುವ್ಯಾಂ. ಆಯ್ತು ಕೃಷ್ಣ, ನಾವು ಹೇಳ್ತೇವೆ, ನೀನು ಆಯ್ತು, ನೀನು ಗಂಗಾನಿಗೆ ಸ್ನಾನ ಮಾಡಿಕೊಂಡು ಬಾ ಅಂತ ಕಳಿಸಿದರೆ ಹೋಗಿ ನೀನು ಎಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ? ನೀನು ನಿನಗೆ ಸ್ನಾನ ಮಾಡ್ಲಿಕ್ಕೆ ಯಾವ ನದಿ ಇದೆ, ಯಾವ ಸಮುದ್ರ ಇದೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ನದಿಗಳಿವೆ ಅಲ್ಲ, ಯಾಕೆ ನಾವು ಸ್ನಾನ ಮಾಡಬಾರ್ದು ಅಂತ ಕೃಷ್ಣ ಕೇಳ್ತಾನೆ. ಹೌದು ಕೃಷ್ಣ, ನೀನು ಸ್ನಾನ ಮಾಡ್ತೇನೆ ಅಂತ ಹೋಗ್ತಿ, ನೀನು ಮುಳುಗಾಗ್ಲಿಕ್ಕಾಗತ್ತೆ ಯಾವ್ದಾದ್ರು ನದಿಯಲ್ಲಿ ಅಂತ ಕೇಳ್ತಾರೆ. ಯಾಕೆ ಅಂತ ಕೃಷ್ಣ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಹೌದಪ್ಪ, ನಿನ್ನ ಒಂದೊಂದು ರೋಮ ಕೂಪದಲ್ಲಿ ಅನೇಕ ಬ್ರಹ್ಮಾಂಡವನ್ನು ತುಂಬಲಿಕ್ಕಾಗೋದಿಲ್ಲ, ಅಂಥವನು ನೀನು. ನಿನಗೆ ಮುಳುಗಿ ಹಾಕುವಂತಹ ಅಂತಹ ಯಾವ್ದಾದ್ರು ನದಿ ಜಗತ್ತಿನಲ್ಲಿ ಯಾವ್ದಾದ್ರು ಇದೆಯಾ? ಸಮುದ್ರ ಯಾವ್ದಾದ್ರು ಜಗತ್ತಿನಲ್ಲಿ ಇದೆ? ಯಾಕೆ ಇಂತಹ ಅನೇಕ ನದಿಗಳು, ಸಮುದ್ರಗಳು, ಪರ್ವತಗಳು ಎಲ್ಲಾ ತುಂಬಿರುವಂತಹ ಭೂಮಿ, ಅಂತಹ ಭೂಮಂಡಲ ಮೊದಲಾದಂತಹ ಅನೇಕ ಲೋಕಗಳಿಂದ ತುಂಬಿರುವಂತಹ ಬ್ರಹ್ಮಾಂಡ, ಅಂತಹ ಬ್ರಹ್ಮಾಂಡ ನಿನ್ನ ರೋಮಕುಪ್ಪ ತುಂಬೋದಿಲ್ಲ. ಹಾಗಿರಬೇಕ ನೀನು ಮುಳುಗ ಹಾಕಲಿಕ್ಕಿರುವಂತಹ ನದಿ ಎಲ್ಲಿದೆ? ಆದ್ದರಿಂದ ಯಾವ ನದಿಗೂ ಹೋಗಬೇಡ, ಎಲ್ಲಿ ಮುಳುಗ ಹಾಕಬೇಡ, ಆ ಸ್ನಾನ ಮಾಡೋದು ಬೇಡ. ಅದಕ್ಕೆ ಕೃಷ್ಣ ಕೇಳಿದಂತ ಹಾಗಾದ್ರೆ ನನಗೆ ಇದೆಲ್ಲ ಸ್ನಾನಗಳಾಗಬೇಕಾಗಿದೆ ಅಂತಂದ್ರೆ ಹೇಳ್ತಾ, ಒಂದು ಕೆಲಸ ಮಾಡು, ನೀನು ರುಗ್ಮಿ ಹತ್ರ ಹೋಗಿಬಿಡು, ಎಲ್ಲ ನಿಮಗೆ ಸ್ನಾನ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಭೂಕಾಶಿಂಬರಿ ಹರಾವಲಿ ಜನ್ಹನಿ ಹೀಗೆ ಸರಸ ವರ್ಣನೆ ಮಾಡ್ತಾ, ರುಗ್ಮಿಣಿ ಹತ್ರ ಹೋಗಿಬಿಟ್ರೆ ಎಲ್ಲಾ ನದಿಗಳ ಸ್ನಾನ ನಿಮ್ಗೆ ಆಗಿಬಿಡ್ತದೆ. ಯಾಕೆ? ಆ ರುಗ್ಮಿಣಿ ದೇವಿಯ ಆ ಶರೀರವನ್ನ ಇಡೀ ಆ ರುಗ್ಮಿಣಿ ದೇವಿಯ ಶರೀರವನ್ನು ಸಾರಸ್ಯವಾಗಿ ರಾಜರು ಒಡನೆ ಮಾಡ್ತಾ ಇದ್ದಾರೆ. ಆ ಶರೀರ ಎಲ್ಲ ತೀರ್ಥಕ್ಷೇತ್ರಗಳ ನಿಗರ ಅಂತ ಹೇಳ್ತಾರೆ. ರುಗ್ಮಿಣಿ ದೇವಿಯ ಭ್ರು ಹುಬ್ಬು ಅದೇನಿದೆ ಅದು ಕಾಶಿಯ ಸ್ಥಾನದಂತೆ ಇದೆ. ಯಾಕೆ? ಎತ್ತರದಲ್ಲಿರುವಂತಹ ಕಾಶಿ ಅದು ರುಗ್ಮಿಣಿ ದೇವಿಯ, ರುದ್ರದೇವರ ನಿವಾಸ ಸ್ಥಾನವಾದ ಕಾಶಿ ಅದು ರುಗ್ಮಿಣಿ ದೇವಿಯ ಹುಬ್ಬು ಅಂತ ಹೇಳ್ತಾರೆ. ಭ್ರೂ ಕಾಶಿ. ಇನ್ನ ರುಗ್ಮಿಣಿ ದೇವಿಯ ನಾಭಿ ಅದು ಮಾನಸ ಸರೋವರ, ಸ್ವಚ್ಛವಾದಂತಹ ಸರೋವರ ನಾಭಿ ಮಾನಸವತಿ. ರುಗ್ಮಿಣಿ ದೇವಿ ಧರಿಸಿರುವಂತಹ ಹರಾವಳಿ ದಾನ್ಹನೀಂ, ಆ ರುಗ್ಮಿಣಿ ದೇವಿಯ ಆ ಹಾರ, ಮುತ್ತಿನ ಹಾರವನ್ನು ರುಗ್ಮಿಣಿ ದೇವಿ ಧರಿಸಿದ್ದಾಳೆ. ಶುಭ್ರವಾದ ಮುತ್ತಿನ ಹಾರ ಅದು ಜಾಹ್ನವಿ ನದಿಯಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಒಂದೊಂದು ಕೂಡ ನದಿಗಳನ್ನು ವರ್ಣನೆ ಮಾಡ್ತಾ ಆ ರುಗ್ಮಿಣಿ ದೇವಿ ಬೈತಳು. ಆ ಕೇಶ ಒಂದೊಂದು ಕೂಡ ಒಂದೊಂದು ನದಿಯಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬದರಿ ಮೊದಲಾದ ಎಲ್ಲ ತೀರ್ಥಕ್ಷೇತ್ರಗಳು ಕೂಡ ರುಗ್ಮಿಣಿ ದೇವಿಯ ಶರೀರದಲ್ಲಿ ನೆಲೆಗೊಂಡಿವೆ. ಆದ್ದರಿಂದ ಕೃಷ್ಣ, ನೀನು ಯಾವ ನದಿಗಳಿಗೆ ಹೋಗಬೇಡ, ರುಗ್ಮಿಣಿ ಹತ್ರ ಹೋಗಿಬಿಡು, ಎಲ್ಲಾ ತೀರ್ಥಕ್ಷೇತ್ರ ಯಾತ್ರೆಯು ಕೂಡ ಆಗಿಬಿಡ್ತದೆ ಅಂತ ಸಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇದನ್ನ ಹೇಳ್ತಾ, ಕ್ಷೇತ್ರೇ ತಮಸ್ಮಿನ್ ಪರಿಗ್ರಹ್ಯ ಭೀಷ್ಮ ಪಾಣಿಂ ಜಗತ್ಯ ಪ್ರತಿಮಂತದೇತತ್ ತೀರ್ಥಂ ವಿಧೇಹೀಶನ ಕೃಷ್ಣ ಯಾತ್ರಾನ್ ವ್ಯಾಪ್ತಸ್ಯ ತೇ ಸಂಪ್ರತಿ ನಂದಯಾನ. ವ್ಯಾಪ್ತನಾದ ನಿನಗೆ ತೀರ್ಥಕ್ಷೇತ್ರ ಯಾತ್ರೆ ನಾವು ಬಯಸೋದಿಲ್ಲ, ನೀನು ಈ ಪಾಣಿಗ್ರಹಣ ಮಾಡು ಅಂತ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲೊಂದು ವಿಚಾರವನ್ನ ತಿಳಿದುಕೊಳ್ಳಬೇಕು. ಈ ಕಾಶಿ ಯಾತ್ರೆಯ ಸಂದರ್ಭ, ಕಾಶಿ ಯಾತ್ರೆಗೆ ಅಂತ ಹೊರಟಿರ್ತಾರೆ. ಹೊರಟಿರುವಾಗ ಅವರು ಹೆಣ್ಣಿನ ಪಕ್ಷದವರು ಅಥವಾ ಯಾರು ತಡೀತಾರೆ, ಏ ಬೇಡಪ್ಪ ನೀನು ಕಾಶಿ ಯಾತ್ರೆಗೆ ಹೋಗೋದು ಬೇಡ, ನನಗೆ ಮದುವೆ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಪಾಪ ಅಂತತ್ತೆ ಅವರಿಗೆ, ಕಾಶಿ ಯಾತ್ರೆಗೆ ಹೋಗೋದು ಬೇಡ ಅಂತ ಹೇಳಿದ್ರೆ ಪಾಪ ಅಂತತ್ತು. ಕಾಶಿ ಯಾತ್ರೆಗೆ ಹೋಗುವ ವ್ಯಕ್ತಿಯನ್ನ ತಡೆದ್ರೆ ಪಾಪ ಅಂತತ್ತು, ಅದರಿಂದ ಪಾಪ ಅಂತತ್ತು, ಅದರಿಂದ ಕಾಶಿ ಯಾತ್ರೆ ತಡೆಯಬಾರದು. ಹಾಗಾದ್ರೆ ಅವ್ರನ್ನ ಬಿಟ್ಬಿಡ್ಬೇಕಂತಂದ್ರೆ ಅದಕ್ಕೆ ಹೇಳ್ತಾರೆ, ಕಾಶಿ ಯಾತ್ರೆಗೆ ಹೋಗುವವರನ್ನ ತಡೆದಕ್ಕೆ ಪಾಪ ಅಂತತ್ತು. ಆ ಪಾಪದ ಪರಿಹಾರದಿಂದ ದೃಷ್ಟಿಯಿಂದಲೇನೆ ದೀಪಾವಳಿ ಮಾಡೋ ಕ್ರಮ, ಹೊಸ ದೀಪಾವಳಿ ಅಂತ ಮಾಡ್ತಾರೆ. ಹೊಸ ದೀಪಾವಳಿಯ ಸಂದರ್ಭದಲ್ಲಿ ವರನನ್ನ ಕರೆದವನಿಗೆಲ್ಲ ಉಪಚಾರ ಮಾಡಬೇಕು ಹಾಗೆ ಅಂತ, ವರನ ಪಕ್ಷದವರನ್ನೆಲ್ಲ ಕರೀಬೇಕು. ಯಾಕೆ ಅಂತಂದ್ರೆ ಅದು ಅದರ ಪಾಪದ ಪ್ರಾಯಶ್ಚಿತ್ತ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಕಾಶಿ ಯಾತ್ರೆಗೆ ಅಂತ ಹೊರಟಾಗ ಅದನ್ನು ತಡೆದಾಗ ಏನು ಪಾಪ ಅಂಟಿತ್ತು, ಆ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ದೀಪಾವಳಿ ಕರೀಬೇಕು, ದೀಪಾವಳಿದ ಉಪಚಾರ ಮಾಡಬೇಕು. ಅಲ್ಲ, ದೀಪಾವಳಿ ಉಪಚಾರ ಮಾಡೋದ್ರಿಂದ ಆ ಕಾಶಿ ಯಾತ್ರೆ ಪರಿಹಾರ ಹೇಗಾಯ್ತು ಅಂತಂದ್ರೆ, ಅದಕ್ಕೆ ದೀಪಾವಳಿ ಸಂದರ್ಭದಲ್ಲಿ ಜಲಪೂರಣ ತ್ರಯೋದಶಿ ಅಂತ, ತ್ರಯೋದಶಿಯ ದಿವಸ ರಾತ್ರಿ ಸಾಯಂಕಾಲದ ಹೊತ್ತಿನಲ್ಲಿ ಎಲ್ಲ ನೀರಿನಲ್ಲಿ ಅಭಿಮಂತ್ರಣ ಮಾಡಿ ಆ ಗಂಗಾದ ಸಕಲ ತೀರ್ಥಗಳನ್ನು ಅಲ್ಲಿ ಆವಾಹನ ಮಾಡುವ ಕ್ರಮ ಇದೆ. ಗಂಗಾದ ಮೊದಲಾದ ಸಕಲ ತೀರ್ಥಗಳನ್ನು ಆವಾಹನೆ ಮಾಡಿ ಅಲ್ಲಿ ಅದನ್ನ ಪೂಜೆ ಮಾಡುವಂತಹ ಕ್ರಮ ಇದೆ. ಮರು ದಿವಸ ಅದನ್ನ ಆ ನೀರನ್ನು ಬಿಸಿ ಮಾಡಿ ಅಂತಹ ಶುದ್ಧವಾದಂತಹ ಗಂಗಾ ಸಕಲ ತೀರ್ಥಗಳುಳ್ಳಂತಹ ನದಿಯಿಂದ ಆ ನೀರಿನಿಂದ ಅಭಿಷೇಕ ಸ್ನಾನ ಮಾಡಿಸಿದಾಗ ಆವಾಗ ಸಕಲ ಗಂಗಾಧಿಗಳಲ್ಲಿ ಸ್ನಾನದ ಶೂನ್ಯ ಬರ್ತಾ ಇದೆ. ಅದಕ್ಕೋಸ್ಕರ ಅವತ್ತು ಕರೆದು ಅವನಿಗೆ ಸ್ನಾನಕ್ಕೆ ಹಾಕಬೇಕು. ಸ್ನಾನಕ್ಕೆ ಹಾಕಿದಾಗ ಆವಾಗ ಆ ದೋಷ ಇಲ್ಲಿ ಬಂದಿತ್ತು, ಆ ದೋಷದ ಪರಿಹಾರ ಆಗುತ್ತೆ ಅಂತ. ಇವತ್ತು ಅದೆಲ್ಲ ಆವಾಹನೆ ಇಲ್ಲ, ವಿಸರ್ಜನೆ ಇಲ್ಲ, ಯಾವುದೂ ಕೂಡ ಇಲ್ಲ. ಕೇವಲ ವರ್ಣ ಪಕ್ಷದವ್ರನ್ನ ಕರೆಯೋದು, ಅವ್ರನ್ನೆಲ್ಲ ಅನೇಕ ಸಡಗರ ಮಾಡೋದು, ಚಕ್ಕಲೆ ಆಯ್ತು, ಕೊಡುಗಲೆ ಆಯ್ತು, ಮತ್ತೊಂದಾಯ್ತು. ಹೀಗೆ ಅನೇಕ ವೈಭವನ್ನ ವ್ರತ ನೋಡೋ ಹಾಗಿಲ್ಲ, ಯಾವ್ದು ನೋಡೋ ಹಾಗಿಲ್ಲ. ಬೇಕಾದ ತಿಂಡಿಗಳನ್ನ ತಿನಿಸುಗಳನ್ನೆಲ್ಲ ಮಾಡಿ ಒಂದಿಷ್ಟು ಪಟಾಕಿ ಹರಿಸಿ ಮುಗಿದು ಹೋಯ್ತು, ಅಲ್ಲಿಗೆ ದೀಪಾವಳಿ ಮುಗಿದು ಹೋಗುತ್ತೆ. ಆದರೆ ದೀಪಾವಳಿಯ ಆಚರಣೆಯ ಹಿನ್ನೆಲೆ ಇದಿದೆ, ಹೊಸ ದೀಪಾವಳಿಯನ್ನು ಮಾಡುವ ಕ್ರಮ ಇದಿದೆ ಅಂತ ಶಾಸ್ತ್ರ ಬಲ್ಲವರು ಹೇಳ್ತಾರೆ. ಹೀಗೆ ಇಂತಹ ಹೀಗೆ ಇವರಿಗೀಗ ಕಾಶಿ ಯಾತ್ರೆಯನ್ನು ತಡೆದು ಅವರನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇವರು ಗ್ರಹ ಶಾಂತಿ ಕರ್ಮ ಅಂತ ಅನೇಕ ಭಗವಂತ ಗ್ರಹ ಪೂಜೆಗಳನ್ನೆಲ್ಲ ನವಗ್ರಹ ಆರಾಧನೆಯನ್ನು ನಂದಿಯ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದಾನೆ ಕೃಷ್ಣ. ನವಗ್ರಹದ ಆರಾಧನೆಯನ್ನ ಕೃಷ್ಣ ಮಾಡಿದ್ದಾನೆ. ಯಾಕೆ ಮುಂದೆ ಬರುವಂಥದ್ದೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ ಅಂತ ಕೃಷ್ಣ ಔಪಚಾರಿಕವಾಗಿ ನಾಂದಿ ಆರಾಧನೆಯಿಂದ ನಡೆಯುತ್ತೆ ಪಿತೃದೇವತೆಗಳ ಆರಾಧನೆ. ಅದಾದ ನಂತರದಲ್ಲಿ ಗ್ರಹ ಪೂಜೆ ನವಗ್ರಹದ ಆರಾಧನೆ ಅದನ್ನ ಹೀಗೆ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಜಗತ್ತಿಗೆ ನೀತಿಯನ್ನು ತೋರಿಸ್ತಾ ಹೀಗೆ ವಿವಾಹದ ಸಾಂಗಾದ ವಿವಾಹವನ್ನ ಕೃಷ್ಣ ಆಗ್ತಾ ಇದ್ದಾನೆ. ಋಣಾಭರ್ಷಣಕಾರಿಣಿ ಶ್ರವಣ ತಪೋಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ಚಿತ್ರೇ ಮನಸ್ಲಭ್ಯರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸತ್ವಾಭಿರಾಜೋದಿತೆ ಸಂಜಾತ ಸರ್ಗ ಪಂಚದಶೋ ಮುದಾ ಮನು ಭೂಸ್ವರ್ಗೀಶ್ವರಾಣಂತುಲೆ. ಹೀಗೆ ರೋಮಾಂಚನಕಾರಿಯಾದಂತಹ ಯಾವುದೋ ವಿವಾಹದ ಕಥೆಯನ್ನು ಹೇಳಿದರೆ ಪುಣ್ಯ ಬರೋದಿಲ್ಲ, ಏನೋ ಸುಮ್ಮನೆ ಮನೋರಂಜನೆ ಆಗುತ್ತೆ. ಅದು ಕೃಷ್ಣನ ಚರಿತ್ರೆಯನ್ನು ಕೇಳೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ನಮಗೆ ಅನೇಕ ಅಭಿಷ್ಟಗಳು ದೊರೀತಾ ಇದೆ ಅಂತ. ಶ್ರೇಷ್ಠವಾದ ಅನೇಕ ಅಭಿಷ್ಟಗಳನ್ನ ದೊರಕಿಸುವಂತಹ ಶ್ರೇಷ್ಠವಾದ ರುಗ್ಮಿಣಿ ಹಾಗೂ ರುಗ್ಮಿಣೀಶನ ವಿಜಯದ ಮಹೋತ್ಸವ, ಅಂತಹ ಅನೇಕ ಪುಣ್ಯಗಳನ್ನು ದೊರಕಿಸುವಂತಹ ಅನೇಕ ಅಭಿಷ್ಟಗಳನ್ನ ದೊರಕಿಸುವಂತಹ ಹಾಗೆ ಚಿಂತನೆ ಮಾಡುವಂತಹವರಿಗೆ ಅನೇಕ ಅರ್ಥಗಳನ್ನು ತೋರ್ಪಡಿಸುವಂತಹ ರುಗ್ಮಿಣೀಶನ ವಿಜಯ ಅದು ನಡೆಯುವಾಗ ದೇವತೆಗಳು ಉತ್ಸವವನ್ನ ಮಾಡ್ತಾ ಇದ್ದಾರೆ. ಅಂತಹ ರುಗ್ಮಿಣೀಶ ವಿಜಯದಲ್ಲಿ 15 ಸರ್ಗಗಳು ಮುಕ್ತಾಯಗೊಂಡಿವೆ. ಮತ್ತೆ ಮುಂದಿನ ಸರ್ಗದಲ್ಲಿ ಇಲ್ಲಿ ಎಲ್ಲ ಲಕ್ಷ್ಮೀ ಶೋಭಾನ ಎಲ್ಲೂ ಕೂಡ ಅದರಲ್ಲಿ ಬಂದಿರುವಂತಹ ಕಥಾ ಪ್ರಸಂಗದ ಕೂಡ ಸಾರಸ್ಯವಾಗಿ ರಾಜರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ರುಗ್ಮಿಣಿಯ ಪಾಣಿಗ್ರಹಣದ ಮಹೋತ್ಸವ ಮೊದಲಾದಂಥದ್ದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಂತ್ರಿ ನಮಸ್ತೆ.